IVM.
ಈ ರಾಕೆಟ್ ಸೈನ್ಸ್ ಅನ್ನೋದು ಇವತ್ತು ತುಂಬಾ ಕಷ್ಟವಾದ ಕೆಲಸನ. ಸ್ಪೇಸ್ ಸೈನ್ಸ್, ಎಂಜಿನಿಯರಿಂಗ್ ಮತ್ತು ಎಕನಾಮಿಕ್ಸ್ ಬಗ್ಗೆ ಮಾತಾಡೋಣ ನಾರಾಯಣ್ ಪ್ರಸಾದ್ ಅವ್ರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ,
ತಲೆಯೆಲ್ಲಾ ಮಾತಾಡೋಣ, ಬನ್ನಿ ಹರಟೆ ಹೊಡೆಯೋಣ.
ನಾನು ಪವನ್.
ನಾನು ಸೂರ್ಯ.
ನಾನು ಗಣೇಶ್.
ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ಹರಟೆ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ?
ಬೆಚ್ಚಗ್ ಕೂತ್ಕೊಂಡು ಕಾಫಿನೋ ಟೀನೋ ಕುಡ್ಕೊಂಡು
ಜೊತೆಗೆ ಕಡ್ಲೆಕಾಯಿ ಕಡ್ಲೆ ಪುರಿ ಇದ್ರೆ ಇನ್ನೂ ಚಂದ.
ಅದು ಇದು
ಮಳೆ ಬೆಳೆ ಅವರು ಇವ್ರು
ಹೀಗೆ ಲಂಗು ಲಗಾಮಿಲ್ದೆ ನಡೆಸೋ ಹರಟೆಗೆ ತಲೆ ಬೇರೆ ಸೇರ್ಕೊಂಡ್ರೆ ಹೇಗಿರುತ್ತೆ? ನಮಸ್ಕಾರ, ನಾನು ಪವನ್ ಶ್ರೀನಾಥ್. ನೀವು ನಮ್ಮ ಪಾಡ್ಕಾಸ್ಟ್ ಅನ್ನ ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಹೆಲ್ಪ್ ಆಗತ್ತೆ. ನಮ್ಮ ಬೆಂಗಳೂರು ಬರೀ ಐಟಿ ಕ್ಯಾಪಿಟಲ್ ಅಲ್ಲ ನಮ್ಮ ದೇಶದ್ದು, ಬಟ್ ಸ್ಪೇಸ್ ಕ್ಯಾಪಿಟಲ್ ಕೂಡ. ಇಸ್ರೋ ಅವ್ರ ಹೆಡ್ ಕ್ವಾರ್ಟರ್ಸ್ ಇಲ್ಲಿರೋದ್ರಿಂದ ಬೆಂಗಳೂರಿಗೂ ಮತ್ತು ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೂ ಯಾವತ್ತೂ ಒಂದು ಸಂಬಂಧ ಇದ್ದೇ ಇದೆ. ಆದ್ರೆ ಇವತ್ತು ಇಸ್ರೋ ಬಿಟ್ಟು ಸಾಕಷ್ಟು ಪ್ರೈವೇಟ್ ಆರ್ಗನೈಸೇಷನ್, ಸಂಸ್ಥೆಗಳು, ಸ್ಟಾರ್ಟ್ಅಪ್ಸ್ ಎಲ್ಲಾನು ಸ್ಪೇಸ್ ಅಲ್ಲಿ ಶುರು ಆಗ್ತಾ ಇವೆ, ಬೆಂಗಳೂರಲ್ಲಿ ಮತ್ತು ಬೇರೆ ಕಡೆನೂ. ಇದನ್ನ ನಾವು ಒಂದು ನ್ಯೂ ಸ್ಪೇಸ್ ಅಂತ ಕರಿಬಹುದು. ಅಂಡ್ ಇವತ್ತಿನ ಗೆಸ್ಟ್ ನಮ್ಮ ನಾರಾಯಣ್ ಪ್ರಸಾದ್ ಅವರು. ನ್ಯೂ ಸ್ಪೇಸ್ ಇಂಡಿಯಾ ಅಂತ ಒಂದು ಕಮ್ಯುನಿಟಿನ ನಡೆಸ್ತಾರೆ, ಅದರ ಜೊತೆಗೆ ಈಗ ನ್ಯೂ ಸ್ಪೇಸ್ ಇಂಡಿಯಾ ಪಾಡ್ಕಾಸ್ಟ್ ಅಂತಾನು ಶುರು ಮಾಡಿದ್ದಾರೆ. ನಾರಾಯಣ್ ಅವರು ಸ್ಯಾಟ್ ಸರ್ಚ್ ಅನ್ನೋ ಒಂದು ಸ್ಪೇಸ್ ಸರ್ವಿಸಸ್ ಸ್ಟಾರ್ಟ್ಅಪ್ ಶುರು ಮಾಡಿದ್ದಾರೆ ಮತ್ತು ಅವರ PhD ಸ್ಪೇಸ್ ಇಂಡಸ್ಟ್ರಿ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಯುರೋಪ್ ಅಲ್ಲಿ ಮಾಡ್ತಾ ಇದ್ದಾರೆ. ನಾರಾಯಣ್ ಅವ್ರ ಜೊತೆ ನಮ್ಮ ಹರಟೆ ಶುರು ಮಾಡೋಣ ಒಂದು ಸಣ್ಣ ಬ್ರೇಕಿನ ನಂತರ.
ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಡಾನ್ ಬ್ರಾಡ್ಮನ್, ಅಂಡ್ ನೌ ಸೈರಸ್ ಬ್ರೋಚಾ. ಓಕೆ, ಪ್ರಾಬಬ್ಲಿ ನಾಟ್ ಇನ್ ದ ರೈಟ್ ಕಂಪನಿ. I mean, Don Bradman is Australian. But it's called Cyrus Says, a wonderful show about everything. Find the show on the IVM Podcast app, ivmpodcast.com, or wherever you listen to podcasts.
ನಮಸ್ಕಾರ, ನಾನು ಪವನ್ ಶ್ರೀನಾಥ್ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಗಣೇಶ್ ಅವರೇ ನಮಸ್ಕಾರ.
ನಮಸ್ತೆ.
ಇವತ್ತು ನಮ್ಮ ಜೊತೆ ಇದ್ದಾರೆ ನಾರಾಯಣ್ ಪ್ರಸಾದ್ ಅವರು. ನಾರಾಯಣ್ ಅವರೇ ಸುಸ್ವಾಗತ.
ಧನ್ಯವಾದಗಳು ಪವನ್.
ನಾರಾಯಣ್, ನಾನು ನೀವು ಪ್ರಗತಿ ಪಾಡ್ಕಾಸ್ಟ್ ಅಲ್ಲಿ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡಿದೀವಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮತ್ತು ನಮ್ ಸ್ಪೇಸ್ ಸೆಕ್ಟರ್ ಬಗ್ಗೆ. ಒಂದು ಕಾಲದಲ್ಲಿ ಸ್ಪೇಸ್ ಅಂತ ನಾವು ಯೋಚನೆ ಮಾಡಬೇಕು ಅಂದ್ರೆ ಈ ಸ್ಟಾರ್ ಟ್ರೆಕ್ ಇಂದ ಒಂದು ಲೈನ್ ಬರುತ್ತಲ್ಲ, ಟು ಗೋ ಬೋಲ್ಡ್ಲಿ ವೇರ್ ನೋ ಒನ್ ಹ್ಯಾಸ್ ಗಾನ್ ಬಿಫೋರ್ ಅಂತ. ಆ ಒಂದು ಕಲ್ಪನೆ ಇತ್ತು. ಅಫ್ಕೋರ್ಸ್ ಸ್ಟಾರ್ ಟ್ರೆಕ್ ಅಲ್ಲಿ ಅದು ನಮ್ಮ ಸೋಲಾರ್ ಸಿಸ್ಟಮ್ ಬಿಟ್ಟು ಬೇರೆ ಎಲ್ಲೆಲ್ಲ ಹೋಗ್ತಾ ಇದ್ರು. ಇನ್ನೂ ತುಂಬಾ ಕಡೆ ಮನುಷ್ಯರು ಹೋಗಿಲ್ಲ, ಆದ್ರೆ ಒಂದಷ್ಟು ಕಡೆ ಮನುಷ್ಯರು ಹೋಗಿ ರೋಬೋಟ್ಸ್ ಬಾಕಿ ನಮ್ಮ ಯಂತ್ರಗಳು ಹೋಗಿ ಅದು ನಮ್ಮ ಇಕಾನಮಿಗೆ ಸೇರ್ಕೊಂಡು ಬಂದಿವೆ. ಸೊ ಸುಮ್ನೆ ಇತಿಹಾಸಕ್ಕೆ ಹೋಗೋಕ್ ಬದಲು ಈ ಕಾಲದಲ್ಲಿ ಹೇಗಿದೆ ಸ್ಥಿತಿ ಮತ್ತೆ ಮುಂದೆ ಹೇಗೆ ಚೇಂಜ್ ಆಗ್ಬೋದು. ಸೊ ನಮ್ ಮೊದಲನೇ ಪ್ರಶ್ನೆ ಇದ್ರಲ್ಲೆಲ್ಲ ಅಂದ್ರೆ ಈ ರಾಕೆಟ್ ಸೈನ್ಸ್ ಅನ್ನೋದು, ಈಗ ನಾವ್ 2020 ಇದೀವಿ, ಈ ರಾಕೆಟ್ ಸೈನ್ಸ್ ಇನ್ನೂ ಅಷ್ಟು ಕಷ್ಟವಾದ ಕೆಲಸನ?
ಈಗ ನಾವು ರಾಕೆಟ್ ಸೈನ್ಸ್ ಅನ್ನೋದಕ್ಕೆ ಹಿಂದಿನ ಕಾಲದಲ್ಲಿ ರಾಕೆಟ್ ಸೈನ್ಸ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಯಾವ್ದು ಫ್ಯೂಯಲ್ ಏನ್ ಯೂಸ್ ಮಾಡ್ತಾ ಇದೀವಿ, ಕೆರೋಸಿನ್ ಅಥವಾ ಡೀಸೆಲ್ ಅಥವಾ ಬೇರೆ ಏನೋ, ಅದಕ್ಕೆ ನಾವು ಅದನ್ನ ಯೂಸ್ ಮಾಡಿ ಯಾವ್ದೋ ಒಂದು ಒಂದು ವಸ್ತುನ ನಾವು ಸ್ಪೇಸ್ಗೆ ಹಾಕೋಕೆ ಹೋಗ್ಬೇಕು ಅಂತಂದ್ರೆ ಅದು ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಸಿಸ್ಟಮ್ಸ್ ಆಗ್ಲಿ, ಅದಕ್ಕೆ ಬೇಕಾಗಿರೋ ಫ್ಯೂಯಲ್ಸ್ ಕಾಂಬಿನೇಷನ್ ಆಗ್ಲಿ, ಒಂದು ದೀಪಾವಳಿ ರಾಕೆಟ್ ಅನ್ನು ಕೂಡ ಅದನ್ನ ದೊಡ್ಡದಾಗಿ ಮಾಡಿದ್ರೆ ಅದು ಯಾರದೋ ಮನೆಗೆ ಹೋಗಿ ಬೀಳುತ್ತೆ ಹೊರತು ಅದು ಅದನ್ನ ಡೈರೆಕ್ಷನ್ ಕೊಟ್ಟು ಕರೆಕ್ಟ್ ಆಗಿ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಇದೆ. ಅದು ಇವನ್ ಅಂತೂ ಅಂತ ಚಿಕ್ಕ ದೀಪಾವಳಿ ರಾಕೆಟ್ ಅಲ್ಲೇ ಅಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಎಷ್ಟೋ ಕಿಲೋ ಟನ್ಗಳನ್ನ ನಾವು ಸ್ಪೇಸ್ ಹಾಕ್ಬೇಕು ಅಂತಂದ್ರೆ ಎಷ್ಟು ಕಾಂಪ್ಲೆಕ್ಸಿಟೀಸ್ ಇರೋದಕ್ಕೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಮ್ಗೆ ಏನೋ ಆಸ್ ಅ ಹ್ಯೂಮ್ಯಾನಿಟಿ ಒಂದು 30-40 ವರ್ಷ ಆಗಿದೆ. ಇವಾಗ ಏನು ಟ್ರೈ ಮಾಡ್ತಿದ್ದಾರೆ ಜನ ಅಂತಂದ್ರೆ, ಓಕೆ ದೀಪಾವಳಿ ರಾಕೆಟ್ ಅಲ್ಲಿ ಒಂದ್ಸರಿ ಹೋದ್ರೆ ಅದು ಹೊಟ್ಟೋಗುತ್ತೆ ಅಷ್ಟೇ, ಅದನ್ನ ನೋಡ್ತೀವಿ ಅದು ಹೊಡೆದೋಗುತ್ತೆ ಅದನ್ನ ಖುಷಿ ಪಡ್ತೀವಿ. ಬಟ್ ಅದಾದ್ಮೇಲೆ ನಾವು ಇನ್ನೊಂದ್ ರಾಕೆಟ್ ಬಿಡಬೇಕು ಅಂತಂದ್ರೆ ನಾವು ಇನ್ನೊಂದ್ ದೀಪಾವಳಿ ರಾಕೆಟ್ ಕೊಂಡ್ಕೊಬೇಕಾಗತ್ತೆ. ಸೊ ಅದೇನೇ ಪ್ರಾಬ್ಲಮ್ ಇವತ್ತೂ ನಮ್ಗೆ ಇದೆ ಅದು. ಸೊ ಹಾಗಾಗಿ ಈಗ ನಾವೇನಕ್ಕೆ ನಮ್ಮ ಇಂಡಸ್ಟ್ರಿನಲ್ಲಿ ಏನ್ ಟ್ರೈ ಮಾಡ್ತಿದೀವಿ ಅಂತಂದ್ರೆ, ಓಕೆ ಈಗ ನಾವು ದೀಪಾವಳಿ ರಾಕೆಟ್ ತರ ಮಾಡೋ ಬದಲು ಅದೇನೇ ರಾಕೆಟ್ ನ ಇನ್ನೊಂದ್ಸರಿ ಯೂಸ್ ಮಾಡಂಗಿದ್ರೆ ನಾವು ಅವಾಗ ರಿಯೂಸ್ ಮಾಡಿ ಅದ್ರದ್ದು ಏನಾಗಿದೆ ಅದ್ರ ಬೆಲೆ ಎಲ್ಲ ಕಡಿಮೆ ಮಾಡಬಹುದು ಅಂತ ಒಂದು ಯೋಚನೆ. ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರೆ, ಈಗ ನಾವು ಎಲ್ಲರೂ ಏರ್ಪೋರ್ಟ್ ಹೋಗ್ತೀವಿ, ಈಗ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತೀವಿ, ನಾವು ಇಮ್ಯಾಜಿನೇ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ಲ. ಒಂದ್ಸರಿ ನಾವು ಒಂದ್ ಫ್ಲೈಟ್ ಮೇಲೆ ಹತ್ತಿ ಅದ್ ನಾವು ಇಳಿದ್ಮೇಲೆ ಅದನ್ನ ಯೂಸೇ ಮಾಡಿದ್ರೆ ಹೆಂಗಿರುತ್ತೆ? ಸೊ ಒಂದ್ ಫ್ಲೈಟ್ ಗೆ
ಡಿಸ್ಪೋಸಬಲ್ ಪೆನ್ ತರ
ಏನಾಯ್ತು, ಈಗ ಫ್ಲೈಟ್ಸ್ ಅಲ್ಲೂ ನಾವು ರಿಯೂಸಬಿಲಿಟಿ ಇದೆ. ಯಾಕಂದ್ರೆ ನಾವು ಯಾವ್ದೇ ಕ್ಯಾಬಿನ್ ಕ್ರೂ ಆಗ್ಲಿ ನಾವು ಕೂತಿರ್ತೀವಿ ಹೊರತು ಇಲ್ಲಿಂದ ಡೆಲ್ಲಿಗೆ ಹೋದ್ಮೇಲೆ, ಡೆಲ್ಲಿ ನಾವು ಕೂತ್ಕೊಂಡು ಎಕ್ಸಿಟ್ ಆದ್ಮೇಲೆ ಆ ಕ್ಯಾಬಿನ್ ಕ್ರೂ ಅದನ್ನ ಫ್ಲೈಟ್ ನ ಕ್ಲೀನ್ ಮಾಡಿ ಇನ್ನೊಂದ್ ಫ್ಲೈಟ್ ಹತ್ಕೊಂಡೆ ಬರ್ತಾರೆ ಹೊರತು ಅವರು ಅಲ್ಲದೇ ಆಯ್ತು ಈಗ ಇದಾಗಲ್ಲ ಈಗ ನಾವು ಇದನ್ನ ಬಿಸಾಕ್ಬಿಡ್ಬೇಕು ಈ ಫ್ಲೈಟ್ ನ ಅಂತಂದ್ರೆ ಅದೇ ತರ ಸೊ ಈಗ ರಾಕೆಟ್ ಕಾಸ್ಟ್ ಆಗ್ಲಿ ಒಂದು ಫ್ಲೈಟ್ ಕಾಸ್ಟ್ ಆಗ್ಲಿ ಎರಡೂ ಒಂಥರ ಕಂಪೇರಬಲ್. ಸೊ ಒಂದು ಫ್ಲೈಟ್ ಒಂದ್ ಏರ್ಕ್ರಾಫ್ಟ್ ಬಂದು ಒಂದು 30-40 crore ಅಂತಂದ್ರೆ ಒಂದ್ ರಾಕೆಟ್ ಕೂಡ ಒಂದ್ 30-40 crore ಆಗತ್ತೆ. ಬಟ್ ಎವ್ರಿ ಟೈಮ್ ನಾವು ಆ ರಾಕೆಟ್ ನ ಈಗ ದೀಪಾವಳಿ ಪಟಾಕಿ ತರ ಬರ್ಸ್ ಮಾಡ್ತಿದ್ದೇವೆ ಹೊರತು ಫ್ಲೈಟ್ ತರ ರಿಯೂಸ್ ಮಾಡ್ತಾ ಇಲ್ಲ.
ಇದು ಇದ್ರ ಜೊತೆಗೆ ಒಂದು ಸ್ಪೇಸ್ ಹೋಗೋದು ಏನ್ ವ್ಯತ್ಯಾಸ ಅಂದ್ರೆ, ಇವಾಗ ನಾವು ಒಂದು ಸ್ಕೂಟರ್ ಓಡಿಸ್ತೀವಿ ಇಲ್ಲ ಕಾರ್ ಓಡಿಸ್ತೀವಿ ಅಂದ್ರೆ ಸ್ಕೂಟರ್ ಅಲ್ಲಿ ಒಂದು 3 liter ಇಲ್ಲ 4 liter ಪೆಟ್ರೋಲ್ ಹಾಕ್ಬಹುದು. ಅದೊಂದು ಅಂದಾಜಿಗೆ ಒಂದು 3-4 kg ಅಂತ ಇಟ್ಕೊಳ್ಳೋಣ. ಅಂದ್ರೆ ಇಡೀ ಗಾಡಿ ಒಂದ್ 100 kg ಇರುತ್ತೆ, ನಾವು ಒಂದ್ ಅದ್ರ ಮೇಲೆ ಇಬ್ರು ಜನ ಕೂತ್ಕೊಂಡ್ರೆ ಒಂದು 200-300 kg ಎತ್ಕೊಂಡು ಹೋಗ್ಬೋದು. ಆದ್ರೆ 3 kg ನೀವು ಪೆಟ್ರೋಲ್ ಹಾಕಿದ್ರೆ ಸಾಕು, ನಿಮ್ ಒಂದಿನಕ್ಕೆ ಒಂದೆರಡು ದಿನಕ್ಕೆ ಬರುತ್ತೆ. ಕಾರ್ ಅಲ್ಲೂ ಅಷ್ಟೇ 30-40 kg ಕಾರ್ ಒಂದು 10 ಅಷ್ಟು ಆಗ್ಬೋದು. ಆದ್ರೆ ರಾಕೆಟ್ ಅಲ್ಲಿ ಅದೊಂದು ವ್ಯತ್ಯಾಸ ಅಲ್ವಾ?
ಅದೇ ರಾಕೆಟ್ ಅಲ್ಲೂ ಕೂಡ ಈಗ ಬೇರೆ ಬೇರೆ ತರ ಫ್ಯೂಯಲ್ಸ್ ಇರುತ್ತಲ್ಲ. ಹಾಗಾದ್ರೆ ನಮ್ ಸ್ಕೂಟರ್ ಅಲ್ಲಿ ಕಾರ್ ಅಲ್ಲಿ ಎರಡೇ ತರ ಇರೋದು, ಒಂದು ನೀವು ಐದರ ಪೆಟ್ರೋಲ್ ಹಾಕ್ಬಹುದು ಇಲ್ಲಾಂದ್ರೆ ಡೀಸೆಲ್ ಹಾಕ್ಬಹುದು. ಬಟ್ ಅದೇನೇ ಈಗ ರಾಕೆಟ್ಸ್ ಅಲ್ಲಿ ಈಗ ಬೇರೆ 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 ತರ ಫ್ಯೂಯಲ್ಸ್ ಇದೆ. ದೀಪಾವಳಿ ರಾಕೆಟ್ಗೆ ಬರೋಣ, ಅದಕ್ಕೆಲ್ಲ ಏನು ಯಾರು ಏನೋ ಕೆರೋಸಿನ್ ಹಾಕ್ ಹೊಡಿಯಲ್ಲ, ಡೀಸೆಲ್ ಹಾಕ್ ಹೊಡಿಯಲ್ಲ, ಅದ್ರಲ್ಲಿ ಏನೋ ಒಂದು ಟ್ರಿಗರ್ ಚಾರ್ಜರ್
ಇರುತ್ತೆ, ಗನ್ ಪೌಡರ್ ತರ ಏನೋ ಇರುತ್ತಲ್ವಾ,
ಅದನ್ನ ಹಾಕಿ ಮಾಡಿರ್ತಾರೆ. ಅದೇ ತರ ರಾಕೆಟ್ಸ್ ಅಲ್ಲೂ ಅಷ್ಟೇ. ಈಗ ಎಷ್ಟೊಂದು ರಾಕೆಟ್ಸ್ ಅಲ್ಲಿ ನಮ್ಮ ಮಿಸೈಲ್ಸ್ ಅಲ್ಲೆಲ್ಲ ಅವ್ರಿಗೆ ಫ್ಯೂಯಲ್ ಲೋಡ್ ಮಾಡೋದಕ್ಕೆ ಟೈಮ್ ಇರಲ್ಲ. ಯಾಕಂದ್ರೆ ಯಾವ್ದೋ ಒಂದ್ ಕಂಟ್ರಿ, ಎನಿಮಿ ಕಂಟ್ರಿ ಇದೆ, ಅದಕ್ಕೆ ಹೋಗಿ ನಾವು ಈಗ ಮಿಸೈಲ್ ಲಾಂಚ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಫ್ಯೂಯಲ್ ಟ್ಯಾಂಕರ್ ಇದೆ, ಅದನ್ನ ಲೋಡ್ ಮಾಡೋದಕ್ಕೆ ಒಂದಿನ ಬೇಕು ಬೇಕು ಅಂತಂದ್ರೆ ಅದು ಅಡ್ವಾಂಟೇಜ್ ಹೊಟ್ಟೋಗುತ್ತಲ್ಲ. ಸೊ ಆ ಕೇಸ್ ಅಲ್ಲಿ ಇದೇ ತರ ಅದೇ ಸಾಲಿಡ್ ಇರಬೇಕು, ಯಾಕಂದ್ರೆ ಅವನು ಹತ್ಸಿದ ತಕ್ಷಣ ಅದು ಹೋಗಿ ಹೊಡಿಯುತ್ತೆ ಅದು.
ಓಹೋ, ಸೊ ಸಾಲಿಡ್ ಫ್ಯೂಯಲ್ ಅಂದ್ರೆ ಆಲ್ಮೋಸ್ಟ್ ಇಜ್ಲು ಇಲ್ಲ ಉಡ್ ಹಾಕೋತರ.
ಸೊ ಆತರ ಸಾಲಿಡ್ ಫ್ಯೂಯಲ್ಸ್ ಅಲ್ಲ ಆತರ ಅದೇನಕ್ಕೆ ಅಂತಂದ್ರೆ ಇಟ್ ಇಸ್ ಏನ್ ಒಂದ್ ಟ್ರಕ್ ಅಲ್ಲಿ ಇರುತ್ತೆ. ಅದ್ರ ಬೇಸಿಕಲಿ ದ ಫಿಲಾಸಫಿ ಒಂದ್ ಮಿಲಿಟರಿನಲ್ಲಿ ಏನು ರೆಸ್ಪಾನ್ಸಿವ್ನೆಸ್ ಇರಬೇಕು ಅಂದ್ರೆ ಯಾರೋ ಒಬ್ಬ ಜನರಲ್ ಹೇಳಿದ ತಕ್ಷಣ ಅದ್ ಫೈರ್ ಆಗಿ ಅದು ಹೋಗಿ ಲೊಕೇಶನ್ ಹೊಡಿಯೋದಕ್ಕೆ ಒಂದ್ 5 minutes ಎಲ್ಲ ಮುಗ್ದೋಗಿರ್ಬೇಕು. ಬಟ್ ನಾವೇನ್ ಮಾಡ್ತೀವಿ ಈಗ ಸಿವಿಲಿಯನ್ ಇದರಲ್ಲಿ ನಾರ್ಮಲ್ ಜನಕ್ಕೆ ಅದೆಲ್ಲ ಅಷ್ಟೊಂದೇನ್ ಇಂಪಾರ್ಟೆನ್ಸ್ ಇಲ್ಲ. ಓಕೆ, ನಾವು ಇನ್ನ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಬಹುದು ಸ್ಪೇಸ್ ಹೋಗೋದಕ್ಕೆ ಅಂತ. ಸೊ ಅರ್ಲಿಯೆಸ್ಟ್ ರಾಕೆಟ್ಸ್ ಎಲ್ಲ ಬಂದು ಈ ತರ ಸಾಲಿಡ್ ಮೇಲೆ ಕೆಲಸ ಮಾಡ್ತಿದ್ರು, ಯಾಕಂದ್ರೆ ಅವಾಗೆಲ್ಲ ಇದು ವೆಪನ್ಸ್ ಆಗಿ ಕೂಡ ಯೂಸ್ ಮಾಡೋಕೆ ಮಾಡ್ತಿದ್ರಲ್ಲ. ಸೊ ಹಾಗಾಗಿ
ಯಾವ ತರ ಕೆಮಿಕಲ್, ಯಾಕಂದ್ರೆ ನಾವು ಯೂಶಲಿ ಏನಾದ್ರೂ ಉರಿಬೇಕು ಅಂದ್ರೆ ಎಣ್ಣೆ ಅಂತ ನೋಡ್ತೀವಿ, ಇಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಯಿಲ್ ಅಂದ್ರೆ ಪೆಟ್ರೋಲ್ ಡೀಸೆಲ್ ಆತರ ಪ್ರಾಡಕ್ಟ್ಸ್. ಪ್ಲೇನ್ ಎಲ್ಲ ಓಡಿಸ್ಬೇಕು ಅಂದ್ರೆ ಏವಿಯೇಷನ್ ಗ್ರೇಡ್ ಕೆರೋಸಿನ್ ಅಂತ ಮಾತಾಡ್ತಾರೆ. ಆದ್ರೆ ಈ ಸಾಲಿಡ್ ಫ್ಯೂಲ್ ಅಂದ್ರೆ ಅದು ಪೆಟ್ರೋ ಕೆಮಿಕಲ್ ಅಂತ ಆಗಲ್ಲ ಅಲ್ವಾ?
ಅದೇ, ಇಟ್ ಈಸ್ ಅ ಕೈಂಡ್ ಆಫ್ ಪೆಟ್ರೋ ಕೆಮಿಕಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಟಿಮೇಟ್ಲಿ ಯಾವುದೇ ಫ್ಯೂಯಲ್ ಆಗ್ಲಿ, ಯಾವುದೇ ಒಂದು ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ, ಏಮ್ ಇಸ್ ಡಿಫ್ರೆಂಟ್ ಇನ್ ಎನಿಥಿಂಗ್. ಅಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ಅಲ್ಲಿ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಓಕೆ, ಜನಕ್ಕೆ ಮೈಲೇಜ್ ಜಾಸ್ತಿ ಸಿಗ್ಬೇಕು, ನಾವ್ ಎಷ್ಟು ದೂರ ಹೋಗ್ಬೇಕು ಎಷ್ಟು ಕಡಿಮೆ ಬೆಲೆಗೆ ಅನ್ನೋದನ್ನ ಜನ ಯೋಚನೆ ಮಾಡ್ತಾರೆ. ಏನು ಸ್ಕೂಟರ್ ಆಗ್ಲಿ ಕಾರ್ ಅಲ್ಲಾಗ್ಲಿ ಅದೇ ತರ ಯೋಚನೆಯಲ್ಲಿ ಸೈಂಟಿಸ್ಟ್ ರಾಕೆಟ್ಸ್ ಎಲ್ಲ ಬಿಲ್ಡ್ ಮಾಡೋರು ಎಷ್ಟು ಜಾಸ್ತಿ ಥ್ರಸ್ಟ್ ಬರ್ಬೋದು ಒಂದು ಸ್ಪೆಸಿಫಿಕ್ ಮಾಸ್ಗೆ, ಅಂದ್ರೆ ಇಷ್ಟು ಕಿಲೋಗ್ರಾಮ್ಗೆ ಇಷ್ಟು ಕೆಜಿಗೆ ಇಷ್ಟು ಥ್ರಸ್ಟ್ ಬರುತ್ತೆ ಈ ಫ್ಯೂಯಲ್ ಅಲ್ಲಿ. ಈಗ ಕೆರೋಸಿನ್ ಅಲ್ಲಿ ಅಷ್ಟು ಥ್ರಸ್ಟ್ ಬರುತ್ತೆ, ಈಗ 100 kg ಕೆರೋಸಿನ್ಗೆ ಎಷ್ಟು ಥ್ರಸ್ಟ್ ಬರುತ್ತೆ, 100 kg ಡೀಸೆಲ್ಗೆ ಏನೆಷ್ಟು ಥ್ರಸ್ಟ್ ಬರುತ್ತೆ, ಅಥವಾ 100 kg ಇನ್ನೊಂದು ಫ್ಯೂಯಲ್ಗೆ ಇನ್ನೆಷ್ಟು ಥ್ರಸ್ಟ್ ಬರುತ್ತೆ, ಅದನ್ನ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈಗ ಒಂದು ನಾವು ಗ್ರಾವಿಟಿನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಇಷ್ಟು ವೆಲಾಸಿಟಿ ನಾವು ಇಂಪ್ಯಾಕ್ಟ್ ಮಾಡಬೇಕಾಗತ್ತೆ. ಸೊ ಅದು ಇಂಪ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಇಷ್ಟು ಥ್ರಸ್ಟ್ ಬಂದು ಇಷ್ಟು ವೆಲಾಸಿಟಿ ಬರಬೇಕಾಗತ್ತೆ ಆ ವೆಹಿಕಲ್ಗೆ. ಆ ಬ್ಯಾಲೆನ್ಸ್ ಮಾಡೋದಕ್ಕೆ ಡಿಫ್ರೆಂಟ್ ಫ್ಯೂಯಲ್ಸ್ ನಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ.
ಸೊ ಇದರಲ್ಲಿ ಈ ಥ್ರಸ್ಟ್ ಅಂದ್ರೆ ಆಕ್ಸಲರೇಷನ್ ಮುಖ್ಯ, ಯಾಕಂದ್ರೆ ನೀವು ಅಷ್ಟು ಮೇಲೆ ಹೋಗ್ತಾ ಇರುವಾಗ ಅಷ್ಟು ಬೇಗ 0 to 7 km/s ಏನೇನೋ ನಂಬರ್ ಹೇಳ್ತಾರ. ಇವಾಗ ನಮ್ಮ ಅರ್ಥ್ ಗ್ರಾವಿಟಿ ಬಿಡಬೇಕು ಅಂದ್ರೆ ಎಷ್ಟು 11.8 ಏನೋ km/s ಅಲ್ವಾ? ಸೊ ಅಷ್ಟು ಆಕ್ಸಲರೇಟ್ ಮಾಡೋಕ್ಕೋಸ್ಕರ ಆ ಥ್ರಸ್ಟ್ ಮುಖ್ಯ.
ಹೌದು,
ನಮ್ಮ ಯೂಶುವಲ್ ಕಾರ್ ಅಲ್ಲೆಲ್ಲ ನಾವು ಥ್ರಸ್ಟ್ ಬಗ್ಗೆ ಅಷ್ಟು ಯೋಚನೆ ಮಾಡಕ್ ಹೋಗಲ್ಲ ಅಲ್ವಾ? ಬರೀ ರೇಸಿಂಗ್ ಕಾರ್ ಅಂದ್ರೆ
ಅದು 0 to 60.
ನಾನ್ ಕೇಳಿರೋ ಹಾಗೆ ಅಂದ್ರೆ ಇದು ಹಳೆಯ ಕಾಲದ ಅಥವಾ ಈಗಿನ ಕಾಲದ ಅಂತ ಗೊತ್ತಿಲ್ಲ, ಲಿಕ್ವಿಡ್ ಆಕ್ಸಿಜನ್ ಇದನ್ನೆಲ್ಲ ಯೂಸ್ ಮಾಡ್ತಾರಲ್ವಾ ಎಸ್ಕೇಪ್ ವೆಲಾಸಿಟಿ ಅಚೀವ್ ಮಾಡಕ್ಕೆ ರಾಕೆಟ್ ಗಳಲ್ಲಿ?
ಅದೇ ಬೇಸಿಕಲಿ ಅದೇನೆ, ಲಿಕ್ವಿಡ್ ಆಕ್ಸಿಜನ್ ಲಿಕ್ವಿಡ್ ಹೈಡ್ರೋಜನ್ ಕಂಬೈನ್ ಮಾಡಿ ಎಷ್ಟು ಕಂಬಸ್ಟನ್ ಏನಾಗುತ್ತೆ ಅದರಿಂದ ಬರುತ್ತೆ. ಬಟ್ ಇದ್ರಲ್ಲೂ ಬೇರೆ ಬೇರೆ ತರ ಕಾನ್ಸೆಪ್ಟ್ಸ್ ಇದೆ. ಈಗ ಹೊಸ ಕೆಲವು ಕಾನ್ಸೆಪ್ಟ್ಸ್ ತುಂಬಾ ಜನ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು. ಈಗ ಒಂದು ಆಬ್ಜೆಕ್ಟ್ ನ ಒಂದು ವಸ್ತು ನಾವು ಸ್ಪೇಸ್ ಹಾಕ್ಬೇಕು ಅಂದ್ರೆ ಏನಾಗ್ಬೇಕದು, ಅದಕ್ಕೆ ಒಂದು ವೆಲಾಸಿಟಿ ಬಂದು ಅದು ಎಸ್ಕೇಪ್ ಆಗಿ ಅರ್ಥ್ ಗ್ರಾವಿಟಿ ಅದ್ ಮೇಲೆ ಹೋಗ್ಬೇಕು. ಒಂದು ವೆರಿ ಬೇಸಿಕ್ ಎಕ್ಸಾಂಪಲ್ ತಗೊಳ್ಳೋಣ, ಒಂದು ಬುಲೆಟ್ ಅಥವಾ ಒಂದು ನಾರ್ಮಲ್ ಗನ್ ಶಾಟ್ ಅಂತ ನಾವು ಮೇಲಕ್ಕೆ ಹೊಡೆದ್ರೆ ಅದ್ ಹೊಡೆದಾಗ ಒಂದ್ ಲೆವೆಲ್ ಗೆ ಹೋಗಿ ತಿರ್ಗಾ ಬಿದ್ದೋಗುತ್ತೆ. ಅದಕ್ಕೇನಂದ್ರೆ ಅದು ಎಷ್ಟು ಅರ್ತ್ ಗ್ರಾವಿಟಿ ಏನಿರುತ್ತೆ ಅದು ಎಸ್ಕೇಪ್ ಆಗಕ್ಕೆ ಅಷ್ಟು ವೆಲಾಸಿಟಿ ಇರಲ್ಲ, ಅದಕ್ಕೆ ಕಂಟಿನ್ಯೂ ಆಗೋದಕ್ಕೆ. ಅದು ಟ್ರಜೆಕ್ಟ್ರಿ ಹಿಂಗ್ ಹೋಗುತ್ತಲ್ಲ, ಒಂದ್ ಪ್ಯಾರಾಬೋಲಿಕ್ ಟ್ರಜೆಕ್ಟ್ರಿ. ಸೊ ನಾವ್ ಆ ಟ್ರಜೆಕ್ಟ್ರಿನೇ ಹಂಗೆ ಹೋಲ್ಡ್ ಮಾಡಿದ್ರೆ ವಿ ವಿಲ್ ರೀಚ್ ಸ್ಪೇಸ್, ರೈಟ್. ಸೊ ಈಗ ಎಷ್ಟೊಂದ್ ಜನ ಏನೇನ್ ಕಾನ್ಸೆಪ್ಟ್ಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ, ಅಂದ್ರೆ ರೈಲ್ ಗನ್, ನಾರ್ಮಲ್ ಒಂದು ಗನ್ ಇದು ಗ್ರೌಂಡ್ ಮೇಲೆ ಇಟ್ಕೊಂಡು ಫೈರ್ ಮಾಡಿದ್ರೆ ಅದಕ್ಕೆ ಎಷ್ಟು ವೆಲಾಸಿಟಿ ಬಂದು ಅದು ಎಸ್ಕೇಪ್ ಅರ್ಥನೇ ಅರ್ಥ ಗ್ರಾವಿಟಿ ಎಸ್ಕೇಪ್ ಆಗುತ್ತಾ ಅನ್ನೋದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ ಜನ. ಅಲ್ಟಿಮೇಟ್ಲಿ ಯಾವುದೇ ಟೆಕ್ನಾಲಜಿ ಆಗ್ಲಿ, ಟೆಕ್ನಾಲಜಿ ಏನಿದೆ ಬೇರೆ ಬೇರೆ ಮೀನ್ಸ್ ಇದೆ ಅದನ್ನ ಯೂಸ್ ಮಾಡೋದಕ್ಕೆ. ಬಟ್ ಏನ್ ವಾಟ್ ಇಸ್ ದ ಐಡಿಯಾ ಅಥವಾ ಏನ್ ವಾಟ್ ಇಸ್ ದ ಏಮ್, ಅದು ಇಟ್ ಇಸ್ ಟು ಗೋ ಟು ಸ್ಪೇಸ್ ಅಲ್ಟಿಮೇಟ್ಲಿ,
ಅಂಡ್ ಕಡಿಮೆ ಬೆಲೆಯಲ್ಲಿ ಸ್ಪೇಸ್ ಹೋಗ್ಬೇಕು.
ಹೌದು,
ಆ ಒಂದು ಗುರಿ 50-50 ಬಂದಿದ್ಯಾ ಸ್ಪುಟ್ನಿಕ್ ಲಾಂಚ್ ಆಗೋದ್ರಿಂದ ಇವಾಗ ಹೆಂಗೆ ಇನ್ನು ಕಡಿಮೆ ದುಡ್ಡಲ್ಲಿ ಇನ್ನು ಜಾಸ್ತಿ ಸಾಮಾನನ್ನ ಇಲ್ಲ ಮನುಷ್ಯರನ್ನ ಮೇಲೆ ಕಳಿಸಬಹುದು ಅಂತ.
ಎಕ್ಸಾಕ್ಟ್ಲಿ,
ಮೇಲೆ
ಮುಂಚೆ ಈಗ ಫಾರ್ ಎಕ್ಸಾಂಪಲ್ ನಾವು ಶುರುವಾದಾಗ ಸ್ಪೇಸ್ ಫ್ಲೈಟ್ ಅಲ್ಲ $1,000,000 ಪರ್ ಕೆಜಿ ಅತ್ರ ಏನೋ 5 crore ಪರ್ ಕಿಲೋಗ್ರಾಮು, ಆಮೇಲೆ ಆತರ ಎಲ್ಲ ಕಾಸ್ಟ್ ಎಲ್ಲ ಇತ್ತು ಅವಾಗ ಮಿಲಿಟರಿ, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಆತರ ಎಲ್ಲ ಮುಂಚೆ. ಆಮೇಲೆ ಇವಾಗ ಲಾಸ್ಟ್ 20 years 50 lakh ಪರ್ ಕೆಜಿ ಆತರ ಕಾಸ್ಟ್ ರೆಡ್ಯೂಸ್ ಆಯ್ತು. ಇವಾಗ ಏನ್ ಟ್ರೈ ಮಾಡ್ತಿದಾರೆ ಜನ, ಇವಾಗ ಈ ಸ್ಪೇಸ್ ಎಕ್ಸ್ ಅಂತ ಕಂಪನೀಸ್ ಬಂದು ಅದೀಗ $5,000 ಅಂದ್ರೆ ಎಷ್ಟು ಆಲ್ಮೋಸ್ಟ್ 3 lakh ಆಗಿದೆ ಪರ್ ಕಿಲೋಗ್ರಾಮ್. ಆತರ ಕಡಿಮೆ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ಯಾರನ $500 ಅಂದ್ರೆ 40,000-50,000 ರೂಪಾಯಿಗೆ ಮಾಡೋ ತರ ಇದ್ರೆ ಅದಿನ್ನ ಕಡಿಮೆ ಆಗುತ್ತೆ. ಅದೇನಾಗುತ್ತೆ, ಇದು ಒಂಥರ ಮೂರ್ಸ್ ಲಾ ಪ್ರೋಗ್ರೆಷನ್ ಆಫ್ ಕಾಸ್ಟ್ ಏನಿದೆ, ಅದ್ರ ಕಾಸ್ಟ್ ಬಂದು ಒಂದು ಮೂರ್ಸ್ ಲಾ ಪ್ರೋಗ್ರೆಷನ್ ಅಲ್ಲಿ ಹೋದಾಗ ಅಕಸ್ಮಾತ್ ಮಾರನೇ ದಿನ 500 rupees ಆಗೋಯ್ತು ಅಂತಂದ್ರೆ ಅವಾಗ ಎಲ್ಲರೂ ಹೋಗ್ಬೋದು.
ಓಕೆ, ಸೊ ಅದೇ ಒಂದ್ ಕಾಲದಲ್ಲಿ ಒಂದು ಟ್ರೈನ್ ನಲ್ಲಿ ಹೋಗ್ಬೇಕಂದ್ರೇನೆ ಅದು ಒಂದು ಹೈ ಕ್ಲಾಸ್ ಅಫೇರ್ ಇತ್ತು, ಫಸ್ಟ್ ಕ್ಲಾಸ್ ಅಂತಾನು ಇತ್ತು. ಈಗ ಯಾರು ಹೊಸ ಟ್ರೈನ್ ಮಾಡೋದ್ರಲ್ಲಿ ಫಸ್ಟ್ ಕ್ಲಾಸ್ ಮಾಡೋದೇ ಇಲ್ಲ, ಶುರು ಮಾಡೋದೇ ಸೆಕೆಂಡ್ ಎಸಿ ಇಂದ ಶುರು ಮಾಡಬಹುದು ಈಗ. ಸೊ ಆತರ ಅಲ್ವಾ, ಸೊ ಬೆಲೆ ಕಡಿಮೆ ಹಾಕೊಂಡ್ ಬರ್ತಾ ಇದೆ. ನಮ್ಮ ಏರ್ಪ್ಲೇನ್ ತರಾನೇ ಅದಕ್ಕೂ ಮಿಲಿಟರಿ ಯೂಸ್, ನಾವೆಲ್ಲ ಓಡಾಡೋ ತರ ಯೂಸ್ಗೂ ಎರಡಕ್ಕೂ, ಸೊ ಮಿಸೈಲ್ಸ್ ಇದು ಎರಡು ನಡೀತಾ ಇದೆ ಪ್ಯಾರಲಲ್ ಆಗಿ. ಓಕೆ, ಈ ತರ ದುಡ್ಡು ಕಡಿಮೆ ಆಗ್ತಾ ಇದೆ, ಬೆಲೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಏನಕ್ಕೋಸ್ಕರ ಆಗ್ತಾ ಇದೆ? ಇವಾಗ ಸೆಮಿಕಂಡಕ್ಟರ್ಸ್ ನಮ್ ಕಂಪ್ಯೂಟರ್ಸ್ ಅಲ್ಲಿ ಅದರದೇ ಬೇರೆ ಒಂದು ರೆವಲ್ಯೂಷನ್ ಇತ್ತು. ಚಿಪ್ ಎಲ್ಲ ಇನ್ನು ಚಿಕ್ಕದಾಗ ಮಾಡ್ಕೊಂಡು ಹೋದ್ರು, ನಮ್ಮ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಇನ್ನು ಜಾಸ್ತಿ ಆಯ್ತು, ಆಲ್ಮೋಸ್ಟ್ ಒಂದು ಆಟಮ್ ಲೆವೆಲ್ ಹೋಗಿ ಹೊಡೆಯೋ ತನಕ ಮಾಡಿದ್ದಾರೆ. ಇನ್ನು ಮುಂದೆ ಕ್ವಾಂಟಮ್ ಕಂಪ್ಯೂಟಿಂಗ್ ಬೇರೆ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಆದ್ರೆ ಇದರಲ್ಲಿ ರಾಕೆಟ್ ಅಲ್ಲಿ ನೀವು ಅಲ್ಲಿ ತನಕ ಹೋಗ್ಬೇಕು, ಆ ಡಿಸ್ಟೆನ್ಸ್ ಅಂತೂ ಚೇಂಜ್ ಆಗಲ್ಲ, ಒಂದಷ್ಟು ನೀವು ಫ್ಯೂಯಲ್ ಅಂತೂ ಬರ್ನ್ ಮಾಡ್ಲೇಬೇಕು. ಅದು ಹೆಂಗೆ ಬೆಲೆ ಕಡಿಮೆ ಮಾಡ್ತಾ ಇದಾರೆ ಇವಾಗ ಸ್ಪೇಸ್ ಎಕ್ಸ್ ಅಲ್ಲಿ, ಹೆಂಗೆ ಅದು ಕಡಿಮೆ ಆಯ್ತು? ನೀವು ಒಂದ್ ಹೇಳಿದ್ರಿ ರಿಯೂಸ್ ಇರ್ಲಿಲ್ಲ, ಸಿಂಗಲ್ ಯೂಸ್ ಅಂತ. ರಿಯೂಸ್ ಮಾಡಿ ಅಷ್ಟೊಂದು ಬೆಲೆ ಸೇವ್ ಮಾಡಬಹುದಾ?
ಈಗ ಒಂದು ರಾಕೆಟ್ ನಾವು ತಗೊಂಡ್ರೆ ಅದರಲ್ಲಿ ಇಡೀ ಫ್ಯೂಯಲ್ ಕಾಸ್ಟ್ ಬಂದು ನಾರ್ಮಲಿ 2% ಗಿಂತ ಕಡಿಮೆ ಇರುತ್ತೆ.
ಓಹೋ, ಫ್ಯೂಯಲ್ ಕಾಸ್ಟ್,
ಟೋಟಲ್ ಫ್ಯೂಯಲ್ ಕಾಸ್ಟ್ ಬಂದು 2% ಅಷ್ಟೇ. ಏನು ಎಲ್ಲದಕ್ಕಿಂತ ತುಂಬಾ ಕಾಸ್ಟ್ಲಿ ಅನ್ನೋದಂತಂದ್ರೆ ಅಲ್ಲಿ ಇರೋ ಸಿಸ್ಟಮ್ಸ್, ಅಂದ್ರೆ ಕಂಟ್ರೋಲ್ ಸಿಸ್ಟಮ್ಸ್ ಆಗಿರ್ಬೋದು ಅಥವಾ ಕಂಬಸ್ಟನ್ ಚೇಂಬರ್ಸ್ ಇರ್ಬೋದು ಅಥವಾ ಇಂಜಿನ್ ಇರ್ಬೋದು, ಇದೆಲ್ಲ ತುಂಬಾ ಕಾಸ್ಟ್ಲಿ. ಇದು ಯಾಕಂದ್ರೆ ಅದಕ್ಕೆ ಕಂಟ್ರೋಲ್ ಮಾಡ್ಬೇಕಾಗತ್ತೆ, ಜನ ಇದಾರೆ, ಕ್ವಾಲಿಟಿ ಕಂಟ್ರೋಲ್ ಮಾಡ್ಬೇಕು, ತುಂಬಾ ಸೇಫ್ಟಿ ಆಸ್ಪೆಕ್ಟ್ಸ್ ಇರುತ್ತೆ, ಇದೆಲ್ಲ ನೋಡ್ಕೊಂಡ್ರೆ ಇದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಈಗ ನಾವು ಏನ್ ಮಾಡ್ತಿದೀವಿ, ಆ ಇಡೀ ಇನ್ಫ್ರಾಸ್ಟ್ರಕ್ಚರ್ ಏನ್ ಬಿಲ್ಡ್ ಮಾಡ್ತಾ ಇದಾರೆ ಆ ರಾಕೆಟ್ ಬಳಿ ಮಾಡೋದಕ್ಕೆ ಅಥವಾ ಇದು ಇಂಜಿನ್ಸ್ ಆಗ್ಲಿ, ಅದೆಲ್ಲ ಮುಂಚೆ ಎಲ್ಲ ಇಂಜಿನ್ಸ್ ಎಲ್ಲ ಮೇಲಕ್ಕೆ ಹೋದ್ಮೇಲೆ ಅದು ವಾಪಸ್ ಬರ್ಬೇಕಾದ್ರೆ ಎಲ್ಲ ಬರ್ನ್ ಆಗಿ ಹೊರಟೋಗ್ತಾ ಇತ್ತು. ಸೊ ಈಗ ಏನ್ ಐಡಿಯಾ ಅಂತಂದ್ರೆ, ಓಕೆ ಈಗ ಖಾಲಿ ಟ್ಯಾಂಕ್ ಅಲ್ಲಿ ವಾಪಸ್ ಅರ್ಧ ಟ್ಯಾಂಕ್ ಅಲ್ಲಿ ಅಥವಾ ಖಾಲಿ ಟ್ಯಾಂಕ್ ಅಲ್ಲಿ ವಾಪಸ್ ಬರ್ತಾ ಇದೆ ಈ ರಾಕೆಟ್. ಇದನ್ನ ವಾಪಸ್ ಬಂದಾಗ ನಾವೀಗ ಇಂಜಿನ್ ತಿರ್ಗಾ ರಿಯೂಸ್ ಮಾಡಬಹುದು. ಆ ಮೆಟೀರಿಯಲ್ಸ್ ಎಲ್ಲ ಏನಿದೆ, ಶೆಲ್ಲು, ಫ್ಯೂಸ್ಲಾಜ್, ಅದನ್ನೆಲ್ಲ ನಾವು ರಿಯೂಸ್ ಮಾಡಬಹುದು. ಕಂಟ್ರೋಲ್ ಸಿಸ್ಟಮ್ಸ್ ಎಲ್ಲ ರಿಯೂಸ್ ಮಾಡಬಹುದು. ಅದನ್ನೆಲ್ಲ ಮಾಡಿದಾಗ ಇದ್ರದ್ದು ಬೆಲೆ ಕಡಿಮೆ ಆಗುತ್ತೆ.
ಓಹೋ, ನೀವು 2% ಬೆಲೆ ಫ್ಯೂಯಲ್ ದು ಅಂದಿದ್ದು, ಆದ್ರೆ ವೆಯ್ಟ್ ಪ್ರಕಾರ ನೋಡಿದ್ರೆ ಫ್ಯೂಯಲ್ ಮ್ಯಾಕ್ಸಿಮಮ್ ಅಲ್ವಾ? ಇವಾಗ ಒಂದ್ ರಾಕೆಟ್ ಈಗ ಶ್ರೀಹರಿಕೋಟ ಇಂದ ಹೊರಟ್ರೆ ಆ ಹೋಗೋದ್ರಲ್ಲಿ ಎಷ್ಟೊಂದು 90% ಬರೀ ಫ್ಯೂಯಲ್?
ಹೌದು.
ಸೊ ಬೆಲೆ ಕಡಿಮೆ ಆದ್ರೆ ವೆಯ್ಟ್ ಅಷ್ಟು, ಬಾಕಿ ಎಲ್ಲ ಏನು ಕಷ್ಟ ಬೆಲೆ ಆಗುತ್ತೆ? ಯಾಕಂದ್ರೆ ತುಂಬಾ ಹೈ ಕ್ವಾಲಿಟಿ ಮೆಟೀರಿಯಲ್ ಉಪಯೋಗಿಸ್ಬೇಕು ಅಂತಾನೆ. ಏನು ಟಂಗ್ಸ್ಟನ್ ಈ ತರ ಮೆಟೀರಿಯಲ್ಸ್?
ಮೆಟೀರಿಯಲ್ಸ್ ಒಂದು, ಎಲೆಕ್ಟ್ರಾನಿಕ್ಸ್, ಈಗ ಪ್ರಿಸಿಷನ್ ಎಷ್ಟಿರ್ಬೇಕು. ಒಂದು ಈಗ ಒಂದು ರಾಕೆಟ್ ಮೇಲಕ್ಕೆ ಹೋಗ್ತಿದೆ ಅಂತಂದ್ರೆ, ಈಗ ನಮ್ಮ ಇಂಡಿಯನ್ ರಾಕೆಟ್ ನೇ ನಾವು ತಗೊಂಡ್ರೆ, ಅವ್ರಿಗೆ ಎಷ್ಟು ಆಕ್ಯುರಸಿ ಇರುತ್ತೆ ಅಂತಂದ್ರೆ, ಆ ರಾಕೆಟ್ ಇಂಜೆಕ್ಟ್ ಮಾಡ್ಬೇಕಾದ್ರೆ ಸ್ಪೇಸ್ಗೆ ಒಂದು 2-3 kilometers ಮಾರ್ಜಿನ್ ಅಲ್ಲೇ ಅವರು ಏಮ್ ಮಾಡಬಹುದು. ಈಗ ನಾವ್ ಇಲ್ಲಿಂದ ಅವರು ಏಮ್ ಮಾಡ್ತಿರೋದು 1,000 kilometers ಇರ್ಬೋದು. ಇಲ್ಲಿಂದ 1000 kilometers ದೂರ ಇರೋ ಮಾರ್ಜಿನ್ಗೆ ಅವರು ವಿತಿನ್ 2 or 3 kilometers ರೇಂಜ್ ಅಲ್ಲಿ ಅವರು ಅಷ್ಟು ಪ್ರಿಸಿಷನ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ ಒಂದು ಸ್ಯಾಟಲೈಟ್ ನ. ಅಷ್ಟು ಪ್ರಿಸೈಸ್ ಆಗಿ ಗೈಡ್ ಮಾಡಿ ನಾವಿಗೇಟ್ ಮಾಡಿ ಅದು ಅಟ್ಮಾಸ್ಫಿಯರಿಕ್ ಚೇಂಜಸ್ ಎಲ್ಲ, ನಾವೀಗ ಏರ್ಕ್ರಾಫ್ಟ್ ಅಲ್ಲೇ ಕೂತ್ಕೊಂಡ್ರೆ ಒಂದ್ ಸ್ವಲ್ಪ ಟರ್ಬುಲೆನ್ಸ್ ಆದ್ರೆ ಹಿಂಗ ಆಗೋಗುತ್ತೆ ನಮ್ಗೆ. ಅಂತದ್ರಲ್ಲಿ ಆ ರಾಕೆಟ್ ಇಂತ ದೊಡ್ಡ ಇದು ಅಟ್ಮಾಸ್ಫಿಯರ್ ನೇ ಬ್ರೇಕ್ ಮಾಡ್ಕೊಂಡು ತಿರ್ಗಾ ಅಲ್ಲಿಗೆ ಹೋಗಿ ವಿತಿನ್ 2-3 kilometers ಅಲ್ಲಿ ಆಕ್ಯುರೇಸಿನಲ್ಲಿ ಅವ್ರು ಇಂಜೆಕ್ಟ್ ಮಾಡ್ತಾರೆ ಅಂತಂದ್ರೆ ಅಷ್ಟಕ್ಕೆ ಬೇಕಾಗಿರೋ ಪ್ರೆಸಿಷನ್ ಗೆ ಇದರೆಲ್ಲ ಬೇಕಾಗುತ್ತೆ.
ಓಕೆ, ಸೊ ಆ ಮೆಟೀರಿಯಲ್ ಮತ್ತೆ ಆ ಎಲೆಕ್ಟ್ರಾನಿಕ್ಸ್ ನಾವು ಉಪಯೋಗಿಸೋ ವಸ್ತುಗಳಿಗಿಂತ ತುಂಬಾನೇ ವ್ಯತ್ಯಾಸವಾಗಿರೋದು.
ಹೌದು, ಯಾಕಂದ್ರೆ ಎಷ್ಟೊಂದ್ ಸರಿ ಈಗ ಅದು ಎಷ್ಟು ಟೆಂಪರೇಚರ್ಸ್ ಇರುತ್ತೆ, ಆಮೇಲೆ 1000 degrees, 2000 degrees ಈಗ ವಾಪಸ್ ಬರ್ತಾ ಇದೆ ಅಂತಂದ್ರೆ ಅಂತ ಟೆಂಪರೇಚರ್ಸ್ ಅನ್ನ ಅದು ಸಸ್ಟೈನ್ ಮಾಡ್ಬೇಕಾಗುತ್ತೆ. ಆ ಮೆಟೀರಿಯಲ್ಸ್ ಎಷ್ಟು ಕಾಸ್ಟ್ ಆಗುತ್ತೆ, ಯಾಕಂದ್ರೆ ನಮ್ಗೀಗ ಏರ್ಕ್ರಾಫ್ಟ್ ಅಲ್ಲೇನೆ ಅದು ಓಕೆ ಎಷ್ಟು ನಾವು ಏವಿಯೇಷನ್ ಅಲ್ಲಿ ಏರ್ಕ್ರಾಫ್ಟ್ ಅಲ್ಲಿ ಕೂತಿದ್ದಾಗ ಆಚೆ ಕಡೆ -50 -60 degrees ಹೋಗ್ಬೋದು, ಬಟ್ ಅದು +1000 degrees ಇರಂತೂ ಇರಲ್ಲ.
ಇನ್ನೊಂದು ಪ್ರಶ್ನೆ ನನಗೆ ಅಂದ್ರೆ ಸ್ವಲ್ಪ ಪ್ರಿಲಿಮಿನರಿ ಕ್ವೆಶ್ಚನ್ ಅಂತಾನೆ ಹೇಳ್ಬೋದು, ಈ ರಾಕೆಟ್ಸ್ ಅಲ್ಲಿ ಸ್ಪೇಸ್ ಹೋಗೋ ರಾಕೆಟ್ಸ್ ಅಲ್ಲಿ ಇಂಟರ್ನೆಟ್ ಅಂತ ಏನು ಇರೋದಿಲ್ಲ ಅಲ್ವಾ? ಸೊ ಆ ಕಂಟ್ರೋಲ್ ಸಿಸ್ಟಮ್ಸ್, ಅದಕ್ಕೆ ಬೇಕಾಗಿರುವಂತ ಟ್ರಾಜೆಕ್ಟ್ರಿ ಕ್ಯಾಲ್ಕುಲೇಷನ್ಸ್, ಡೇಟಾ ಅದೆಲ್ಲಾನು ಒಳಗಡೆ ಆನ್ ಬೋರ್ಡ್ ಸ್ಟೋರ್ ಆಗಿರುತ್ತಾ?
ಹೌದು, ಈಗ ನಾರ್ಮಲಿ ರಾಕೆಟ್ ಅಂತಂದ್ರೆ ಯಾರೋ ಜಾಯ್ಸ್ಟಿಕ್ ಇಟ್ಕೊಂಡು ಮೂವ್ ಮಾಡೋದಕ್ಕಂತೂ ಚಾನ್ಸ್
ಆಗಲ್ಲ ಅಲ್ವಾ?
ಡ್ರೋನ್ ಅಲ್ಲ ಯಾಕಂದ್ರೆ ಜಾಯ್ಸ್ಟಿಕ್ ಇಟ್ಕೊಂಡು ಯಾರೋ ಕಂಟ್ರೋಲ್ ಮಾಡಾಗಿದ್ರೆ ಅದು ಎಲ್ಲಿ ಬೇಕಾದ್ರೂ ಕಳಿಸಬಹುದು. ಸೊ ಈಗ ನಮ್ಮ ಇಂಡಿಯಾನಲ್ಲೇ ಇಸ್ರೋ ರಾಕೆಟ್ ಹಂಗೇನೆ, ಯಾಕಂದ್ರೆ ನಾರ್ಮಲಿ ಒಂದು ಫ್ಯೂಯಲ್ ರಾಕೆಟ್ ಅಲ್ಲೇ ಅಸೆಂಬಲ್ ಮಾಡಿ ಅವ್ರ ಫ್ಯೂಯಲ್ ಎಲ್ಲ ಲೋಡ್ ಮಾಡಿದ್ಮೇಲೆ ಅದಕ್ಕೆ ಒಂದು ಚೆಕ್ಔಟ್, ಆಟೋಮೆಟಿಕ್ ಚೆಕ್ಔಟ್ ಸೀಕ್ವೆನ್ಸಿಂಗ್ ಇರುತ್ತೆ. ಒಂದು 24-hour ಕೌಂಟ್ ಡೌನ್ ಅಥವಾ 48-hour ಕೌಂಟ್ ಡೌನ್ ಅಲ್ಲಿ ಯಾರು ಆ ರಾಕೆಟ್ ಹತ್ರನೇ ಹೋಗಲ್ಲ, ಯಾಕಂದ್ರೆ ಅಷ್ಟು ಫ್ಯೂಯಲ್ ಇರುತ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ಅಷ್ಟು ಫ್ಯೂಯಲ್ಸ್ ಇರೋದು ತುಂಬಾ ಹಜಾರ್ಡಸ್ ಅಲ್ಲ ಅದೊಂದು, ಮತ್ ಸೇಫ್ಟಿಗೆ ಏನಾಗುತ್ತೆ ಏನು ಹೇಳೋದಕ್ಕಾಗಲ್ಲ. ಸೊ ಒಂದು ಆ ಲೋಡಿಂಗ್ ಫೇಸ್ ಅಲ್ಲೇನೆ, ಫ್ಯೂಯಲ್ ಲೋಡ್ ಮಾಡೋ ಫೇಸ್ ಅಲ್ಲೇನೆ ಅಷ್ಟು ಹಜಾರ್ಡಸ್ ಎನ್ವೈರ್ಮೆಂಟ್ ಅದಲ್ಲ. ಸೊ ಹಾಗಾಗಿ ಅದು ಚೆಕ್ಔಟ್ ಎಲ್ಲ ಆಗ್ಬೇಕಾದ್ರೆ ಇದೆಲ್ಲ ಆಟೋಮೇಟೆಡ್ ಸಿಸ್ಟಮ್ಸ್. ಅದು ಏನಾಗಿದೆ, ಅವರು 24 hours ಅವ್ರು ಕೌಂಟ್ ಡೌನ್ ಮಾಡ್ಬೇಕಾದ್ರೆ ನಾವು ಟಿವಿನಲ್ಲಿ ಅವ್ರು ಲಾಸ್ಟ್ 1 hour ತೋರಿಸ್ತಾರೆ ಹೊರತು, ಅಥವಾ ಲಾಸ್ಟ್ ಒಂದು 10 minutes ತೋರಿಸ್ತಾರೆ ಹೊರತು, ಅದಕ್ಕೆ 24 hours ಒಂದು ಚೆಕ್ಔಟ್ ಅಥವಾ 48 hours ಒಂದು ಚೆಕ್ಔಟ್ ಸೀಕ್ವೆನ್ಸ್ ಇದೆ. ಆ ಟೈಮ್ ಅಲ್ಲಿ ಈ ಕಂಪ್ಯೂಟರ್ಸ್ ಏನೇ ಕಂಟ್ರೋಲ್ ಮಾಡಿ ಎಲ್ಲ ವ್ಯಾಲ್ವ್ಸ್ ಇದು ಎಲ್ಲ ಚೆಕ್ ಮಾಡಿ ಅವರು ಎಲ್ಲ ಆಟೋಮೆಟಿಕ್ ಚೆಕ್ಔಟ್ ಆಗಿ ಹೇಳುತ್ತೆ ಅದೆಲ್ಲ ಸಿಸ್ಟಮ್ ಕರೆಕ್ಟ್ ಆಗಿದೆಯಾ ಅಂತೆಲ್ಲ. ಅದಾದಾಗ್ಲೇನೆ ಆ ಲಾಂಚ್ ಸೀಕ್ವೆನ್ಸ್ ಬಂದು 10987 ಅಂತ ಅಂದಾಗ ಅದು ಮುಂದಕ್ಕೆ ಹೋಗುತ್ತೆ.
ಅದಕ್ಕೆ ನಾವ್ ನಾಸಾ ಎಲ್ಲ ಇವನ್ ನಮ್ ಇಸ್ರೋದ್ ನೋಡುವಾಗ ಬೇರೆ ಬೇರೆ ಏನೋ ಒಂದು ಸಿಸ್ಟಮ್ ಕೊನೆಗೆ ಯಾರೋ ನಾಮಿನಲ್ ಅಂತಾರೆ, ಬೇರೆ ಏನೋ ನೋಡಿಬಿಟ್ ನಾಮಿನಲ್. ಸೊ ನಾಮಿನಲ್ ಅಂದ್ರೆ ಎಲ್ಲ ಸರಿಯಾಗಿದೆ,
ಎಲ್ಲ ಸರಿ ಇದೆ,
ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಇದೆ ಅಂತಾನ?
ಅದು ನಾವ್ ಆಕ್ಚುಲಿ ಈಗ ನಾವು ಎಷ್ಟೊಂದು ಪಬ್ಲಿಕ್ ಅಲ್ಲಿ ಅವರು ಅಷ್ಟೊಂದು ಡಿಸ್ಕಸ್ ಮಾಡಲ್ಲ, ಬಟ್ ಯಾರೇ ಅಲ್ಲಿ ಕಂಟ್ರೋಲ್ ಸೆಂಟ್ರಲ್ ಕೂತಿದ್ರು ಅವರು ಪಿಕ್ಚರ್ ನೋಡ್ದಂಗ ಅಷ್ಟೇ ಅದು. ಸೊ ಏನಂತಂದ್ರೆ ಅವನು ಅಲ್ಲಿ ಒಬ್ಬನಿಗೆ ಕಂಟ್ರೋಲ್ ಮಾಡೋನ್ಗೆ ಒಂದೇ ಚಾನ್ಸ್ ಇರೋದು ಅದು ಡೆಟೋನೇಷನ್ ಗೆ, ಅಂದ್ರೆ ಅದನ್ನ ಬ್ಲಾಸ್ಟ್
ಮಾಡೋಕೆ
ಅಷ್ಟೇ, ಅದೊಂದೇನೆ ಚಾಯ್ಸ್ ಇರೋದು. ಅದು ಬಿಟ್ರೆ ಬೇರೆ 50 ಅಲ್ಲಿ ಟಿವಿನಲ್ಲಿ ಯಾರು ತೋರಿಸ್ತಾರ್ತಾರೆ ಹಿಂಗೆ ಇಂಟೆನ್ಸ್ ಆಗಿ ಸುಮ್ನೆ ಸ್ಕ್ರೀನ್ ನೋಡ್ತಿರೋರು, ಅವ್ರು ಬರೀ ಸ್ಕ್ರೀನ್ ನೋಡೋದಕ್ಕೆ ಕೂತಿರೋದಲ್ಲಿ.
ಅಂಡ್ ಇವನ್ ಬ್ಲಾಸ್ಟ್ ಮಾಡೋಕೆ ನಿಲ್ಸೋ ಕೆಲಸ ಅವ್ರದ್ದು ಅಲ್ವಾ?
ಹೌದು,
ಏನಾದ್ರೂ ಸರಿ ಇಲ್ಲ ಅಂದ್ರೆ ಇದರ ಆನ್ ಒತ್ತಬಹುದು ಇಲ್ಲ ಆನ್ ಒತ್ತದೇ ಇರೋದು, ಅದು ಎರಡೇ ಆಪ್ಷನ್. ಅವಾಗ
ಸರಿಗೆ ಹೋಗಲ್ಲ ಅಂತಂದ್ರೆ ನಾರ್ಮಲಿ ಅದಾಗದೇ ಬ್ಲಾಸ್ಟ್ ಆಗತ್ತೆ.
ಅದಾಗದೇ ಇರ್ಲಿ ಅಂತ ಯಾರೋ ನಿಲ್ಲಿಸ್ತಾರಲ್ವಾ?
ಅಂದ್ರೆ ಬ್ಲಾಸ್ಟ್ ಆಗತ್ತೆ ಅಂತಂದ್ರೆ ಓಕೆ ಏನೋ ಒಂದ್ ಸಬ್ ಸಿಸ್ಟಮ್ ಸರಿಗೆ ಕೆಲಸ ಆಗಲಿಲ್ಲ, ಆಟೋಮೆಟಿಕ್ ಎಕ್ಸ್ಪ್ಲೋರ್ ಆಗೋಗುತ್ತೆ. ಬಟ್ ಅಕಸ್ಮಾತ್ ಅವ್ರ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಪರ್ಫಾರ್ಮ್ ಆಗದೆ ಅಥವಾ ಏನೋ ಏನೋ ಆಗೋಯ್ತು ಅಥವಾ ಏನೋ ಹ್ಯಾಕ್ ಆಗೋಯ್ತು ಲಾಂಚ್ ವೆಹಿಕಲ್ ಆತರ ಏನೋ ಆಗೋಯ್ತು ಅಂತಂದ್ರೆ ಅವರು ಆಟೋಮೆಟಿಕ್ ಆಗಿ ಅವರಾಗೋರೇ ಬ್ಲಾಸ್ಟ್ ಮಾಡ್ಬೋದು.
ಓಕೆ, ಸೊ ಇವಾಗ ತುಂಬಾ ಸತಿ ನಾವು ಇಸ್ರೋ ಅಲ್ಲಿ ನಾಸಾ ಬೇರೆ ಬೇರೆ ಕಡೆ ನೋಡಿದೀವಿ, ಯಾವ್ದೋ ಒಂದು ಮಿಷನ್ ಲಾಂಚ್ ಸರಿಯಾಗಿರುತ್ತೆ, ಕೊನೆಗೆ ಏನೋ ಲಾಸ್ಟ್ ಮಿನಿಟ್ ಪ್ರಾಬ್ಲಮ್ ಅಲ್ಲಿ ಅವರು ಸದ್ಯಕ್ಕೆ ಲಾಂಚ್ ಕ್ಯಾನ್ಸಲ್ ಎಲ್ಲ ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ. ಒಂದ್ಸತಿ ಯಾವ್ದೋ ಒಂದು GSLV ಟೆಸ್ಟ್ ಆದಾಗ ಫ್ಯೂಯಲ್ ಲೀಕ್ ಆಯ್ತು, ಈ ತರ ಆಗುವಾಗ ಹೇಗಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ?
ಸೊ ಇದರಲ್ಲಿ ಹೆಂಗೆ ಅಂತಂದ್ರೆ ಈಗ ಒಂದು ರಾಕೆಟ್ ಅಲ್ಲಿ ಅಂದ್ರೆ ಬೇರೆ 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 ಸ್ಟೇಜಸ್ ಇರುತ್ತೆ, ಒಂದು 3-4 ಡಿಫ್ರೆಂಟ್ ತರ ಸ್ಟೇಜಸ್ ಇರುತ್ತೆ. ಎಲ್ಲಾ ಸ್ಟೇಜ್ಗೂ ಒಂದೊಂದು ಇನ್ಪುಟ್ ಔಟ್ಪುಟ್ ಇರುತ್ತೆ, ಅಂದ್ರೆ ಇನ್ಕ್ಲೂಡಿಂಗ್ ಡೇಟಾ ಕೂಡ ಇನ್ಪುಟ್ ಔಟ್ಪುಟ್ ಇರುತ್ತೆ. ಎಲ್ಲಾನು ಕಂಪಾರ್ಟ್ಮೆಂಟಲೈಸ್ ಮಾಡೋದಿರೋದಕ್ಕೆ ಅವ್ರಿಗೆ ಎಲ್ಲಾ ಕಡೆಯಿಂದನೂ ಡೇಟಾ ಬರ್ತಾ ಇರುತ್ತೆ. ಸೊ ಯಾವುದೋ ಒಂದ್ ಕಡೆ ಪ್ರೆಷರ್ ಕಡಿಮೆ ಆಗಿದೆ, ಫ್ಯೂಯಲ್ ಲೀಕ್ ಆಗ್ತಿದೆ ಆತರ ಅಂತಂದ್ರೆ ಎಲ್ಲಾ ಕೆಲವು ಸಿಸ್ಟಮ್ಸ್ ಓಕೆ ಅಂತ ತೋರಿಸ್ಬೋದು, ಯಾಕಂದ್ರೆ ಆ ಸಿಸ್ಟಮ್ಸ್ ಅಲ್ಲಿ ಏನು ತೊಂದರೆ ಆಗಿರಲ್ಲ. ಆ ಒಂದ್ ಸಿಸ್ಟಮ್ ಅಲ್ಲಿ ಎಲ್ಲಿ ಏನಾಗಿದೆ ಅದರಲ್ಲಿ ಇದು ರೀಡಿಂಗ್ ತೋರಿಸ್ತಾ ಇರುತ್ತೆ. ಓಕೆ, ಈ ಸೆನ್ಸರ್ ಅಲ್ಲಿ ಒಂದ್ ರೀಡಿಂಗ್ ತೋರಿಸುತ್ತೆ ಈ ತರ ಪ್ರೆಷರ್ ಕಡಿಮೆ ಆಗ್ತಿದೆ ಅಥವಾ ಏನೋ ಬೇರೆ ಏನೋ ಲೀಕ್ ಆಗ್ತಿದೆ ಆತರ. ಸೊ ಹಾಗಾಗಿ ಅದನ್ನ ಅವರು ಡಿಟೆಕ್ಟ್ ಮಾಡ್ಬೋದು. ಏನಂತಂದ್ರೆ ಇಷ್ಟು ದೊಡ್ಡ ಒಂದು ಪ್ರಾಬ್ಲಮ್ ಅಲ್ಲಿ ಅಂದ್ರೆ ರಾಕೆಟ್ ಇಸ್ ನಥಿಂಗ್ ಬಟ್ ಅ ಬಿಗ್ ಪ್ರಾಬ್ಲಮ್ ದಟ್ ಯು ಆರ್ ಟ್ರೈಯಿಂಗ್ ಟು ಸಾಲ್ವ್ ಅಂತ. ಸೊ ಈಗ ಒಂದು ಏರ್ಕ್ರಾಫ್ಟ್ ಅಂದ್ರೆ ಅದಕ್ಕೆ ಫ್ಯೂ ಇದಿದೆ, ಇಂಜಿನ್ ಇದೆ, ಫ್ಯೂಸಲಾಜ್ ಇದೆ, ಇದು ವಿಂಗ್ಸ್ ಇದೆ, ಎಲ್ಲ ಇದೆ. ಸೊ ಯಾವುದೋ ಏನೋ ಒಂದು ಲ್ಯಾಂಡಿಂಗ್ ಗೇರ್ ಇದೆ, ಅದು ಎಲ್ಲಿ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಬಂತು ಅನ್ನೋದು ಕಂಡುಹಿಡಿಯೋದಕ್ಕೆ ಎಲ್ಲಾ ಕಡೆನೂ ಸೆನ್ಸರ್ಸ್ ಇರುತ್ತೆ. ಯಾಕಂತಂದ್ರೆ ಈಗ ನಾವು ಒಂದೇ ಒಂದು ಸೆನ್ಸರ್ ಹಾಕ್ಬಿಡ್ತೀನಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಎಲ್ಲೋ ಪ್ರಾಬ್ಲಮ್ ಬಂತು ಅಂತಂದ್ರೆ ಎಲ್ಲಿ ಎಕ್ಸಾಕ್ಟ್ಲಿ ಅದು ರೂಟ್ ಕಾಸ್ ಅಂತ ಗೊತ್ತಿರಲ್ಲ. ಸೊ ಈ ತರ ಕಾಂಪ್ಲೆಕ್ಸ್ ಸಿಸ್ಟಮ್ಸ್, ಯಾವುದೇ ಕಾಂಪ್ಲೆಕ್ಸ್ ಸಿಸ್ಟಮ್ ಅಲ್ಲಾಗ್ಲಿ ರೂಟ್ ಕಾಸ್ ಅನಾಲಿಸಿಸ್ ಮಾಡ್ತಾರೆ. ಅಂದ್ರೆ ಒಂದ್ ಫೇಲ್ಯೂರ್ ಆದಾಗ ಅದ್ರ ರೂಟ್ ಕಾಸ್ ಎಲ್ಲಿದೆ ಅಂತ. ಸೊ ಅದಕ್ಕೆ ಫ್ರೀಸ್ ಮಾಡೋದಕ್ಕೆ ಈ ತರ ತುಂಬಾ ಫ್ರಾಕ್ಷನ್ 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 ಮಾಡ್ಕೊಂಡು ಹೋದಾಗ ಏನಾಗಿದೆ, ರೈಟ್ ಡೆಸಿಮಲ್ ಲೆವೆಲ್ ಹೋದಾಗ ಎಲ್ಲಿ ಎಕ್ಸಾಕ್ಟ್ಲಿ ನಾವು ಪಾಯಿಂಟ್ ಮಾಡಬಹುದು ಅಂತ ಅನ್ನೋದಕ್ಕೆ ಮಾಡಬಹುದು. ಅದ್ ಎಷ್ಟು ಕ್ಲೋಸ್ ಆಗಿ ಮಾಡಬಹುದು ಅಷ್ಟು ಬೇಗ ಅವ್ರ ಆ ಪ್ರಾಬ್ಲಮ್ ನ ಕಂಡಿಡಿದು ಅದನ್ನ ರಿಸಾಲ್ವ್ ಮಾಡಬಹುದು. ಎಷ್ಟು ಅಬ್ಸ್ಟ್ರಾಕ್ಟ್ ಆಗಿರುತ್ತೆ ಅದ್ ಪ್ರಾಬ್ಲಮ್, ಅವಾಗ ಅವರು ಅದನ್ನ ಕಂಡಿಡಿಯೋದಕ್ಕೆ ಕಷ್ಟ, ರಿಸಾಲ್ವ್ ಮಾಡೋದನ್ನ ಕಷ್ಟ.
ಇಷ್ಟೊಂದು ಸೆನ್ಸರ್ ಇಟ್ಕೊಂಡು ಇಷ್ಟೊಂದು ಇನ್ಪುಟ್ ಇಟ್ಕೊಂಡು ಮೆಜರ್ ಮಾಡುವಾಗ ಅರ್ಧ ಕೆಲಸ ಇದು ಹಾರ್ಡ್ವೇರ್ ಕೆಲಸ, ಅರ್ಧ ಸಾಫ್ಟ್ವೇರ್ ಕೆಲಸ ಅಲ್ವಾ? ಸೊ ಸಾಫ್ಟ್ವೇರ್ ಅಲ್ಲಿ ಯಾವ್ದೋ ಒಂದು ಡೆಸಿಮಲ್ ಪಾಯಿಂಟ್ ಅಲ್ಲಿ ಯಾವ್ದೋ ತಪ್ಪು ವೇರಿಯಬಲ್ ಉಪಯೋಗಿಸಿದ್ರೆ ಫ್ಲೋಟಿಂಗ್ ಪಾಯಿಂಟ್ ಎರರ್ ಅಂತ ಎಲ್ಲ ಹೇಳ್ತಾರೆ, ಅದರಿಂದಾನೇ
ಹೌದು
ಕ್ರಾಶ್ ಆತರ ಎಲ್ಲ ಆಗ್ಬೋದಲ್ವಾ?
ಹೌದು, ಈಗ ಫೇಲ್ಯೂರ್ಗೆ ಮಿಲಿಯನ್ ವೇಸ್ ಇದೆ, ಸಕ್ಸಸ್
ಕೆಲಸ ಮಾಡುವ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಕನ್ಸ್ಟ್ರೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಾಬ್ಲಮ್ ಅಂತ ಕರೀತಾರಲ್ಲ ಇದನ್ನ ರಾಕೆಟ್ಸ್ ಅಲ್ಲಿ. ಹೇಗೆ ಅಂತಂದ್ರೆ ಒಂದ್ ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕು, ಆ ಎಲ್ಲಾ ಸ್ಟೇಜ್ ಓಕೆ ಆದ್ಮೇಲೆ ನೆಕ್ಸ್ಟ್ ಫೇಸ್ ಹೋಗಕ್ ಆಗೋದು. ಇದು ಹ್ಯೂಮನ್ಸ್ ತುಂಬಾ ಕಷ್ಟ ಇದೆಲ್ಲಾನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಅಂತ 80s ಅಲ್ಲಿ ಅನ್ಸುತ್ತೆ ನಾಸಾ ಒಂದು AI ಡಿಪ್ಲಾಯ್ ಮಾಡ್ತು ಇದಕ್ಕೋಸ್ಕರ ಅಂತ. ಅಂಡ್ ಅದರಿಂದಾನೇ ಅವರು ಅಷ್ಟು ಒಳ್ಳೆ ಪ್ರಿಸಿಷನ್ ಅಚೀವ್ ಮಾಡಿದ್ದಾರೆ. ಯಾಕಂತಂದ್ರೆ ಪಾಯಿಂಟ್ ಟು ಡೆಸಿಮಲ್ ಪಾಯಿಂಟ್ ಎರರ್ಸ್ ನ ಹ್ಯೂಮನ್ಸ್ ಮಾಡೇ ಮಾಡ್ತಾರ ಮಿಸ್ಟೇಕ್, ಇದರ ಡೇಟಾ ಎಂಟ್ರಿಲಿ ಏನಾರ ಮಿಸ್ಟೇಕ್ ಬರುತ್ತೆ ಅಥವಾ ಯಾವ್ದಾರ ಒಂದ್ ಇದ್ರಲ್ಲಿ ಬಂದೇ ಬರುತ್ತೆ ಅಂತ. ದಿ ಸ್ವಿಚ್ ಟು AI ಇನ್ ದಟ್
ಆ ತರ ರೀತಿನಲ್ಲಿ ಹಂಗ ನೋಡೋದಕ್ಕೆ ಹೋದ್ರೆ ರಾಕೆಟ್ಸ್ ರಾಕೆಟ್ ಸೈನ್ಸ್ ನ ತುಂಬಾ ಡ್ರಾಮಟೈಸ್ ಮಾಡ್ಬಿಡ್ತಾರೆ ಪಬ್ಲಿಕ್ ಲೈಫ್ ಅಲ್ಲಿ, ಯಾಕಂದ್ರೆ ತುಂಬಾ ಕಾಂಪ್ಲೆಕ್ಸ್ ಆತರ ಅಂತಲ್ಲ. ಬಟ್ ನೀವು ನಿಜವಾಗ್ಲೂ ರಾಕೆಟ್ ಮಾಡೋದನ್ನ ನೋಡಿದ್ರೆ ಅಥವಾ ಅದ್ ಏನ್ ಸಿಸ್ಟಮ್ಸ್ ಯೂಸ್ ಮಾಡ್ತಾರೆ ನೋಡಿದ್ರೆ ಅದೆಲ್ಲಾನು 30-40 ವರ್ಷ ಹಳೆದಿರುತ್ತೆ. ಯಾಕೆ ಅಂತಂದ್ರೆ ಯಾರು ಹೊಸದನ್ನ ಉಪಯೋಗಿಸೋದಕ್ಕೆ ರೆಡಿ ಇರಲ್ಲ. ಯಾಕಂದ್ರೆ ಹೊಸ ಫೋನ್ ಮಾಡೋದಕ್ಕೆ ಎಲ್ಲ ಮಾಡ್ತಾರೆ, ಯಾಕಂದ್ರೆ ಅದರಲ್ಲಿ ನಾವು ಈಗ ನೋಡ್ಬಿಡ್ಬೋದು, ಯೂಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ರಿಸಲ್ಟ್ ನಮ್ಗೆ ಚೆನ್ನಾಗಿದೆಯಾ ಫೋನು, ಚೆನ್ನಾಗಿಲ್ವಾ, ಏನೋ ಪ್ರಾಬ್ಲಮ್ ಇದೆಯಾ, ಬ್ಯಾಟ್ರಿ ಹೀಟ್ ಆಗ್ತಿದ್ಯಾ ಆತರ ಎಲ್ಲ ಅಂತಲ್ಲ. ಸೊ ಅದು ಫೇಲ್ ಆದ್ರೂ ಅದನ್ನ ಈಸಿಯಾಗಿ ಇನ್ನೊಂದ್ಸರಿ ಮಾಡ್ಬಿಡ್ಬೋದು. ಬಟ್ ಯಾವ್ದೋ ಒಂದೇ ಒಂದು ಗೇರ್ ಏನೋ ಕಾಂಪೋನೆಂಟ್ ಒಂದು ನಟ್ಟೋ ಬೋಲ್ಟೋನೋ ಹೊಸದಾಕಿ ಅದು ಸರಿ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಅದು ಇಡೀ ಸಿಸ್ಟಮ್ ಫೇಲ್ ಆಗುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ AI ಮೆಷಿನ್ ಲರ್ನಿಂಗ್ ಆತರ ಬಜ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಈ ರಾಕೆಟ್ಸ್ಗೆ ಅದಕ್ಕೆ ನಿಜವಾಗ್ಲೂ ಆಗ್ಬರಲ್ಲ.
ಓಕೆ,
ಸೇಫ್ಟಿ ಮುಖ್ಯ, ಇನ್ನೋವೇಶನ್ ಇನ್ನು ಸ್ವಲ್ಪ ಸ್ಲೋ ಆಗಿದ್ರೆ ಸೇಫ್ಟಿ ಇನ್ನು ಮುಖ್ಯ
ಎಲ್ಲದರಲ್ಲೂ. ಈಗ ಎಂತ ಯಾವುದೇ ಹ್ಯೂಮನ್ ಕ್ರಿಟಿಕಲ್ ಸಿಸ್ಟಮ್ ಆಗ್ಲಿ, ಈಗ ನಮ್ಮ ಏರ್ಕ್ರಾಫ್ಟ್ಸ್ ಅಲ್ಲಿ ನೂರಾರು ತರ ಕಾನ್ಸೆಪ್ಟ್ಸ್ ಇದೆ, ಇನ್ನ ಬೇಗ ಹೋಗೋದಕ್ಕೆ, ಇನ್ನ ಫಾಸ್ಟ್ ಆಗಿ ಇದು ಹೋಗೋದಕ್ಕೆ, ಅಥವಾ ಇನ್ನ ಜನನ್ನ ಕರ್ಕೊಂಡು ಹೋಗೋದಕ್ಕೆ, ಇನ್ನ ಫ್ಯೂಯಲ್ ಸೇವ್ ಮಾಡೋದಕ್ಕೆ, ಆತರ ಎಷ್ಟೊಂದ್ ತರ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ. ಬಟ್ ಜನ ಏನಕ್ಕೆ ಅದನ್ನ ಅಡಾಪ್ಟ್ ಮಾಡಲ್ಲ? ಯಾಕೆ ಅಂತಂದ್ರೆ ಈಗ ನಾವು ಬಂದಿರೋ ಇಂಜಿನ್ಸ್ ಬಂದಿರೋ ಡಿಸೈನ್ಸ್ ಅದರಲ್ಲಿ ಒಂದು ಸೇಫ್ಟಿ ರೆಕಾರ್ಡ್ ಇದೆ. ಏನಕ್ಕೆ ಅಂತಂದ್ರೆ ಓಕೆ, ಇವತ್ತು ನಾವು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಇಟ್ ಇಸ್ ಸೇಫರ್ ದೆನ್ ಎನಿ ಅದರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್.
ಹೌದು,
ರೈಟ್, ದಟ್ ಇಸ್ ಅ ರೆಕಾರ್ಡ್ ಆಫ್ ಫ್ಲೈಟ್ಸ್. ಈಗ ಸಡನ್ ಆಗಿ ನಾವು 100ರಲ್ಲಿ ಒಂದ್ಸರಿ ಒಂದ್ ಫ್ಲೈಟ್ ಅಲ್ಲಿ ನಾವು ಹೋದಾಗ ಸತ್ತೋಗ್ತೀವಿ ಅಂತಂದ್ರೆ ಯಾರು ಗೊತ್ತಲ್ಲ.
ಹೌದು, ಅದಕ್ಕೆ ನಾವ್ ನೋಡೋ ಎಲ್ಲಾ ಪ್ಲೇನ್ಗಳು ಅಟ್ಲೀಸ್ಟ್ ನಾವ್ ಜನ ಉಪಯೋಗಿಸೋದು ಎಲ್ಲ ಆಲ್ಮೋಸ್ಟ್ ಸೇಮ್ ಆಗಿ ಕಾಣಿಸುತ್ತವೆ. ಹೊಸ ಮಾಡೆಲ್ ಅಂದ್ರೆ ಏನೋ ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಉದ್ದ, ಸ್ವಲ್ಪ ದಪ್ಪ, ಇನ್ನೆರಡು ಸೀಟು ಅಷ್ಟೇ ಅಲ್ವಾ? ಕಾನ್ಕಾರ್ಡ್ ಅಂತ ಒಂದು ಬಂದಿದ್ದೆ, ಒಂದು ಫೇಲ್ ಆದ್ಮೇಲೆ ಅದಕ್ಕೆ ಆಮೇಲೆ ಯಾರು ಟ್ರೈ ಮಾಡಕ್ ಹೋಗಿಲ್ಲ. ಅದಕ್ಕೆ ಆಮೇಲೆ ಸೂಪರ್ಸಾನಿಕ್ ಸಿವಿಲಿಯನ್ ಫ್ಲೈಟ್ ಅನ್ನೋದು ಇನ್ನೂ ವಾಪಸ್ ಬರಲಿಲ್ಲ.
ಹೌದು, ಅಂದ್ರೆ ಇನ್ನೊಂದೇನಂದ್ರೆ ನಾವು ಚೇಂಜಸ್ ಏನೇ ಮಾಡಿದ್ರು ಅವರು ಒಳಗಡೆ ಮಾಡ್ತಾರೆ. ಈಗ ಕ್ಯಾಬಿನ್ ಅಲ್ಲಿ ನಮ್ಗೆ ಮುಂಚೆ ಅದು ಅಷ್ಟೊಂದೇನು ಇಂಟ್ರಾಕ್ಟಿವ್ ಆಗಿರೋ ಸಿಸ್ಟಮ್ಸ್ ಎಲ್ಲ ಇರಲಿಲ್ಲ. ಇವಾಗ ಇಂಟರ್ನೆಟ್ ಬರ್ತಾ ಇದೆ ಕ್ಯಾಬಿನ್ ಒಳಗಡೆ, ಇವಾಗ ಒಳ್ಳೆ ಟಚ್ ಸ್ಕ್ರೀನ್ ಇದೆ, ಆಯ್ತಾ? ಸೊ ಹಾಗಾಗಿ ಆತರ ಏನೋ ನೆಕ್ ಪಿಲೋ ತರ ಬರೋ ತರ ಕಂಫರ್ಟ್ ಏನೋ ಇದೆ, ಆತರ ಸಿಸ್ಟಮ್ಸ್ ಚಾರ್ಜರ್ ಬಂದಿದೆ ಫೋನ್ಗೆ ಚಾರ್ಜರ್, ಆಮೇಲೆ ಕ್ಯಾಮರಾ ಹಾಕಿ ಅದ್ರದ್ದು ವ್ಯೂ ತೋರಿಸ್ತಾರೆ ಆಚೆ ನೋಡೋದಕ್ಕೆ, ಅಥವಾ ರೌಟ್ ಮ್ಯಾಪ್ ಏನೋ ತೋರಿಸ್ತಾರೆ. ಸೊ ಈ ತರ ಇನೋವೇಶನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹೊರತು ಈಗ ಆಚೆ ಏನಿದೆ ಅದು ಇದು ಕನ್ಸ್ಯೂಮರ್ ಎಕ್ಸ್ಪೀರಿಯನ್ಸ್. ಅವ್ರು ಏನ್ ಫೋಕಸ್ ಮಾಡ್ತಿದ್ದಾರೆ, ಅವನು ಟ್ರಾವೆಲ್ ಮಾಡ್ತಾರವನ್ಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಬೆಟರ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆ, ನಾವೀಗ ಸಡನ್ ಆಗಿ ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಓಕೆ, ನಾವ್ ಎಷ್ಟೋ ಫ್ಯೂಯಲ್ ಎಲ್ಲ ಯೂಸ್ ಮಾಡ್ತಿದೀವಿ, ಸಡನ್ ಆಗಿ ನಾವು ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಮಾಡ್ತೀವಿ ಅಂದ್ರೆ ಎಷ್ಟು ಜನ ಅದನ್ನ ಹತ್ತಿ ಹೋಗೋದಕ್ಕೆ ರೆಡಿ ಇದಾರೆ?
ನಾರಾಯಣ್ ಅವರೇ, ರಾಕೆಟ್ ಸೈನ್ಸ್ ಅಟ್ಲೀಸ್ಟ್ ನಮ್ಮ ಭೂಮಿಯಿಂದ ಬಿಟ್ಟು ನಮ್ಮ ಅಟ್ಮಾಸ್ಫಿಯರ್ ಎಲ್ಲ ದಾಟಿ ಅಂತರಿಕ್ಷದ ಎಜ್ಜಿಗೆ ಹೋಗೋಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಮೋಸ್ಟ್ಲಿ ನಾವು ರಾಕೆಟ್ ಸೈನ್ಸ್ ಅಂತ ಯೋಚನೆ ಮಾಡುವಾಗ ಇದ್ರ ಬಗ್ಗೆನೆ ಜಾಸ್ತಿ ಯೋಚನೆ ಹೋಗೋದು. ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ಸರಿ, ಹೋಗಾಗಿದೆ ಈಗ ಸ್ಪೇಸ್ಗೆ, ಇನ್ ಬೇರೆ ಏನ್ ಕೆಲಸ ಇದೆ ಅಂತ ಅದ್ರ ಬಗ್ಗೆ ಮಾತಾಡೋಣ.
Hey everybody, welcome to another amazing, awesome week on the IVM Podcast Network. If you aren't following on social media, please do. We're IVM Podcast on all the major platforms. That's Twitter, Facebook, and Instagram. We'd like to thank our sponsors this week, HDFC Life, for coming on board, and we'd like to thank the extended association we have with Storytel. If you work for a brand that you think would benefit from advertising on IVM, why haven't you reached out to us yet? Please do. So I wanted to announce two new shows we got releasing this week. The first is Yuddha, the Indian Military History Podcast, and the second is Beyond Cliché. Yuddha is a podcast hosted by Anirudh Kaniseti, host of Echoes of India, and Aditya Ramnathan, who hosts All Things Policy. They explore the darker, blood-splattered side of India beyond Bollywood and school textbooks. This is military history of the subcontinent the way it was meant to be told. Stay tuned for the first episode, releasing this Wednesday on the 12th. You will not be disappointed. On our second new show this week, Beyond Cliché, Almas Virani, speaker, author, and coach, starts conversations around bending gender norms and stereotypes as she interviews guests who have challenged these roles through their distinctive journey. First episode for this comes out on Thursday, the 13th of February. Again, really fun show. I think you'll like it. On Cyrus Says, Cyrus sits down with Abbas Momin, who is moving on from IVM. They discuss how Abbas started doing comedy, why he is the odd one out in his family of dentists, and his journey with IVM and what's going forward for him. This week on Simplified, the gang talk about Marudu apartments in Kerala. On The Habit Coach, Ashton takes you through 10 habits for 2020 and beyond. On IVM Likes, Abbas Madhuri and Ritika are joined by Lakshmi Krishnan, host of Lit Nama, to talk about their favorite pieces of literature. On Lit Nama, Lakshmi is joined by stand-up comedian and podcast producer Abbas Momin, who is on his farewell tour of IVM, to discuss Twitter trends, recent hashtags, and its political impact. On the Pragati podcast, Anupam Manur talks to Pawan about how India's economy can be brought back on track. On Tapri Tales, Madhuri weaves a tale around a conversation between three friends. On the Traveling Professors podcast, host Siddharth talks about B2B marketing as tribal marketing. On GBCD, Sunetra and Farah discuss if there can be one happily ever after, or if the idea keeps evolving and changing. And lastly, we'd like to wish Abbas the best of luck in the future. As you can tell, he's on a number of episodes this week, so you are definitely going to hear him. I'm sure he'll be back, and we wish him all the best in all his future endeavors. Wow, that sounds like we are writing a recommendation. But no, we really are going to miss him, and we wish him all the best. And with that, let's get you back to your show.
ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್. ಇವತ್ತು ನಾವು ನಾರಾಯಣ್ ಪ್ರಸಾದ್ ಅವ್ರ ಜೊತೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ನಾರಾಯಣ್ ಅವರೇ, ಸೊ ರಾಕೆಟ್ ಸೈನ್ಸ್ ಅಂತೂ ನಮ್ಗೆಲ್ಲರಿಗೂ ಇವಾಗ ಫುಲ್ ಅರ್ಥ ಆಗೋಂಗಿದೆ. ಅದ್ರ ಬಗ್ಗೆ ಅಂತೂ ಚೆನ್ನಾಗಿ ಕ್ರಿಟಿಕ್ ಮಾಡ್ಬೋದು. ಸರಿ, ಓಕೆ, ರಾಕೆಟ್ ಅಂತೂ ಸ್ಪೇಸ್ಗೆ ಹೋಯ್ತು. ಅದಕ್ಕೆ ಆಮೇಲೆ ಏನೆಲ್ಲ ಮಾಡ್ಬೇಕಾಗತ್ತೆ? ಈಗ ಸ್ಯಾಟಲೈಟ್ಸ್ ಸುತ್ತಾ ಇರುತ್ತೆ ನಮ್ಮ ಭೂಮಿ ಸುತ್ತಲ, ಮೂನು ಮಾರ್ಸ್ಗೆ ಮಿಷನ್ಸ್ ಕಳಿಸ್ತಾ ಇದೀವಿ. ಸೊ ನೀವ್ ಸದ್ಯಕ್ಕೆ ಈ ರಾಕೆಟ್ ಸೈನ್ಸ್ ಅನ್ನೋದು ಜಸ್ಟ್ ಅಟ್ಮಾಸ್ಫಿಯರ್ ಎಜ್ ತನಕ ಹೋಗೋದು ಒಂದು ಬಿಗ್ ಪ್ರಾಬ್ಲಮ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮುಂದೆ ಏನು?
ಒಂದು ರಾಕೆಟ್ ಮೇಲಕ್ಕೆ ಹೋಗಿ ಅದು ಕರೆಕ್ಟ್ ಆಗಿ ಸ್ಯಾಟಲೈಟ್ ಇಂಜೆಕ್ಟ್ ಆಯ್ತು ಅಂತಂದ್ರೆ, ನಾವು ಒಂದು ಸ್ಕೂಟರ್ನ ತಗೊಂಡು ಆಫೀಸ್ಗೆ ಹೋದಂಗೆ, ನಾವು ಆ ಸ್ಕೂಟ್ರು ಅಥವಾ ಯಾವುದೋ ಒಂದು ಏನೋ ಏರ್ಕ್ರಾಫ್ಟ್ ಆಗಲಿ ಏನೋ ಒಂದು ಅಥವಾ ಇದು ಶಿಪ್ಪು, ಅದು ಒಂದು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನಮಗೆ. ನಾವು ಏನಕ್ಕೆ ಹೋಗ್ತಿರೋದಲ್ಲಿ, ನಾವು ಹೋಗ್ತಿರೋದು ಕೆಲಸ ಮಾಡೋದಕ್ಕೆ. ಕೆಲಸ ಮಾಡೋದಕ್ಕೆ ಹೋಗೋಕ್ಕೆ ಎನೇಬ್ಲರು ಆ ಗಾಡಿ. ಅದೇ ತರನೇ ಅದು ರಾಕೆಟ್ ಕೂಡ, ಗಾಡಿ ಒಳಗಡೆ ಈಗ ನಾವು ಕೂತಿರ್ತೀವಿ, ಕೆಳಗಡೆ ರಾಕೆಟ್ ಅಲ್ಲಿ ನಾರ್ಮಲಿ ಯಾವ್ದೋ ಸ್ಯಾಟಲೈಟ್ ಕೂತಿರುತ್ತೆ. ಆ ತರ ಅನಾಲಜಿ ನೋಡೋದಕ್ಕೆ ಹೋದ್ರೆ ಅದ್ರದ ಕೆಲಸ ಅಷ್ಟೇನೆ. ಅದಾದ್ಮೇಲೆ ಏನಿದೆ ಆ ಸ್ಯಾಟಲೈಟ್ ಏನಿದೆ, ಅದು ನಮ್ಗೆ ಒಂದು ಟೂಲ್. ಯಾವ ತರ ಟೂಲ್ ಅಂತಂದ್ರೆ, ಈಗ ನಾವೀಗ ಈ ಪಾಡ್ಕಾಸ್ಟ್ ರೆಕಾರ್ಡ್ ಮಾಡ್ತಿದೀವಿ, ಇಲ್ಲಿ ಮೈಕ್ ಸೆಟ್ ಇದೆ, ಅದೇನೋ ಇನ್ನೊಂದು ರೆಕಾರ್ಡಿಂಗ್ ಎಕ್ವಿಪ್ಮೆಂಟ್ ಎಲ್ಲ ಇದೆ. ನಾವ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಜನಕ್ಕೆ ವಿ ಆರ್ ಸ್ಪ್ರೆಡಿಂಗ್ ನಾಲೆಡ್ಜ್. ಅದೇ ತರನೇ ಅದನ್ನು ಒಂದು ಟೂಲ್, ಸ್ಯಾಟಲೈಟ್ ಕೂಡ ಒಂದು ಟೂಲ್. ಇಟ್ ಇಸ್ ಇನ್ ದ ಸರ್ವಿಸ್ ಆಫ್ ಸಮ್ ಸಿಟಿಸನ್ಸ್ ಅಥವಾ ಯಾವುದೋ ಒಂದು ಬಿಸ್ನೆಸ್. ಹಾಗಾಗಿ ಅದು ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸರ್ವಿಸ್ ಪ್ರಾವಿಷನ್. ನಾವು ಹೆಂಗೆ ಟಿವಿ ಹಾಕಿದಾಗ ಚಾನೆಲ್ ಅಲ್ಲಿ ಬರುತ್ತೋ ಕೇಬಲ್ ಆಗ್ಲಿ ಅಥವಾ ಇಂಟರ್ನೆಟ್ ಆಗ್ಲಾಗ್ಲಿ, ಅದೇ ತರ ಸ್ಯಾಟಲೈಟ್ ಕೂಡ ಒಂದು ಸರ್ವಿಸ್ ಅಷ್ಟೇ.
ಸೊ ಈ ಸ್ಯಾಟಲೈಟ್ ಸರ್ವಿಸ್, ಸೊ ಮೊದಲು ಸ್ಪುಟ್ನಿಕ್ ರಷ್ಯಾ ಅವ್ರು ಕಳಿಸಿದ್ರು. ಆ ಕಾಲದಲ್ಲಿ ಅವ್ರು ಒಂದು ಸ್ಯಾಟಲೈಟ್ ಕಳಿಸಿದಾಗ ಆ ಸ್ಪುಟ್ನಿಕ್ ಅನ್ನೋ ಒಂದು ಉಪಗ್ರಹ ಏನ್ ತಾಕತ್ ಇತ್ತು? ಆವಾಗಿಂದ ಈಗ ಬರಬೇಕು ಅಂದ್ರೆ ನಮ್ಮ ಈ ಸ್ಯಾಟಲೈಟ್ ಟೆಕ್ನಾಲಜಿಯಿಂದ ಯಾವ ತರ ಸರ್ವಿಸ್ ಬರ್ತಾ ಇದೆ?
ಮುಂಚೆ ಜನ ಆ ಸ್ಯಾಟಲೈಟ್ ವರ್ಕ್ ಆಗತ್ತಾ ಸ್ಪೇಸ್ ಅಲ್ಲಿ ಅದೇನೆ ಡೌಟ್ ಇತ್ತು. ಫಸ್ಟ್ ಟೈಮ್ ಅವ್ರು ಹಾಕಿದಾಗ ಅದನ್ನ, ಓಕೆ ನಾವ್ ಇಲ್ಲಿಂದ ಏನೋ ಕಳಿಸ್ತಾ ಇದೀವಿ, ಯಾಕಂದ್ರೆ ಯಾರಿಗೂ ಏನು ಗೊತ್ತಿಲ್ವಲ್ಲ, ಯಾರಿಗೂ ಅಲ್ಲಿ ಹೋಗಿ ಯಾರು ನೋಡಿಲ್ಲ ಫಸ್ಟ್ ಟೈಮ್ ಅವ್ರು ಕಳಿಸಿದಾಗ. ನಾವೇನೋ ಕಳಿಸ್ತಾ ಇದೀವಲ್ಲ, ಅದು ಫಸ್ಟ್ ಆಫ್ ಆಲ್ ಗಾಳಿ ಇಲ್ಲದೆ ವರ್ಕ್ ಆಗತ್ತಾ? ಸೌಂಡ್ ಇಲ್ಲ, ವರ್ಕ್ ಆಗತ್ತಾ, ಏನು ಮೀಡಿಯಂ ಇಲ್ಲ. ಸೊ ಅಲ್ಲಿಂದ
ಅಲ್ಲಿ ಟೆಂಪರೇಚರ್ ಬೇರೆ.
ಹೌದು, ಆಮೇಲೆ ಎವ್ರಿ ಟೈಮ್ ಈಗ ನಾವು 30 ನಿಮಿಷ ನಾವು ಸೂರ್ಯನ ಬೆಳಕಿಂದ ಎಕ್ಲಿಪ್ಸ್ ಬರ್ತಾ ಇದೀವಿ. ಒಂದು ದಿನದಲ್ಲಿ ಒಂದು ಯಾವ್ದೋ ಒಂದು ಸ್ಯಾಟಲೈಟ್ 500-600 kilometers ಅಲ್ಲಿ ಇತ್ತು ಅಂತಂದ್ರೆ, ಈಗ ನಮ್ಗೆ ಒಂದ್ ದಿನಕ್ಕೆ 24 hours ಅಂದಂಗೆ, ಆ ಸ್ಯಾಟಲೈಟ್ಗೆ 90 ನಿಮಿಷಕ್ಕೆ ಒಂದು ದಿನ.
ಓಕೆ, ಸೊ ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದೇ ತರ
15 times ಅದು ಸೂರ್ಯನ ಬೆಳಕಿಂದ ಕತ್ಲೆಗೆ ದಿನ ಬರುತ್ತೆ.
ಓಕೆ,
ಆತರ ರೇಟ್ ಅಲ್ಲಿ ಈಗ ಒಂದು ಬ್ಯಾಟರಿ ಇದೆ. ಸೊ ನಾವೇನ್ ಅನ್ಕೊಳ್ತೀವಿ, ಒಂದು ಸೋಲಾರ್ ಪ್ಯಾನಲ್ ಇಟ್ಕೊಂಡಿದೀವಿ ಇಲ್ಲಿ, ಬೆಳಿಗ್ಗೆ 6 hours ಸಾಯಂಕಾಲ 6 hours ತನಕ ಚಾರ್ಜ್ ಆಗ್ತದೆ ಅದು, ರಾತ್ರಿ ನಾವು ಸೋಲಾರ್ ಲೈಟ್ ಹಾಕೊಂಡು ಏನೋ ಕೆಲಸ ಮಾಡ್ಬೋದು ಅಂತಂದ್ರೆ, ಅದೇ ತರ ಈಗ ಬರೀ ಒಂದು 30 ನಿಮಿಷ ಬೆಳಕಲ್ಲಿ ಇದ್ದು 50-60 ನಿಮಿಷ ನಾವು ಕತ್ಲಲ್ಲಿ ಇರ್ಬೇಕು ಒಂದು ಎಕ್ಲಿಪ್ಸ್ ಅಲ್ಲಿ ಅಂತಂದ್ರೆ, ಅದೇ ತರ ಒಂದ್ ಇಡೀ ದಿನ 16 times ಆಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಪ್ಲಾನ್ ಮಾಡ್ಬೇಕು? ಯಾಕಂದ್ರೆ ಆ ಬ್ಯಾಟರಿ ಕೆಪಾಸಿಟಿ ಕಡಿಮೆ ಇಲ್ಲದೆ ಚಾರ್ಜ್ ಆಗದೆ ಇದ್ರೆ ಅದು ಎಕ್ಲಿಪ್ಸ್ ಹೋದಾಗ ಅದು ಸತ್ತೋಗುತ್ತೆ.
ಅಂಡ್ ಒಂದ್ ಸತ್ತೋಯ್ತು ಅಂದ್ರೆ ಆಮೇಲೆ ತಿರುಗಿ ರೀಚಾರ್ಜ್ ಮಾಡೋದು ಕಷ್ಟ,
ಮತ್ತೆ ಯಾರು ಹೋಗಿ ಅಲ್ಲೇನೇನು ರಿಪೇರಿ ಅಂತೂ ಮಾಡೋದಕ್ಕಾಗಲ್ಲ. ಸೊ ಆ ತರ ಆಗಿ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ.
ಸೊ ಒಂದೊಂದು ಗ್ರಾಮಗೂ 100,000 rupees ಖರ್ಚು ಮಾಡಬೇಕು ನೀವು ಸ್ಪೇಸ್ ಕಳಿಸಬೇಕು ಅಂದ್ರೆ, ಅದಕ್ಕೆ ತುಂಬಾ ನೋಡ್ಬೇಕಾ? ಇಲ್ಲಾಂದ್ರೆ ನಾವು ಸುಮ್ನೆ ಇನ್ನೊಂದು ಬ್ಯಾಟರಿ ಹಾಕ್ಬಿಡ್ಬೋದು, ಒಂದ್ ಎಕ್ಸ್ಟ್ರಾ ಬ್ಯಾಕ್ಅಪ್ ಹಾಕ್ಬಿಡ್ಬೋದು, ಒಂದು ಫೋನ್ ಒಂದು ವಾಚ್ ಬ್ಯಾಟರಿ ಎಲ್ಲ ಒಂದ್ ಕಡೆ ಸಿಕ್ಕಿಸ್ಬಿಡ್ಬೋದು, ಅದಕ್ಕೆಲ್ಲಾನು 100,000 rupees ಬೆಲೆ ಅಲ್ವಾ ಜಸ್ಟ್ ಕಳಿಸೋಕೆ?
ಹೌದು, ಅಂದ್ರೆ ಏನಂತಂದ್ರೆ ಈಗ ಒಂದು ಸ್ಯಾಟಲೈಟ್ ಅಂತಂದ್ರೆ ಅದಕ್ಕೆ ಒಂದು ಆಚೆ ಕಡೆ ಒಂದು ಸ್ಟ್ರಕ್ಚರ್ ಇದೆ. ಈಗ ಒಂದ್ ಕಾರ್ ಅಂತಂದ್ರೆ ಹೆಂಗೇನಿರುತ್ತೆ, ಒಂದ್ ಸ್ಟ್ರಕ್ಚರ್ ಇರುತ್ತೆ, ಒಳಗಡೆ ಕೂತ್ಕೊಳ್ಳಕ್ ಜಾಗ ಇರುತ್ತೆ, ಅದಕ್ಕೊಂದ್ ಇಂಜಿನ್ ಇರುತ್ತೆ. ಅದೇ ತರ ಏನೇನೆಲ್ಲ ಒಂದೊಂದ್ ಕಾರ್ ಕಾಂಪ್ಲೆಕ್ಸಿಟಿನೆಲ್ಲ ಇರುತ್ತೆ, ಸ್ಯಾಟಲೈಟ್ಗೂ ಅದೇ ತರ ಇರುತ್ತೆ. ಬೇಸ್ಲಿ ಈಗ ಕಾರ್ ಅಲ್ಲಿ ಏನೋ ಒಂದು ಚಿಕ್ಕದು ಫಂಕ್ಷನ್ ಆಗಿಲ್ಲ ಅಂತಂದ್ರೆ ಓಕೆ ಓಡಿಸ್ಬೋದು, ಏನೋ ಒಂದ್ ಕ್ರಿಟಿಕಲ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದು ಫೇಲ್ ಆಗೋಗುತ್ತೆ. ಅಫ್ಕೋರ್ಸ್ ಈಗ ಒಂದು ಪಂಚರ್ ಆದ್ರೆ ಹೆಂಗಾಗತ್ತೆ, ಅದು ಸರ್ವೈವ್ ಆಗ್ಬೋದು ಕೆಲವು ಸ್ಯಾಟಲೈಟ್ಸ್, ಅಥವಾ ಒಂದ್ ಕೆಲವು ಕಡೆ ಬ್ಯಾಕ್ಅಪ್ ಇರ್ಬೋದು, ಅಡಿಷನಲ್ ಸಿಸ್ಟಮ್ಸ್ ಇರ್ಬೋದು. ಆದ್ರೆ ಏನಿದೆ ಮೇಜರ್ ಆಗಿ ನಾರ್ಮಲಿ ಏನಾಗುತ್ತೆ, ಪವರ್ ಸಿಸ್ಟಮ್ಸ್ ಏನಾಗುತ್ತೆ, ಬ್ಯಾಟ್ರಿ ಆತರ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲೇನೆ ಸ್ಯಾಟಲೈಟ್ಸ್ ನಾರ್ಮಲಿ ಅದು ಸತ್ತೋಗುತ್ತೆ. ಯಾಕಂತಂದ್ರೆ ಒಂದ್ಸರಿ ನಾವು ಪವರೇ ಕೊಡೋದಕ್ಕಾಗಿಲ್ಲ ಅಂತಂದ್ರೆ ಯಾವ ಸಿಸ್ಟಮ್ ಕೆಲಸ ಮಾಡಲ್ಲ. ಇನ್ನೊಂದೇನಂತಂದ್ರೆ ನಾವು ಕರೆಕ್ಟ್ ಆಗಿ ಏನು ಕಮ್ಯುನಿಕೇಶನ್ ಏನಿದೆ ಡಿಸೈನ್ ಮಾಡೋದಾದ್ರೆ ಅದನ್ನು ಸತ್ತೋಗುತ್ತೆ. ಯಾಕಂದ್ರೆ ಇದೇನೆ ಎರಡು ಮೇನ್ ಪ್ರಾಬ್ಲಮ್. ಯಾಕಂದ್ರೆ ಒಂದ್ ವಸ್ತು ಅಲ್ಲೆಲ್ಲ ದೂರದಲ್ಲಿದೆ ಅಂತಂದ್ರೆ ಒಂದು ಅದ್ರ ಜೊತೆ ಮಾತಾಡೋ ಕೇಪಬಿಲಿಟಿ ಇರಬೇಕು, ಮತ್ತೆ ಅದು ಬದುಕಿದೆಯೋ ಸತ್ತಿದೆಯೋ ಅಂತ ಗೊತ್ತಿರಬೇಕು. ಈ ಬದುಕಿದೆಯೋ ಸತ್ತಿದೆಯೋ ಅಂತ ಗೊತ್ತಿದ್ದಕ್ಕೆ ಪವರ್ ಇರಬೇಕು, ಮಾತಾಡೋದಕ್ಕೆ ಕೇಪಬಿಲಿಟಿ ಇರಬೇಕು. ಅದೆರಡು ಇತ್ತು ಅಂತಂದ್ರೆ ಬೇರೆ ಏನಾದ್ರು ಏನಾಗ್ತಿದೆ ಏನಾಗ್ತಾ ಇದೆ ಅದನ್ನ ತಿಳ್ಕೊಬಹುದು ನಾವು, ಅದೆರಡೇ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕೆ?
ಓಕೆ, ಸೊ ಸ್ಪುಟ್ನಿಕ್ ಆ ಕಾಲದಲ್ಲಿ ಇನ್ನು ಜಸ್ಟ್ ಅಲ್ಲಿ ಹೋಗಿ ಸರ್ವೈವ್ ಆಗತ್ತಾ ಅನ್ನೋದು ಪ್ರಶ್ನೆ ಇತ್ತು. ಸರ್ವೈವ್ ಆಗೋಕ್ ಶುರು ಮಾಡದ್ಮೇಲೆ ಏನೇನ್ರಿಂದ ಇವಾಗ ನಮ್ಮ ಡೈಲಿ ಲೈಫ್ಗೆ ಉಪಯೋಗ ಆಗ್ತಾ ಇದೆ?
ಹಂಗೆ ನಾವು ನೋಡೋದಕ್ ಹೋದ್ರೆ ಸ್ಯಾಟಲೈಟ್ ಟೆಕ್ನಾಲಜಿ ಅನ್ನೋದು ಮುಂಚೆ ಮಿಲಿಟರಿ ನಲ್ಲಿ ಇತ್ತು ಹೆವಿ. ಸ್ಪುಟ್ನಿಕ್ ಒಂದ್ಸರಿ ಸಕ್ಸಸ್ಫುಲ್ ಆದಾಗ ಮೊದಲನೇ ಪ್ರಶ್ನೆ ಬಂದಿದ್ದು, ಮುಂಚೆ ನಾವು ಒಂದು ಏರ್ಕ್ರಾಫ್ಟ್ ನ ಇನ್ನೊಂದು ಕಂಟ್ರಿ ಮೇಲೆ ನಾವು ಹಾರಿಸ್ಕೊಂಡೋದ್ರೆ ಅವ್ರು ಅದನ್ನ ಶೂಟ್ ಮಾಡಿ ಬಂದ್ಬಿಡೋರು. ಸೊ ನಮ್ಗೇನು ಡೇಟಾ ಸಿಗ್ತಾ ಇರಲ್ಲ, ಅಥವಾ ಅವ್ರ ಏನ್ ನಡೆಸ್ತಾ ಇದಾರೆ ಅದ್ರ ಬಗ್ಗೆ ಇಂಟೆಲಿಜೆನ್ಸ್ ಏನು ಸಿಗ್ತಾ ಇರಲ್ಲ. ಫಸ್ಟ್ ಯೂಸ್ ಏನಾಯ್ತು ಸ್ಯಾಟಲೈಟ್ಸ್ ಬಂದಾಗ ಸ್ಪುಟ್ನಿಕ್ ಸಕ್ಸಸ್ಫುಲ್ ಆದಾಗ, ಅಂದ್ರೆ ನಾವು ಅದ್ರ ಮೇಲೆ ಒಂದು ಕ್ಯಾಮ್ರಾ ಹಾಕಿದ್ರೆ ಬೇರೆ ದೇಶದಲ್ಲಿ ಏನ್ ನಡೀತಿದೆ ಅವ್ರು ಅದನ್ನ ಟಾರ್ಗೆಟ್ ಮಾಡದೆ ನಾವು ಅದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು ಅನ್ನೋದು ಒಂದು ಯೋಚನೆ ಬಂತಾಗ. ಅವಾಗ ಏನ್ ಪ್ರಶ್ನೆ ಅಂತಂದ್ರೆ ಓಕೆ, ಈಗ ನಾವು ಎಷ್ಟೊಂದು ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟಿದೀವಲ್ಲಿ, ಇದು ಡೇಟಾ ತುಂಬಾ ದೊಡ್ಡದಿದೆ, ಬಟ್ ನಮ್ಗೆ ಅಷ್ಟು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಮೆಚ್ಯೂರ್ ಆಗಿರಲ್ಲ ಅಷ್ಟು ಡೇಟಾನ ನಾವು ಕಳ್ಸ್ಕೊಳ್ಳೋದಕ್ಕೆ. ಸೊ ಈಗ ಹೆಂಗೆ ಅಂತಂದ್ರೆ ನಾವು ಯಾವ್ದೋ ಒಂದು DSLR ಕ್ಯಾಮ್ರಾ ನೈಕಾನ್ ಅಲ್ಲಿ ಇಟ್ಕೊಂಡು ನಾರ್ಮಲ್ ಟೆಲಿಫೋನ್ ಲೈನ್ ಇಂಟರ್ನೆಟ್ ಅಲ್ಲಿ ಡೇಟಾ ಕಳ್ಸೋದಕ್ಕೆ ಹೋದ್ರೆ ಎಷ್ಟು ವರ್ಷ ಬೇಕಾಗತ್ತೆ ನಾವು ಮಾಡೋದಕ್ಕೆ? ಯಾರೂ ಆ ತರ ಸಿಸ್ಟಮ್ ಯೂಸ್ ಮಾಡ್ತಿರ್ಲಿಲ್ಲ. ನೈಕಾನ್, ನಾವು ನೈಕಾನ್ ನಲ್ಲಿ ಶೂಟ್ ಮಾಡ್ತೀವಿ, ಆಮೇಲೆ BSNL ಟೆಲಿಫೋನ್ ಲೈನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ನಾವು ಕಳಿಸ್ತೀವಿ ವಿಡಿಯೋ.
ನಂಗೂ ಗ್ಯಾಪ್ ಇದೆ. 1998 ಯಾರೋ ಪರಿಚಯ ಇದ್ರು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ, ಅವರು ಕಂಪ್ಯೂಟರ್ ರೂಮ್ ಕರ್ಕೊಂಡು ಹೋಗ್ತೀನಿ ಅಂತ ಕೂತ್ಕೊಂಡು, ಇಂಟರ್ನೆಟ್ ಅಂತ ಇದೆ, ಯಾವ್ದಾದ್ರು ಫೋಟೋ ತೋರಿಸ್ತೀನಿ ಅಂತ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರು, ಅದು ಲೋಡ್ ಮಾಡಿ ಮುಗಿಯೋದಕ್ಕೆ ಒಂದು 1/2 hours ಆಯ್ತು. ಒಂದ್ ಫೋಟೋ ನೋಡ್ಬಿಟ್ಟು ನಾವು ಓಡ್ ಬಂದ್ಬಿಟ್ಟು, ಎರಡನೇ ಫೋಟೋ ಡೌನ್ಲೋಡ್ ಮಾಡಕ್ ಹೋಗ್ಲಿಲ್ಲ. ಸೊ ಇದೆಲ್ಲ ಶುರು ಆದಾಗ ಯಾವ ತರ ಡೌನ್ಲೋಡ್ ಅಂಡ್ ಅಪ್ಲೋಡ್ ಸ್ಪೀಡ್ಸ್ ಇರ್ತಾ ಇತ್ತು?
ಸೊ ಇದು ತುಂಬಾ ಕಡಿಮೆ ಇರ್ತಾ ಇತ್ತು. ಅಂದ್ರೆ ಈಗ ಒಂದು 10 kbps ಆತರ ಎಲ್ಲ ಶುರುವಾಗಿ ಈಗ ಇಂಪ್ರೂವ್ ಆಗ್ತಾ ಇದೆ. ಅಫ್ಕೋರ್ಸ್ ಏನಂತಂದ್ರೆ, ಅವಾಗ ಓಕೆ ನಾವ್ ಈ ಕ್ಯಾಮ್ರಾ ಹಾಕಿದೀವಿ, ಪಿಕ್ಚರ್ಸ್ ತೆಗಿಯೋ ಕೇಪಬಿಲಿಟಿ ಇದೆ, ಈಗ ನಾವ್ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಹೆಂಗೆ ಅಂತಂದ್ರೆ, ಅವಾಗ ಏನ್ ಮಾಡಿದ್ರು, ನಾವ್ ಆ ಕ್ಯಾಮ್ರಾನೇ ವಾಪಸ್ ಈಗ ಅರ್ಥಕ್ಕೆ ತಗೊಂಬಂದ್ರೆ ಅದನ್ನ ನಾವು ಕ್ಯಾಚ್ ಹಿಡ್ಕೊಂಡು ಗಾಳಿನಲ್ಲಿ ತಗೊಂಬರತ್ತರ. ಸೊ ಇದು US ಮಿಲಿಟರಿ ಪ್ರೋಗ್ರಾಮ್ ಆಗಿತ್ತು. ಸೊ ಏನಿದೆ ಆ ಕ್ಯಾಮ್ರಾ ರೋಲು, ಅದನ್ನ ವಾಪಸ್ ಕಳ್ಸೋರು. ಸ್ಪೇಸ್ ಇಂದ ಬಂದು. ಮತ್ತೆ ಅದು ಏನಂತಂದ್ರೆ ಅದನ್ನ ಯಾವ್ದೋ ಎನಿಮಿ ಟೆರಿಟರಿ ಮೇಲೆ ಹೋದ್ರೆ ಅದು ಇಂಟೆಲಿಜೆನ್ಸ್ ಹೊಟ್ಟೋಗುತ್ತೆ. ಸೊ ಅದಕ್ಕೆ ಸ್ಪೆಸಿಫಿಕಲಿ ಡಿಸೈನ್ ಮಾಡಿ ಒಂದು ಝೋನ್ ಅಲ್ಲೇ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋ ತರ, ಮತ್ತೆ ಅದನ್ನ ಕ್ಯಾಚ್ ಹಿಡ್ಕೊಳ್ಳೋ ತರ ಏರ್ಕ್ರಾಫ್ಟ್ಸ್ ನ ಡಿಸೈನ್ ಮಾಡಿ ಅವರು, ಸಿಸ್ಟಮ್ಸ್ ನ ಡಿಸೈನ್ ಮಾಡಿ ರಿಟ್ರೀವ್ ಮಾಡ್ಕೊಂಡು ಬಂದು ಅದಕ್ಕೆ ಇಮೇಜ್ ಅನಾಲಿಸ್ಟ್ ಇರ್ತಾ ಇದ್ರು. ಈಗ ಯಾವ್ದೋ ಅಲ್ಲ ಎಲ್ಲ ಕ್ಯಾಮ್ರಾಸ್ ಎಲ್ಲ ಬಂದಿದೆ ಅದು, ಅದನ್ನ ನೋಡ್ಕೊಂಡು ಅಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಜಿಯೋ ಲೊಕೇಟ್ ಮಾಡ್ಕೊಂಡು ಎಲ್ಲಿದೆ ಅಂತ ನೋಡೋದು. ಯಾಕಂದ್ರೆ ನಾವ್ ಎಲ್ಲಿ ಏನ್ ಫೋಟೋ ತೆಗ್ದಿದೀವಿ ಅಂತ ನೋಡೋದಕ್ಕೆ ನಮ್ಗ್ ಜ್ಞಾಪಕ ಇರುತ್ತೆ. ಓಕೆನಾ? ಯಾಕಂದ್ರೆ ನಾವಲ್ಲಿದೀವಿ, ನಾವ್ ತೆಗಿತಾ ಇರೋದು ಫೋಟೋ. ಒಂದು ಸ್ಯಾಟಲೈಟ್ ಎಲ್ಲೋ ಒಂದು ಇಮೇಜ್ ತೆಗಿತಾ ಇದೆ ಅಂತಂದ್ರೆ ಅದು ಗೊತ್ತಿರ್ಬೇಕಲ್ಲ ಅದು ಯಾವ್ದು ಜಾಗ ಅಂತ. ಸುಮ್ನೆ ಎಲ್ಲೋ ತೆಗೆದ್ಬಿಟ್ಟು ಓಕೆ ನಾವು ಪಾಕಿಸ್ತಾನ ಎಲ್ಲೋ ತೆಗೆದ್ಬಿಟ್ಟು ಚೈನಾ ಇದು ಅಂತಂದ್ರೆ ಹೇಳೋದಕ್ಕಾಗಲ್ಲ. ಲೊಕೇಟ್ ಮಾಡೋದನ್ನು ತುಂಬಾ ಇಂಪಾರ್ಟೆಂಟ್, ಅದು ಎಷ್ಟು ಪ್ರಿಸಿಷನ್ ಇದೆ ಅದು ಅಂತಲ್ಲ.
ಸೊ ಅದು ಆ ಟೈಮಲ್ಲಿ ತಗೊಳ್ಳುವಾಗ ಎಲ್ಲಿದ್ದಿರಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಯಾವ ರೀಜನ್ ಫೋಟೋ ಇದು ಅಂತ ಹೇಳೋದು.
ಹಾ, ಅದಕ್ಕೆ ಅನಾಲಿಸ್ಟ್ ಎಲ್ಲ ಬೇಕಾಗಿತ್ತು. ಯಾಕಂದ್ರೆ ಮುಂಚೆ GPS ಎಲ್ಲ ಇರ್ಲಿಲ್ಲ. ಇವಾಗ ನಾವು ಟ್ಯಾಗ್ ಮಾಡಿದ್ರೆ GPS ಅಲ್ಲಿ ನಾನು ಇಲ್ಲಿದ್ದೀನಿ ಅಂತ ಏನೋ ಚೆಕ್ ಇನ್ ಮಾಡೋದು, ಚೆಕ್ ಔಟ್ ಅದೇನೋ ಮಾಡಬಹುದು.
GPS ಸ್ಯಾಟಲೈಟ್ ಮೂಲಕ ಬರೋದು.
ಹೌದು, ಆದ್ರೆ ಅದಾದ್ಮೇಲೆ ಬಂದಿತ್ತು.
ಸೊ ಈ GPS ತಂತ್ರಜ್ಞಾನ ಅಂದ್ರೆ ಅದು ಹೇಗ್ ಕೆಲಸ ಮಾಡುತ್ತೆ? ಒಂದಷ್ಟು ಸ್ಯಾಟಲೈಟ್ ಇದ್ರೆ ನಮ್ ಫೋಟೋ ತೆಗಿತಾ ಇದೆಯಾ, ಏನ್ ಮಾಡ್ತಾ ಇದೆ ಅದು?
GPS ಬಂದು ನಾರ್ಮಲಿ ಈಗ 24 ಸ್ಯಾಟಲೈಟ್ ಪ್ಲಸ್ ಇನ್ನೊಂದ್ ಸ್ವಲ್ಪ ಬ್ಯಾಕ್ಅಪ್ ಸ್ಯಾಟಲೈಟ್ಸ್ ಏನಿದೆ ಅದು ನಾರ್ಮಲಿ ಈಗ ಸ್ಯಾಟಲೈಟ್ಸ್ ಬಂದು ಇದು 18,000-24,000 kilometers ದೂರದಲ್ಲಿರೋ ಆರ್ಬಿಟ್ಸ್ ಅಲ್ಲಿ ಇರುತ್ತೆ ಇಂತ ಸ್ಯಾಟಲೈಟ್ಸ್. ಯಾವ್ದೇ ಒಂದು ಮನುಷ್ಯಂದು ಅಥವಾ ಯಾವ್ದೋ ಒಂದು ವಸ್ತುದು ಇಲ್ಲಿ ನಾವು ಅದರ ಪೊಸಿಷನ್ ನಾವು ಕಂಡಿಡಿಬೇಕು ಅಂತಂದ್ರೆ ಅದಕ್ಕೆ ನಾರ್ಮಲಿ ಏನೋ 3 coordinates ಪ್ಲಸ್ ಟೈಮ್ ಅದನ್ನ ನೋಡ್ಕೊಂಡು ನಾವು ಕಂಡುಹಿಡಬೇಕಾಗತ್ತೆ. ಅದು ಹೆಂಗೆ ಅಂತಂದ್ರೆ ಈಗ 4 GPS ಸ್ಯಾಟಲೈಟ್ಸ್ ಇತ್ತು ಅಂತಂದ್ರೆ XYZ ಒಂಥರ ಡೈರೆಕ್ಷನ್ಸ್ ಅಲ್ಲಿ ಅದ್ರದ್ದು ಕೋಆರ್ಡಿನೇಟ್ಸ್ ತಗೊಂಡು ಅದ್ರ ಜೊತೆಗೆ ಟೈಮ್ ಕೋಆರ್ಡಿನೇಟ್ ತಗೊಂಡು ಅದು ಲೊಕೇಟ್ ಮಾಡುತ್ತೆ ಎಕ್ಸಾಕ್ಟ್ಲಿ ನಾವು ಅರ್ಥ ಮೇಲೆ ಎಲ್ಲಿದ್ದೀವಿ ಅಂತ. ಈಗ ಯಾವುದೇ ಜಾಗದಲ್ಲಿ ಅಕಸ್ಮಾತ್ 4 GPS ಸ್ಯಾಟಲೈಟ್ಸ್ ಇಲ್ಲ, ಬರೀ 2 ಇತ್ತು ಅಂತಂದ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿ ಬರಲ್ಲ ಪ್ರಿಸಿಷನ್. ಅದೇ ತರ ಈಗ ನಮ್ಮ ಸಿಸ್ಟಮ್ಸ್ ಫಾರ್ ಎಕ್ಸಾಂಪಲ್ ಇಂಡಿಯಾನಲ್ಲಿ ಇರೋದು ಬರೀ 7 ಸಿಸ್ಟಮ್, ಅದು ಆಗ್ಮೆಂಟ್ ಮಾಡ್ತಿದೆ.
ಈ ತರ IRNSS ಅಂತಾರಲ್ಲ,
ನಾವಿಕ್ ಅಂತ ಈಗ ಏನ್ ಹೇಳ್ತೀರಾ ಆತರ. ಸೊ ಈಗ ಆ ಸಿಸ್ಟಮ್ಸ್ ಅಲ್ಲಿ GPS, ಈಗ ಮುಂಚೆ GPS ಕೂಡ ಮಿಲಿಟರಿನಲ್ಲಿ ಇತ್ತು, ಬರೀ ಮಿಲಿಟರಿ ಅವ್ರು ಮಾತ್ರ ಯೂಸ್ ಮಾಡ್ಬೇಕು ಅಂತ ಇದ್ದಿದ್ದು. ಎಲ್ಲಾ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಡೆವಲಪ್ ಆಗಿ ಹೋಗ್ಕೊಂಡ್ಮೇಲೆ ಜನ ಏನಾಯ್ತು, ಇದು ಸಿವಿಲಿಯನ್ ಯೂಸ್ ಗೆ ನಾವು ಬಿಟ್ರೆ ಎಷ್ಟೋ ತರ ಅಪ್ಲಿಕೇಶನ್ಸ್ ಮಾಡಬಹುದು. ಜನ ಏನೋ ಕಾರ್ ಗೆ ಹಾಕೊಂಡ್ ಮ್ಯಾಪ್ ಅಲ್ಲಿ ನೋಡಬಹುದು, ಅಥವಾ ಬೇರೆ ಏನೋ ಟ್ರಕ್ ಡೆಲಿವರಿ ಅವ್ರು ಮಾಡಬಹುದು, ಇನ್ನೊಂದೇನೋ ಮಾಡಬಹುದು, ಆತರ ಎಲ್ಲ ಇದ್ದಿದ್ದಕ್ಕೆ ಇದನ್ನ US ಗವರ್ಮೆಂಟ್ ಅವರು ಮಿಲಿಟರಿ ಇಂದ ಸಿವಿಲಿಯನ್ ಗೆ ಬಿಟ್ರು. ಸೊ ಇವತ್ತು GPS ಬಂದು 2 frequencies ಅಲ್ಲಿ ಓಡ್ತಾ ಇದೆ. ಒಂದು ಬಂದು ಮಿಲಿಟರಿ ಫ್ರೀಕ್ವೆನ್ಸಿ, ಅದರದ್ದು ಪ್ರಿಸಿಷನ್ ತುಂಬಾ ಹೈ ಇರುತ್ತೆ. ಸೊ ಏನಕ್ಕೆ ಅಂತಂದ್ರೆ ಅದು ಮಿಸೈಲ್ಸ್ ಆಗ್ಲಿ ಬೇರೆ ಮಿಲಿಟರಿ ಹಾರ್ಡ್ವೇರ್ ಆಗ್ಲಿ ಅಷ್ಟು ಪ್ರಿಸಿಷನ್ ಬೇಕಾಗತ್ತೆ, ಬಟ್ ಸಿವಿಲಿಯನ್ಸ್ ಗೆ ಏನ್ ಬಂದು ಅಷ್ಟು ಪ್ರಿಸಿಷನ್ ಬೇಕಾಗಲ್ಲ. ಅದಕ್ಕೆ ಸಿವಿಲಿಯನ್ ಸಿಗ್ನಲ್ ಬೇರೆ ಇದೆ. ಮತ್ತೆ ಇನ್ನೊಂದ್ ಏನಂತಂದ್ರೆ GPS ಬಂದು ನಾರ್ಮಲಿ 18 kilometers ಏನೋ ಅಷ್ಟೇ ಲಿಮಿಟ್ ಗೆ ವರ್ಕ್ ಆಗೋದು. ಯಾಕಂದ್ರೆ ಎಲ್ಲಾ ಸಿವಿಲಿಯನ್ ಏರ್ಕ್ರಾಫ್ಟ್ ಏನೇನಿದೆ ಎಲ್ಲಾನು ಅಷ್ಟರಲ್ಲೇನೆ ಓಡಾಡೋದು. ಅದ್ರ ಮೇಲೆ ಯಾರು ಯಾವ್ದು ಏರ್ಕ್ರಾಫ್ಟ್ ಓಡಾಡ್ಸಲ್ಲ. ಸಿವಿಲಿಯನ್ ಏರ್ಕ್ರಾಫ್ಟ್ ಎಲ್ಲ ನಾರ್ಮಲಿ 11 kilometers ಮ್ಯಾಕ್ಸಿಮಮ್, 18 kilometers ತನಕ ಮಾತ್ರ ಏನೋ GPS ಸೆಟ್ಟಿಂಗ್ಸ್ ಅಲ್ಲಿ ಅದು ಯೂಸ್ ಮಾಡೋದಕ್ಕೆ ಸಾಧ್ಯ. ಅದಾದ್ಮೇಲೆ GPS ಲಿಮಿಟೇಷನ್ಸ್ ಇದೆ, ಕೋಕಾಮ್ ಲಿಮಿಟೇಷನ್ಸ್ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಈಗ ಯಾರೋ GPS ಫ್ರೀ ಆಗಿದೆ, ಆ GPS ರಿಸೀವರ್ ಹಾಕೊಂಡು ಯಾವ್ದೋ ಎನಿಮಿ ಕಂಟ್ರಿ ಸುಮ್ನೆ ರಾಕೆಟ್ ಹಾರಿಸ್ಬಿಟ್ರೆ ಅವ್ರ ಅಡ್ವಾಂಟೇಜ್ ತಗೊಂತಾರಲ್ಲ GPS ಸಿಸ್ಟಮ್. ಸೊ ಹಾಗಾಗಿ 18 kilometers ಮೇಲೆ ಸ್ಪೆಷಲ್ ಪರ್ಮಿಷನ್ಸ್, ಸ್ಪೆಷಲ್ ಫರ್ಮ್ವೇರ್ ಬೇಕಾಗುತ್ತೆ GPS ಯೂಸ್ ಮಾಡೋದಕ್ಕೆ.
ಓಹೋ, ನಮ್ ದೇಶನು ಈ ನಾವಿಕ್ ಸಿಸ್ಟಮ್ ಉಪಯೋಗಿಸಿರೋದು ಸಿವಿಲಿಯನ್ ಯೂಸ್ ಬಿಟ್ಟು ನಮ್ಮ ಮಿಲಿಟರಿಗೂ ಇಂಡಿಪೆಂಡೆಂಟ್ ಆಗಿ ಇರ್ಲಿ ಅಂತಾನು ಮಾಡಿದಾರಲ್ವಾ? ಯಾಕಂದ್ರೆ ಯಾವ್ದೋ ಯುದ್ಧ ಕಾಲದಲ್ಲಿ ಅಮೆರಿಕನವರು ಇಲ್ಲ ರಷ್ಯಾದು ಗ್ಲೋನಾಸ್ ಇದೆ ಅವ್ರು ನಾವ್ ನಿಮಗೆ ಆಕ್ಸೆಸ್ ಕೊಡಲ್ಲ ಅಂದ್ರೆ ಕಷ್ಟದಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಿ.
ಹೌದು, ಇದು ಹೆಂಗೆ ಅಂತಂದ್ರೆ ಇರಾಕ್ ವಾರ್ ಅಲ್ಲಿ ಅವರು ಸ್ವಿಚ್ ಆಫ್ ಮಾಡ್ಬಿಟ್ರು GPS ಸಿಸ್ಟಮ್ಸ್ ನ. ಅವಾಗ ಏನಾಯ್ತು
ಇಡೀ ಜಗತ್ತಲ್ಲಿ
ಇಲ್ಲ ಆ ರೀಜನ್ ಗೆ. ಸೊ ಇದು ಹೆಂಗೆ ಅಂತಂದ್ರೆ GPS ಸಿಸ್ಟಮ್ಸ್ ಎಲ್ಲ ಡಿಸೈನ್ ಆಗಿರೋದು, ನಾವೇನ್ ಹೇಳ್ತೀವಿ ಸರ್ವಿಸ್ ಅಂತ, ಸರ್ವಿಸ್ ಕ್ವಾಲಿಟಿ ಅಂಡ್ ಸರ್ವಿಸ್ ಏರಿಯಾ ಅಂತ ಹೇಳ್ತೀವಲ್ಲ. ಈಗ ಸೆಲ್ ಫೋನ್ ಟವರ್ಸ್ ಅಲ್ಲೂ ಅದೇ ಹೇಳ್ತೀವಿ, ಸರ್ವಿಸ್ ಕ್ವಾಲಿಟಿ ಅಂಡ್ ಸರ್ವಿಸ್ ಏರಿಯಾ. ಈಗ ನಾವ್ ಹೆಂಗೆ ಓಕೆ ಕೆಲವು ರೀಜನ್ಸ್ ಅಲ್ಲಿ ಅವರು ಗವರ್ಮೆಂಟ್ ಏನೇ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಟೆಲಿಕಾಮ್ ಸರ್ವಿಸಸ್ ಅಥವಾ ಬೇರೆ ಸರ್ವಿಸಸ್, ಅದೇ ತರ GPS ಸರ್ವಿಸಸ್ ಗೂ ಮಾಡಬಹುದು.
ಓಕೆ, ಅದಕ್ಕೆ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಆಂಗಲ್ ಬಂದ್ಬಿಡುತ್ತೆ.
ಹೌದು,
ಈ ತರ ಪೀಸ್ಫುಲ್ ಟೈಮ್ ಅಲ್ಲಿ ಏನು ತೊಂದರೆ ಇಲ್ಲ, ಆದ್ರೆ ಯುದ್ಧ ಕಾಲದಲ್ಲಿ ಏನಾದ್ರು ಆಗ್ಬಹುದು. ಇದಕ್ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸುಧೀರ HS ಅಂತ ಅವ್ರು ಬಂದಿದ್ರು, GIS ಸಿಸ್ಟಮ್ಸ್ ಬಗ್ಗೆ ಮಾತಾಡುವ. ಅವ್ರು ಹೇಳ್ತಾ ಇದ್ರು ಒಂದ್ 40 years ಈ GPS ಅಂತ ಯಾರಿಗಾದ್ರು ಮಾತಾಡ್ಬೇಕು, ಯಾರಿಗಾದ್ರು ಹೋಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಏನಿದು GPS ಅಂದ್ರೆ. ಸ್ವಲ್ಪ ವಿಚಿತ್ರವಾದ ವಿಷಯ ಅಲ್ವಾ? ಯಾಕಂದ್ರೆ ನೀವು ಹೋಗಿ ಹೇಳ್ತೀರಾ ನಾವು ಸ್ಯಾಟಲೈಟ್ಸ್ ಒಂದಷ್ಟು ಹಾಕ್ತೀವಿ, ಅದಷ್ಟು ಹಾಕಿ ನಿಮಗೆ ತಿಳಿಸುತ್ತೆ ನೀವ್ ಎಲ್ಲಿ ನಿಂತಿದ್ದೀರಾ ಅಂತ. ನಂಗೆ ಗೊತ್ತು ನಾ ಎಲ್ಲಿ ನಿಂತಿದ್ದೀನಿ, ನಂಗೇನಕ್ಕೆ 4 ಸ್ಯಾಟಲೈಟ್ ಬೇಕು 26 ಸ್ಯಾಟಲೈಟ್ ಬೇಕು ಗೊತ್ತಿದೆ ಅಲ್ವಾ. ಆದ್ರೆ ಆತರ ಒಂದು ಅನ್ಇಂಟುಯೇಟಿವ್ ಕಾನ್ಸೆಪ್ಟ್ ಆ ಕಾಲದಲ್ಲಿ, ಈಗ ನಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಓ GPS ಇಲ್ಲದೆ ಎಷ್ಟು ಕಷ್ಟ ಅಂತ. ಅಂದ್ರೆ 40 ವರ್ಷ ಸ್ಯಾಟಲೈಟ್ ಹಾಕಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾ ಎಲ್ಲಿ ನಿಂತಿದ್ದೀನಿ ಅಂತ ಹೇಳಕ್.
ಹೌದು, ಇನ್ನೊಂದೇನಂತಂದ್ರೆ ನಮ್ಗೆ ಫ್ಯಾಸಿನೇಟಿಂಗ್ ಅಂತದ್ದು, ಒಂದು ಎಕನಾಮಿಕ್ ಸರ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ರು GPS ದು ಎಕಾನಮಿ ಮೇಲೆ ಡಿಪೆಂಡೆನ್ಸ್ ಎಷ್ಟಿದೆ ಅಂತ. ಅದನ್ನ ಇವತ್ತು ಕೂಡ ಎಕಾನಮಿಸ್ಟ್ ಕರೆಕ್ಟ್ ಆಗಿ ಮ್ಯಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದು ಓಲಾ ಊಬರ್ ಸ್ವಿಗ್ಗಿ ಇಂದ ಹಿಡಿದು ಎಷ್ಟೋ ಸಿಸ್ಟಮ್ಸ್ GPS ಮೇಲೆ ಡಿಪೆಂಡೆಂಟ್ ಆಗಿದೆ.
ಹೌದು,
ಈಗ ನಾವು ಈಗ GPS ತೆಗೆದ್ಬಿಟ್ರೆ ಓಲಾ ಊಬರ್ ಅವ್ರು ಏನ್ ಮಾಡ್ತಾರೆ? ಸೊ ಅದ್ರ ಮೇಲೆ ಬಿಲ್ಡ್ ಆಗಿರೋ ಎಕಾನಮಿ ಎಷ್ಟಿದೆ, ಇದನ್ನ ಮ್ಯಾಪ್ ಮಾಡೋದು ತುಂಬಾ ಕಷ್ಟ. ನಾರ್ಮಲಿ ಏನಾಗುತ್ತೆ, ಈವನ್ ನಮ್ಮ ಬೆಂಗಳೂರಲ್ಲಾಗ್ಲಿ ಬೇರೆ ಎಲ್ಲಾದ್ರೂ ಇರಲಿ, ಇಂಡಿಯಾನಲ್ಲಿ 100,000 ಮೇಲೆ ATMs ಇಂಡಿಯಾನಲ್ಲಿ ನಡೀತಾ ಇರೋದು ಸ್ಯಾಟಲೈಟ್ ಕಮ್ಯುನಿಕೇಶನ್ ಮೂಲಕ.
ಓಹೋ,
ಯಾಕೆಂತಂದ್ರೆ ಈಗೇನೋ ಲೈನ್ ಹಾಕಿದ್ದಾರೆ, ಎಲ್ಲ ಕಡೆ ಫೈಬರ್ ಲೈನ್ ಇರಲ್ಲ, ಎಲ್ಲ ಹಳ್ಳಿಲಿ ಇರಲ್ಲ, ಎಲ್ಲ ಜಾಗದಲ್ಲೂ ಇರಲ್ಲ. ಸೊ ಅಂತ ಜಾಗದಲ್ಲಿ ATM ಹಾಕ್ಬೇಕಾಗತ್ತೆ, ಬ್ಯಾಂಕ್ ಸರ್ವಿಸ್ ಕೊಡಬೇಕು. ಬ್ಯಾಂಕ್ ಅವರು ಹೆಂಗ್ ಕೊಡ್ತಾರೆ? ಸ್ಯಾಟಲೈಟ್ ಕೊಡೋದೇ ಮೂಲಕ,
ಇಲ್ಲಾಂದ್ರೆ ನಿಮ್ಮ ಪಿನ್ ಕೋಡ್ ಅನ್ನ ವ್ಯಾಲಿಡೇಟ್ ಮಾಡಕ್ ಆಗಲ್ಲ ಅಲ್ವಾ.
ಆಮೇಲೆ ಈಗ ಬೇರೆ ಎಲ್ಲೋ ರೀಜನ್ ಇದೆ ಸರ್ವಿಸ್, ಯಾವ್ದೋ ಲಡಾಖ್ ಅಲ್ಲಿ, ಅಲ್ಲೆಲ್ಲ ಏನು ಫೈಬರ್ ಗೀಬರ್ ಎಲ್ಲ ಏನು ಇರಲ್ಲ, ಟೆಲಿಕಾಮ್ ಟವರ್ ಎಲ್ಲೇ ಇರ್ಬೋದು ಸರ್ವಿಸ್ ಏರಿಯಾ ಎಲ್ಲ ಅಂತನ್ಬಿಟ್ಟು. ಅಂತ ಜಾಗದಲ್ಲೂ ಒಂದು ATM ಹಾಕ್ಬೇಕು ಅಂತಂದ್ರೆ ಸ್ಯಾಟಲೈಟ್ಸ್ ಒಂದೇನೆ. ಸೊ ನಾವು ಏನಾಗುತ್ತೆ, ಜನ ಹೋಗ್ತಾರೆ ATMಗೆ, ಬರೀ ಆ ಮಷೀನ್ ನೋಡ್ತಾರೆ, ಅದ್ರಲ್ಲಿ ಕಾರ್ಡ್ ಹಾಕ್ತಾರೆ, ದುಡ್ಡು ತೊಗೊಳ್ತಾರೆ ಹೊರತು ಅದ್ರ ಹಿಂದೆ ಏನಿದೆ, ಅದ್ ಹೆಂಗೆ ದುಡ್ಡು ನಮ್ಗೆ ಆಚೆ ಬರ್ತಿದೆ ಅದ್ರ ಬಗ್ಗೆ ಗೊತ್ತಿರಲ್ಲ.
ಓಕೆ, ನೀವು ಹೇಳಿದ ಪ್ರಕಾರ ಮೊದಲನೇ ಸರ್ಟ್ ಆಫ್ ಕೆಲಸ ಭೂಮಿನ ನೋಡಿ ಪಿಕ್ಚರ್ ತಗೊಳ್ಳೋದು, ಅದು ಅರ್ತ್ ಇಮೇಜಿಂಗ್, ಅರ್ತ್ ಸೆನ್ಸಿಂಗ್, ರಿಮೋಟ್ ಸೆನ್ಸಿಂಗ್ ಅಂತ ಸಾಕಷ್ಟು ನಡೆಯುತ್ತೆ. ಬರೀ ಫೋಟೋ ಕ್ಯಾಮ್ರಾ ಬಿಟ್ಟು ರೇಡಾರ್ ಅಂತೆ ಬೇರೆ ಬೇರೆ ತರದ್ದು ಬಂದಿದೆ, ಅದು ಒಂದಷ್ಟು ವೆದರ್ ಇದಕ್ಕೆಲ್ಲಾನು ಉಪಯೋಗಿಸ್ತಾರೆ. ಸೊ ಅದೊಂದು ಒಂದು ಕ್ಷೇತ್ರ, GPS ಇನ್ನೊಂದು ಕ್ಷೇತ್ರ. ಇದು ಬಿಟ್ಟು ಬ್ರಾಡ್ಕಾಸ್ಟ್ ಟೆಲಿವಿಷನ್ ಅಂಡ್ ಬ್ರಾಡ್ಕಾಸ್ಟ್ ಇಂಟರ್ನೆಟ್ ಆತರದ್ದು, ಅದು ಮೂರನೇ ಕ್ಷೇತ್ರ. ಉಪಗ್ರಹಗಳಿಂದ ಮೂರೇನಾ ಮೇನ್ ಕೆಲಸ ಮಾಡೋದು?
ಸಿವಿಲಿಯನ್ ಯೂಸ್ಗೆ ಅಂತಂದ್ರೆ ಈ ತರ ಮೋಸ್ಟ್ಲಿ ಈ ತರ ಯೂಸಸ್ ಇದೆ. ಈಗ ಮಿಲಿಟರಿನಲ್ಲೂ ಬೇರೆ ಬೇರೆ ತರ ಅಪ್ಲಿಕೇಶನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಈಗ ಇಂಡಿಯಾನಲ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಎಲ್ಲೆಲ್ಲಿ ರೆಡಾರ್ ಹಾಕಿದ್ದಾರೆ ಅಂತ ತಿಳ್ಕೊಬೇಕು. ನಮ್ಗೆ ಈಗ ಎಲ್ಲಾ ಕಡೆ ಅದನ್ನ ನಮ್ಮ ಏರ್ಕ್ರಾಫ್ಟ್ ಕಳಿಸಿ ನೋಡೋದಕ್ಕಾಗಲ್ಲ, ಇವರೆಲ್ಲ ರೆಡಾರ್ ಹಾಕಿದ್ದಾರೆ ಅಂತೆಲ್ಲ. ಅಂತ ಜಾಗದಲ್ಲೆಲ್ಲ ಈಗ ಹೊಸ ಸ್ಯಾಟಲೈಟ್ಸ್ ಎಲ್ಲ ಬಂದು ಯಾರ್ಯಾರು ಏನೇನು ಫ್ರೀಕ್ವೆನ್ಸೀಸ್ ಅಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ಸ್ಯಾಟಲೈಟ್ಸ್ ಕಲೆಕ್ಟ್ ಮಾಡಿಕೊಂಡು ಟ್ರಯಾಂಗ್ಯುಲೇಟ್ ಮಾಡಬಹುದು ಎಲ್ಲಿದೆ ಈ ತರ ರೇಡಾರ್ಸ್ ಅಥವಾ ಶಿಪ್ಸ್ ಏನೋ ಬೇರೆ ಯಾವ್ದೋ ಶಿಪ್ ಓಷನ್ ಅಲ್ಲಿ ಇದೆ, ಸಬ್ಮರೀನ್ ಇದೆ, ಅದನ್ನ ನಾವು ಟ್ರಯಾಂಗ್ಯುಲೇಟ್ ಮಾಡ್ಬೇಕಾಗತ್ತೆ. ಅಂತ ಈಗ ಓಷನ್ ಅಲ್ಲಿ ಇದ್ದಾಗ ಎಷ್ಟೊಂದು ಸರ್ಫೇಸ್ ಅಲ್ಲಿರೋ ರೇಡಾರ್ಸ್ ಅದನ್ನ ಡಿಟೆಕ್ಟ್ ಮಾಡದೇ ಇರ್ಬೋದು. ಸೊ ನಮ್ಮ ಹತ್ರ ಅಷ್ಟೊಂದು ಫ್ಲೀಟು ಇಲ್ಲದೆ ಇರ್ಬೋದು, ಸೋನಾರ್ಸ್ ಆಗ್ಲಿ ಅಥವಾ ಬೇರೆ ಶಿಪ್ಸ್ ಎಲ್ಲ. ಇಂತ ಅಪ್ಲಿಕೇಶನ್ಸ್ ತುಂಬಾ ಮಿಲಿಟರಿನಲ್ಲಿ ಇದೆ.
ಸೊ ಸಿವಿಲಿಯನ್ ಗಿಂತ ಒಂದಷ್ಟು ಇನ್ನು ಜಾಸ್ತಿ ಮುಂದೆ ಹೋಗಿ, ಯಾಕಂದ್ರೆ ಸಿವಿಲಿಯನ್ ಅನ್ಬಿಟ್ಟು ಗೂಗಲ್ ಅರ್ತ್ ಅಲ್ಲಿ ಒಂದಷ್ಟು ಇಮೇಜ್ ಸಿಗುತ್ತೆ, ಯಾವ್ದೋ ಒಂದು ರೆಸಲ್ಯೂಷನ್ ಇರುತ್ತೆ, ಒಂದಷ್ಟು ಕ್ವಾಲಿಟಿ ಇರುತ್ತೆ, ಬಾಕಿ ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಅವ್ರದ್ದು ಇನ್ನೂ ಜಾಸ್ತಿ ಅವ್ರು ನೋಡಬಹುದಲ್ವಾ.
ಹೌದು, ಇನ್ನ ಫ್ಯಾಸಿನೇಟಿಂಗ್ ಏನಂತಂದ್ರೆ ಈಗ ನಮ್ದು ಯಾವ್ದೋ ಒಂದು ಸ್ಯಾಟಲೈಟ್ ಕಳಿಸಿದೀವಿ, ಬೇರೆ ಕಂಟ್ರಿ ಅವ್ರು ಇನ್ನೊಂದೇನೋ ಸ್ಯಾಟಲೈಟ್ ಕಳ್ಸ್ಯಾರೆ, ಅಮೆರಿಕ ಅವ್ರ ಒಂದ್ ಸ್ಯಾಟಲೈಟ್ ಕಳ್ಸ್ಯಾರ, ಚೈನಾ ಒಂದ್ ಸ್ಯಾಟಲೈಟ್ ಕಳ್ಸ್ಯಾರೆ, ಯಾರು ಯಾರ ಸ್ಯಾಟಲೈಟ್ ನೂ ಬಂದು ನೋಡಿರಲ್ಲ. ಯಾಕಂದ್ರೆ ಅವ್ರು ಅವ್ರ ಫೆಸಿಲಿಟೀಸ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಇವ್ರು ಇವ್ರ ಫೆಸಿಲಿಟಿ ಇಲ್ಲಿ ಮಾಡ್ಕೊಂಡಿರ್ತಾರೆ, ಇಬ್ರು ಒಬ್ರಿಗೊಬ್ರು ಏನು ಹೇಳಿರಲ್ಲ, ಅದೆಲ್ಲ ಸೀಕ್ರೆಟಿವ್ ಆಗಿ ಆಗಿರುತ್ತೆ. ನಾವೀಗ ಹೆಂಗೆ ಹೇಳೋದಕ್ ಸಾಧ್ಯ? ಈಗ ಏನು ಅಂತಂದ್ರೆ, ಈಗ ನಾವು ಏರ್ಕ್ರಾಫ್ಟ್ ಮಾಡಿದ್ರೆ ಏರ್ಕ್ರಾಫ್ಟ್ ಕೊಂಡ್ಕೊಂಡ್ಬಿಡ್ಬೋದು, ನಾನು ಕೊಂಡ್ಕೊಂಡ್ಬಂದು ನನ್ನ ಗರಾಜ್ ಅಲ್ಲಿ ಇಟ್ಕೊಂಡು ಏನೇನ್ ಮಾಡಿದಾರೆ ಅಂತ ಬಿಚ್ಚಿಟ್ಟು ನಾನು ನೋಡ್ಬೋದು ಏನ್ ಟೆಕ್ನಾಲಜಿ ಮಾಡಿದ್ದಾರೆ ಅಂತ. ಬಟ್ ನಾವು ಸ್ಯಾಟಲೈಟ್ಸ್ ಅಲ್ಲಿ ಆತರ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನಾವು ಸ್ಪೇಸ್ ಹೋಗಿ ಅಂತೂ ಏನೋ ಬಿಚ್ಚಿಟ್ಟು ಅದನ್ನ ನೋಡೋದಕ್ಕಾಗಲ್ಲ. ಅಂತದ್ರಲ್ಲಿ ಈಗ ಏನ್ ಮಾಡ್ತಾರೆ, ಕೆಲವು ಸ್ಯಾಟಲೈಟ್ಸ್ ಹೆಂಗಿದೆ ಅಂತಂದ್ರೆ ಬೇರೆ ಸ್ಯಾಟಲೈಟ್ಸ್ ನ ಸ್ಪೈ ಮಾಡೋದಕ್ಕೆ ಸ್ಯಾಟಲೈಟ್ಸ್ ಇದೆ.
ಓಹೋ, ಓಕೆ.
ಏನಾಗುತ್ತೆ, ಅದು ಪ್ರಾಸ್ಪೆಕ್ಟ್ ಮಾಡೋದಕ್ಕೆ ಅಂತ ಸ್ಯಾಟಲೈಟ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇದು ಸ್ಯಾಟಲೈಟ್ ಹೆಂಗೆ ಫಂಕ್ಷನ್ ಆಗ್ತಿದೆ, ಏನ್ ಮೆನುವರ್ಸ್ ಮಾಡ್ತಿದೆ, ಯಾವ್ಯಾವ ತರ ಪೇಲೋಡ್ ಇರ್ಬೋದು, ಅದ್ರದ್ದು ಕ್ರಾಸ್ ಸೆಕ್ಷನ್ ಏರಿಯಾ ಏನು, ಅದ್ರ ಫ್ರೀಕ್ವೆನ್ಸಿ, ಆಪರೇಷನ್ ಫ್ರೀಕ್ವೆನ್ಸಿ ಏನು, ಯಾವಾಗ ಅದು ಆಪರೇಟ್ ಮಾಡ್ತಿದೆ, ಅದನ್ನೆಲ್ಲ ಏನೋ ನೋಡೋದಕ್ಕೆ, ಅದಕ್ಕೋಸ್ಕರ ಅಂತಾನೆ ಕೆಲವು ಸ್ಯಾಟಲೈಟ್ಸ್ ಇದೆ.
ಸೊ ನಾವು ಸ್ಪೈ ಸ್ಯಾಟಲೈಟ್ ಅಂತ ಹೇಳುವಾಗ ಬರೀ ಭೂಮಿ ನೋಡೋದಲ್ಲ, ಬೇರೆ ಸ್ಯಾಟಲೈಟ್ ಅನ್ನು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ನೋಡಬಹುದು. ನೀವ್ ಈ ವಿಷಯ ಎತ್ತಿದ್ರೆ ಅದಕ್ಕೆ ಈ ಪ್ರಶ್ನೆ ಕೇಳ್ತೀನಿ, ನಮ್ ದೇಶನುವೆ ಈ ಆಂಟಿ ಸ್ಯಾಟಲೈಟ್ ಮಿಸೈಲ್ ಟ್ರೈ ಮಾಡಿದ್ರು, ಒಂದು ಟೆಸ್ಟ್ ಆಯ್ತು, ಈ ಸ್ಪೇಸ್ ವಾರ್ಫೇರ್ ಅಂತ ತಿರುಗಿ ಒಂದಷ್ಟು ಚರ್ಚೆ ಶುರು ಆಗಿದೆ. 70s, 80s ಸ್ಟಾರ್ ವಾರ್ಸ್ ಪ್ರೋಗ್ರಾಮ್ ಅಂತ ಅಮೆರಿಕನ್ಸ್ ಅವ್ರು ಮಾಡಿದ್ರು, ಆಮೇಲೆ ಅದು ಎಲ್ಲೂ ಮುಂದೆ ಹೋಗ್ಲಿಲ್ಲ. ಈ ವಿಷಯದ ಬಗ್ಗೆ ಹೇಳ್ತೀರಾ? ಯಾವಾಗ್ಲೂ ಮಿಲಿಟರಿ ಇದು ಉಪಯೋಗ ಇದ್ದೇ ಇದೆ ನಮ್ಮ ಸ್ಪೇಸ್ ಕ್ಷೇತ್ರದಲ್ಲಿ, ಬಟ್ ನಿಜವಾಗ್ಲೂ ಈ ಕಾಲದಲ್ಲಿ ಏನಂತ ಪಾಸಿಬಿಲಿಟಿ ಇದ್ರಲ್ಲಿ?
ಒಂದು ಏನಂತಂದ್ರೆ, ಈಗ ನ್ಯೂಕ್ಲಿಯರ್ ಸೆಕ್ಟರ್ಗೂ ಸ್ಪೇಸ್ ಸೆಕ್ಟರ್ಗೂ ತುಂಬಾ ಕಾಮನಾಲಿಟಿ. ನ್ಯೂಕ್ಲಿಯರ್ ಸೆಕ್ಟರ್ ಅಲ್ಲಿ ಹೆಂಗೆ, ಯಾವುದೋ ಒಂದು ಬಾಂಬ್ ಒಂದು ಮೂರ್ನಾಲ್ಕು ದೇಶದಲ್ಲಿ ಇತ್ತು ಅಂತಂದ್ರೆ ಯಾರೋ ಒಬ್ರು ಇಟ್ಕೊಂಡು ಒಬ್ರ ಮೇಲೆ ಅಟ್ಯಾಕ್ ಮಾಡ್ತು ಅಂತಂದ್ರೆ ಇನ್ನೊಂದು ಕಂಟ್ರಿ ರಿಟಾಲಿಯೇಟ್ ಮಾಡ್ತು ಅಂತಂದ್ರೆ ಇಟ್ ಇಸ್ ಮ್ಯೂಚುಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಮ್ಯಾಡ್ ಅಂತ. ಸ್ಪೇಸ್ ಕೂಡ ಅದೇ ತರನೇ, ಯಾಕಂದ್ರೆ ನಾವ್ ಏನಿದೆ ಸ್ಪೇಸ್ ಇಟ್ ಇಸ್ ಅ ಕಾಮನ್ ಹೆರಿಟೇಜ್ ಆಫ್ ಮ್ಯಾನ್ ಕೈಂಡ್ ಅಂದ್ಬಿಟ್ಟು ಎಲ್ಲಾರ್ಗೂ ಅದೇ ಸ್ಪೇಸ್ ಏನೆ. ಈಗ ಏನಾಗುತ್ತೆ, ನಾವು ಈ ತರ ತುಂಬಾ ಸ್ಯಾಟಲೈಟ್ಸ್ ಅನ್ನ ನಾವು ಆಂಟಿ ಸ್ಯಾಟಲೈಟ್ ಟೆಸ್ಟ್ ಎಸ್ಪೆಷಲಿ ಆಂಟಿ ಸ್ಯಾಟಲೈಟ್ ವೆಪನ್ಸ್ ಅಲ್ಲಿ ಡಿಸ್ಟ್ರಾಯ್ ಮಾಡಿ ಫಿಸಿಕಲ್ ಆಗಿ ಡಿಸ್ಟ್ರಾಯ್ ಮಾಡೋ ತರ ಇತ್ತು ಅಂತಂದ್ರೆ ಅದು ಎಷ್ಟು ಡೆಬ್ರಿ ಕ್ರಿಯೇಟ್ ಆಗ್ಬಹುದು ಅಂತಂದ್ರೆ ಅದಕ್ಕೆ ಕೆಸ್ಲರ್ ಸಿಂಡ್ರೋಮ್ ಅಂತ ಒಂದು ಎಫೆಕ್ಟ್ ಇದೆ. ಅಂದ್ರೆ ಎಷ್ಟು ಡೆಬ್ರಿ ಕ್ರಿಯೇಟ್ ಆಗೋಗುತ್ತೆ ಸ್ಪೇಸ್ ಅಲ್ಲಿ ಅಂತಂದ್ರೆ ಇನ್ನೊಂದು ರಾಕೆಟ್ ನೇ ನಾವು ಕಳಸೋದಕ್ಕಾಗಲ್ಲ ಎಕ್ಸ್ಪ್ಲೋರ್ಡ್ ಆಗದೆ ಅದು ಅಥವಾ ಅದಕ್ಕೆ ಏನು.
ಈ ಮೂವಿ ಗ್ರಾವಿಟಿ ತೋರಿಸ್ತಾರಲ್ಲ ಅದು ಸ್ವಲ್ಪ ಈ ಕೆಸ್ಲರ್ ಸಿಂಡ್ರೋಮ್ ಯಾವ್ದೋ ಒಂದು ಡ್ಯಾಮೇಜ್ ಆಗುತ್ತೆ ಅದರಿಂದ ಎಲ್ಲಾ ಕಡೆ. ಅಂಡ್ ನೀವು ಹೇಳಿದ್ರಲ್ಲ ಸ್ಪೇಸ್ ಸ್ಟೇಷನ್ ಅದೆಲ್ಲ ಸುತ್ತ ಇರೋವಾಗ ಅದೆಷ್ಟು ಒಂದು 7 kilometers per hour 8 kilometers ನಡೀತಾ ಇರತ್ತಲ್ವ. ಸೊ ಜಸ್ಟ್ 0 ಸ್ಪೀಡ್ ಅಂದ್ರೇನು ಅದಕ್ಕೆ ರಿಲೇಟಿವ್ ಸ್ಪೀಡ್ ಅದು 7. ಸೊ ಒಂದು ಸಣ್ಣ ಪುಟ್ಟ ಒಂದು ಸ್ಕ್ರೂನೇ ಒಂದು ರೈಲ್ ಗನ್ ಬುಲೆಟ್ ತರ ಅಲ್ವಾ.
ಎಷ್ಟೋ ಕಡೆ ಸ್ಪೇಸ್ ಸ್ಟೇಷನ್ ಅಲ್ಲೇ ಈವನ್ ಒಂದು ಪೇಂಟ್ ಒಂದು ಪೀಸ್ ಕೂಡ ಪೇಂಟ್ ಇರುತ್ತಲ್ಲ ನಾರ್ಮಲ್
ಪೇಂಟ್ ಫ್ಲೆಕ್
ಅದೇನೆ ಬುಲೆಟ್ ತರ ಬಂದು ಹೊಡೆದಿರೋ ಕೇಸಸ್. ಅದು ಹೋಲ್ ಮಾಡಿ ಸ್ಪೇಸ್ ಸ್ಟೇಷನ್ ಅಲ್ಲಿ ಪೇಂಟ್ ಒಂದು ಫ್ಲೆಕ್ ಅಂತ ಕೇಸಸ್ ಕೂಡ ಇದೆ. ಸೊ ಈಗ ಏನು ಅಂತಂದ್ರೆ ಈ ತರ ವಾರ್ಫೇರ್ ಅಲ್ಲಿ ಡಿಸ್ಟ್ರಕ್ಷನ್ ಮೀನ್ಸ್ ಒಂದು ಈ ತರ ಈ ಯಾವ ತರ ಡಿಸ್ಟ್ರಾಯ್ ಮಾಡೋದಕ್ಕೆ ಬೇರೆ ಬೇರೆ ತರ ಡಿಸ್ಟ್ರಾಯ್ ಮಾಡಬಹುದು. ಏನು ನಾವೇನ್ ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಅದು ಕೈನೆಟಿಕ್ ಡಿಸ್ಟ್ರಕ್ಷನ್, ಅಂದ್ರೆ ಆ ಸ್ಯಾಟಲೈಟ್ ಗೆ ನಾವ್ ಒಂದು ಮಿಸೈಲ್ ತಗೊಂಡು ಹೋಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಹೊಡೆದಿರೋದು. ನಾವು ಚೈನೀಸ್ 2007 ಅಲ್ಲಿ ಇದೇ ತರಾನೇ ಅವರು ಟೆಸ್ಟ್ ಮಾಡಿದ್ರು. ಅಂದ್ರೆ ನಮ್ಮ ಇಂಡಿಯಾನಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆಲ್ಟಿಟ್ಯೂಡ್ ಹೈಟ್ ಅಲ್ಲಿ ಕಡಿಮೆ ಮಾಡೋದು. ಸೊ ಅದು ಡ್ಯಾಮೇಜ್ ಅಷ್ಟು ಆಗಲ್ಲ ಚೈನೀಸ್ ಮಾಡಿದಷ್ಟು, ಆದ್ರೆ ಆಯ್ತು. ಬಟ್ ಇದ್ರದ್ದು ಏನು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ನಾವು ಇಡೀ ಜಗತ್ಗೆ ನಾವು ಹೇಳಿದೀವಿ ನಾವೇ ಮಾಡಿರೋದಿತ್ತು. ಯಾರೇ ಒಂದು ಮಿಲಿಟರಿ ಆಪರೇಷನ್ ಮಾಡ್ಲಿ ಇಂಥ ಎನ್ವೈರನ್ಮೆಂಟ್ಸ್ ಅಲ್ಲಿ ಅವ್ರೇನು ಅದನ್ನ ಇಂಟೆಲಿಜೆಂಟ್ ಆಗಿ ಮಾಡ್ಬೇಕು ಅಂತಂದ್ರೆ ಕೇಪಬಿಲಿಟಿ ಹೆಂಗಿರ್ಬೇಕು ಅಂತಂದ್ರೆ ನಾವು ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು
ಗೊತ್ತಾಗ್ಬಾರ್ದು.
ಸ್ಪೇಸ್ ವಾರ್ಫೇರ್ ಅಲ್ಲಿ ಒಂದು ನಾವು ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಆಗ್ಬಾರ್ದು ಅಥವಾ ನಮ್ಮ ಸಿಸ್ಟಮ್ಸ್ ಬೇರೆಯವ್ರ ಸಿಸ್ಟಮ್ಸ್ ಈ ತರ ಕೊಲೈಡ್ ಆಗಿ ಎಲ್ಲಾರ್ದು ಸ್ಪೇಸ್ ಕೇಪಬಿಲಿಟಿ ಹೋಗೋ ಬದಲು ಈಗ ಏನ್ ಯೋಚನೆ ಮಾಡ್ತಿದಾರೆ ಮಿಲಿಟರೀಸ್ ಅಂತಂದ್ರೆ ಓಕೆ ನಮ್ಗೆ ಫಿಸಿಕಲ್ ಆಗಿ ನಾವು ಡಿಸ್ಟ್ರಾಯ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ನಾವು ಎಲ್ಲಾರ್ಗೂ ಗೊತ್ತಾಗುತ್ತೆ ಯಾರು ಮಾಡಿರೋದು ಅಂತ.
ನ್ಯೂಕ್ಲಿಯರ್ ಬಾಂಬ್ ಹಾಕೋ ತರ ಬೇರೆ ಬೇರೆ ಕಡೆ ನ್ಯೂಕ್ಲಿಯರ್ ರೇಡಿಯೇಷನ್ ಎಲ್ಲ ಹರಡುತ್ತೆ, ಅವ್ರ ಟೆಸ್ಟಿಂಗ್ ಮಾಡಿದಾಗಲೇ ಎಷ್ಟೊಂದಾಗಿದೆ ಅಂತ ನಮಗೆ ಚರ್ಚೆ ಬಂದಿದೆ. ಸೊ ಅದು ಪೊಲ್ಯೂಷನ್ ತರ, ಅಂದ್ರೆ ಒಂದೇ ಕೆರೆ ನಾವೆಲ್ಲ ಕುಡಿತಾ ಇದೀವಿ ಆ ಕೆರೆಯಿಂದ ನೀರು ಅಲ್ಲೇ ಹೋಗಿ ಏನಾದ್ರೂ ಪೊಲ್ಯೂಟ್ ಮಾಡಿದ್ರೆ ಎಲ್ಲಾರ್ಗು.
ಮತ್ತೆ ಇನ್ನೊಂದಂದ್ರೆ ಯಾರು ಅದನ್ನ ಕಳಿಸಿದ್ರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಇಡೀ ಜಗತ್ತಿಗೆ. ಯಾಕಂದ್ರೆ ಅಷ್ಟು ಸೆನ್ಸರ್ಸ್ ಇದೆ, ಅಷ್ಟು ಕೇಪಬಿಲಿಟೀಸ್ ಇಡೀ ಪ್ರಪಂಚದಲ್ಲಿ ಇದೆ,
ಎಲ್ಲರೂ ಎಲ್ಲರನ್ನೂ ನೋಡ್ತಾ ಇದ್ದಾರೆ ಯಾವಾಗ್ಲೂ.
ಹೌದು.
ಅಂಡ್ ಇವಾಗ ಬರೀ ಸರ್ಕಾರಗಳೆಲ್ಲ ಪ್ರೈವೇಟ್ ನಿಮ್ಮಂತವರು ನೋಡ್ತಾ ಇರ್ಬೋದು.
ಎಸ್ ಆತರ. ಸೊ ಹಾಗಾಗಿ ಈಗ ಏನಂತಂದ್ರೆ ನೆಕ್ಸ್ಟ್ ಸೈಬರ್ ವಾರ್ಫೇರ್, ಸೈಬರ್ ಸ್ಪೇಸ್ ವಾರ್ಫೇರ್ ಆತರ ಸಿಸ್ಟಮ್ಸ್ ಎಲ್ಲ ಜಾಸ್ತಿ ಬರ್ತದೆ. ಯಾಕಂದ್ರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸ್ಯಾಟಲೈಟ್ ನ ಹ್ಯಾಕ್ ಮಾಡ್ಬೋದು, ಅದನ್ನ ನಾವು ಕಂಟ್ರೋಲ್ ತಗೊಂಬಹುದು, ಆಮೇಲೆ ನಾವೇನಾದ್ರು ಅದನ್ನ ಏನೋ ಮಾಡಬಹುದು ಅದ್ರ ಜೊತೆಗೆ. ಬಟ್ ನಾವು ಅದನ್ನ ಫಿಸಿಕಲ್ ಆಗಿ ಡಿಸ್ಟ್ರಾಯ್ ಮಾಡ್ತಾ ಇಲ್ಲ. ಸೊ ಅದ್ ಏನಿದೆ ಅದ್ರದ್ದು ಕಂಟ್ರೋಲ್ ಚೇಂಜ್ ಮಾಡ್ತಿದೀವಿ, ಅಥವಾ ಅವ್ರೇನು ಸ್ಯಾಟಲೈಟ್ ಗೆ ನೆಟ್ವರ್ಕ್ ಗ್ರೌಂಡ್ ನೆಟ್ವರ್ಕ್ ಏನ್ ಯೂಸ್ ಮಾಡ್ತಿದ್ದಾರೆ ಅದನ್ನ ನಾವು ಡಿಸ್ಟ್ರಾಯ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ, ಅವ್ರ ಸ್ಯಾಟಲೈಟ್ ನೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ತರ ಕಾನ್ಸೆಪ್ಟ್ಸ್ ಅಲ್ಲಿ ಫಿಸಿಕಲ್ ಡಿಸ್ಟ್ರಕ್ಷನ್ ಇಲ್ಲ, ಥ್ರೂ ಅದರ್ ಮೀನ್ಸ್ ನೆಟ್ವರ್ಕ್ ಬೇಸ್ಡ್ ಆಗ್ಲಿ ಅಥವಾ ಬೇರೆ ಮೀನ್ಸ್ ಅಲ್ಲಿ ನೀವು ಡಿಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಥವಾ ಲೇಸರ್ ಫ್ಲಾಶ್ ಮಾಡಬಹುದು, ಒಂದು ಕ್ಯಾಮ್ರಾ ಇರುತ್ತೆ, ಆ ಕ್ಯಾಮ್ರಾ ಸೆನ್ಸರ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಅದನ್ನ ಫ್ಲಾಶ್ ಮಾಡಬಹುದು ಲೇಸರ್, ಅದಕ್ಕೆ ಅದು ಕ್ಯಾಮ್ರಾ ಬ್ಲೈಂಡ್ ಆಗೋದಕ್ಕೆ
ಸೆನ್ಸರ್ ಸುಟ್ಟೋಗುತ್ತೆ
ಆತರ ಬ್ಲೈಂಡ್ ಆಗಿ ಇದು ಮಾಡಬಹುದು. ಸೊ ಆತರ ಈ ತರ ಮೆಷರ್ಸ್ ಅಲ್ಲಿ ನಾವು ಇಡೀ ಸ್ಯಾಟಲೈಟ್ ನ ಫುಲ್ ಪುಡುಪುಡಿ ಆಗೋ ತರ ಮಾಡ್ತಿಲ್ಲ. ಬಟ್ ಅದೇನಂದ್ರೆ ಅದು ಅವ್ರ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿನ ಅದಕ್ಕೇನು ರಿಟರ್ನ್ಸ್ ಇಲ್ಲದೆ ಅದ್ರ ಮಿಲಿಟರಿ ಯೂಸ್ ಇಟ್ ಇಸ್ ಗೆಟಿಂಗ್ ಅವೇ ಆತರ.
ಓಕೆ.
ಸೊ ಸ್ಪೇಸ್ ಅಲ್ಲಿ ಫಿಸಿಕಲ್ ಬೌಂಡರೀಸ್ ಅನ್ನೋದಕ್ಕೆ ಏನು ಅರ್ಥಾನೇ ಇರಲ್ಲ ಅಲ್ವಾ ಹಾಗಾದ್ರೆ? ಯಾಕೆಂತಂದ್ರೆ ಅರ್ತ್ ಮೇಲಿರೋದೆಲ್ಲ ಸ್ಪೇಸ್ ಏನೆ.
ಇದ್ರಲ್ಲಿ ಇನ್ನೊಂದೇನಂದ್ರೆ ಇಂಟ್ರೆಸ್ಟಿಂಗ್, ಇಡೀ ವರ್ಲ್ಡ್ ಅಲ್ಲಿ ಸ್ಪೇಸ್ ಎಲ್ಲಿಂದ ಶುರುವಾಗುತ್ತೆ ಅನ್ನೋದಕ್ಕೆ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಇದಿಲ್ಲ, ಲಾಜಿಕ್ ಇಲ್ಲ. ಯಾಕೆ ಅಂತಂದ್ರೆ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ ಎಷ್ಟೋ 10 nautical miles, ಇವನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು, ಆಮೇಲೆ ಇನ್ನೆಷ್ಟೋ ಇದು ನಮ್ಮ ಕಂಟ್ರಿ ವಾಟರ್ಸ್, ಅದಾದ್ಮೇಲೆ ಡೀಪ್ ಸಿ ಅಂತೆಲ್ಲ ಕನ್ವೆನ್ಷನ್ ಇದೆ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಇದೆ,
UN ಲಾ ಆಫ್ ದ ಸೀ ಅನ್ಕ್ಲಾಸ್ ಅಂತ ಅದಲ್ವಾ.
ಎಕ್ಸಾಕ್ಟ್ಲಿ. ಬಟ್ ಸ್ಪೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಏರ್ ಸ್ಪೇಸ್ಗೂ ಸ್ಪೇಸ್ಗೂ ವ್ಯತ್ಯಾಸ ಇದೆ. ಯಾಕಂದ್ರೆ ನಾವು ಏರ್ ಸ್ಪೇಸ್ ಅಲ್ಲಿ ಯಾರನ್ನ ನಮ್ಮ ಕಂಟ್ರಿನ ಇಂಟ್ರೂಡ್ ಮಾಡಿದ್ರೆ, ನಮ್ಮ ದೇಶನ ಇಂಟ್ರೂಡ್ ಮಾಡಿದ್ರೆ, ಅವ್ರನ್ನ ನಮಗೆ ಹೊಡೆಯೋ ರೈಟ್ ಇರುತ್ತೆ. ಯಾಕಂದ್ರೆ ಅವರು ನಮ್ಮ ಸಾವರಿನಿಟಿನ ಚಾಲೆಂಜ್
ಮಾಡ್ತಾರೆ.
ಬಟ್ ಈಗೇನಾಯ್ತು, ಸ್ಪೇಸ್ ಅಲ್ಲಿ ಎಂತ ಡೆವಲಪ್ಮೆಂಟ್ಸ್ ಆಗಿದೆ ಅಂತಂದ್ರೆ, ಏರ್ ಸ್ಪೇಸ್ ನ ಲಿಮಿಟ್ ಮಾಡ್ಬಿಟ್ರೆ, ಏರ್ ಸ್ಪೇಸ್ ನ ನಾವು ಲೆಟ್ಸ್ 100 ಕಿಲೋಮೀಟರ್ ಲಿಮಿಟ್ ಮಾಡ್ಬಿಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಸಡನ್ ಆಗಿ ಈಗ ನಾನು 101 ಕಿಲೋಮೀಟರ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ರೆ, ಅವಾಗ ನಾನು ಏನ್ ಹೇಳ್ಬೋದು, ಓಕೆ ನಿನ್ ಕಂಟ್ರಿ ಮೇಲೆ ಇದೀನಿ, ನಾನು ನಿನ್ ದೇಶದ ಮೇಲೆ ಇದೀನಿ, ಬಟ್ ನಾನು 100 ಕಿಲೋಮೀಟರ್ ಮೇಲೆ 1 ಅಡಿ ಮೇಲೆ ಇದೀನಿ ಅಥವಾ 10 ಅಡಿ ಮೇಲೆ ಇದೀನಿ. ಸೊ ನಾನು ಸ್ಪೇಸ್ ಅಲ್ಲಿ ಇದೀನಿ, ಸೊ ನಿನ್ನಾಗೆ ನನಗೆ ಹೊಡೆಯೋದಕ್ಕೆ ರೈಟ್ ಇರಲ್ಲ ಅನ್ನೋ ವಿಷಯ ಬರುತ್ತೆ.
ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಹೇಳೋ ತರ ಇಂಟರ್ನ್ಯಾಷನಲ್ ಸ್ಪೇಸ್ ಅಂತ ಆಗೋಗುತ್ತೆ ಇದು.
ಅದೇ, ಅದು ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ, ಯಾಕಂದ್ರೆ ಅದು ಸ್ಪೇಸ್ ಲಾಸ್ ಎಲ್ಲ ಬಂದಿದ್ದ 1960s ಅಲ್ಲಿ. ಆ ಟೈಮ್ಗೆ ಯಾರು ಕೂಡ ವಾಟ್ ಇಸ್ ದ ಬೌಂಡ್ರಿ ಆಫ್ ಸ್ಪೇಸ್, ಸ್ಪೇಸ್ ಎಲ್ಲಿಂದ ಶುರು ಆಗತ್ತೆ ಅನ್ನೋದಕ್ಕೆ ಡಿಫೈನ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ಈ ತರ ರೆಸ್ಟ್ರಿಕ್ಷನ್ಸ್ ಜನಕ್ಕೆ ಗೊತ್ತಿತ್ತು, ಯಾಕಂದ್ರೆ ಎಷ್ಟು ಬೇಗ ಟೆಕ್ನಾಲಜಿ ಬೆಳ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ. ಇವಾಗ ನಮ್ಗೆ ಅನ್ಸಲ್ಲ, ಬಟ್ 1969 ಅಲ್ಲಿ ಮನುಷ್ಯ ಚಂದ್ರನ ಮೇಲೆ ನಡೆದಿಯಾನೆ ಅಂತಂದ್ರೆ ಎಷ್ಟು ಬೇಗ ಟೆಕ್ನಾಲಜಿ ಮುಂದಕ್ಕೆ ಹೋಗಿದೆ ಅನ್ನೋದ್ರಲ್ಲಿ ಅವ್ರು ಅವಾಗಲೇ ಯೋಚನೆ ಮಾಡಿದ್ರು. ಓಕೆ, ನಾವು ಡಿಫೈನ್ ಮಾಡ್ಬಿಟ್ರೆ ಸಡನ್ ಆಗಿ ಸ್ಪೇಸ್ ಇಸ್ ದ ಕಾಮನ್ ಹೆರಿಟೇಜ್ ಎಲ್ಲ ಇದು ಅಂತಲ್ಲ. ಮತ್ತೆ ಇನ್ನೊಂದು ಫ್ಯಾಸಿನೇಟಿಂಗ್ ಇದರಲ್ಲಿ ಇನ್ನೊಂದು ಏನಂತಂದ್ರೆ, ಎಷ್ಟೋ ಜನ ಹಿಸ್ಟೋರಿಯನ್ಸ್ ಏನ್ ಆರ್ಗ್ಯೂ ಮಾಡ್ತಾರೆ ಅಂತಂದ್ರೆ, US ಏನಕ್ಕೆ ಫಸ್ಟ್ ಟೈಮ್ ರಾಕೆಟ್ ಆಗ್ಲಿ ಸ್ಯಾಟಲೈಟ್ ಆಗ್ಲಿ ಕಳಿಸ್ಲಿಲ್ಲ ಅನ್ನೋದಕ್ಕೆ, ಏನಕ್ಕೆ USSR ಗೆ ಬಿಟ್ರು ಫಸ್ಟ್ ಟೈಮ್ ಮಾಡೋದಕ್ಕೆ ಅಂತಂದ್ರೆ, ಎಷ್ಟೊಂದ್ ಜನ ಅವಾಗ ಗೊತ್ತಾಗಲ್ಲ, ಯಾರನ ಬೇರೆ ಎನಿಮಿ ಏರ್ಕ್ರಾಫ್ಟ್ ನಮ್ ಕಂಟ್ರಿ ಮೇಲೆ ಬಂತು ಅಂದ್ರೆ ಅದು ಡಿಕ್ಲರೇಷನ್ ಆಫ್ ವಾರ್ ತರ ಆಗೋಗಿತ್ತು. ಅವಾಗ ಫಸ್ಟ್ ಟೈಮ್ ಯಾರೋ ಒಬ್ಬ ಸ್ಯಾಟಲೈಟ್ ಕಳಿಸಿದಾಗ ಅದು ಡಿಕ್ಲರೇಷನ್ ಆಫ್ ವಾರ ಇಲ್ವಾ ಅನ್ನೋದು ಗೊತ್ತಿರಲ್ಲ ಕನ್ವೆನ್ಷನ್.
ಓಕೆ,
ಸೊ ಯಾಕಂದ್ರೆ ಸ್ಯಾಟಲೈಟ್ ನಮ್ಮ ಕಂಟ್ರಿ ಮೇಲೆ ಈಗ ಬರ್ತಾ ಇದೆ, ಬಟ್ ನಮ್ಗೆ ಅದ್ರ ಮೇಲೆ ಏನು ಕೊಡಿಯೋದಕ್ಕೆ ಕೇಪಬಿಲಿಟಿ ಇಲ್ಲ, ಕಂಟ್ರೋಲ್ ಇಲ್ಲ, ಬೇರೆಯವ್ರಿಗೂ ಅದನ್ನ ಮೂವ್ ಮಾಡೋದಕ್ಕೆ ಕಂಟ್ರೋಲ್ ಇಲ್ಲ ಆ ಟೈಮ್ ಅಲ್ಲಿ. ನೀವು ಇದನ್ನ ಇಟ್ ಇಸ್ ಅನ್ ಆಕ್ಟ್ ಆಫ್ ವಾರ್ ಅಂತ ಹೇಳ್ತಿರೋ ಅನ್ನೋದು ಕನ್ವೆನ್ಷನ್ ಇರಲಿಲ್ಲ.
ಸ್ಪುಟ್ನಿಕ್ ಇದು ಹೋದಾಗ ಅಮೆರಿಕಲ್ ತುಂಬಾನೇ ಭಯ ಇತ್ತಲ್ವ, ಜನರಿಗೆ ಭಯ ಇತ್ತು, ಮನೆ ಮೇಲೆ ಹೋಗ್ತಾ ಇದೆ ನಾವು ಬಚ್ಚಿಟ್ಕೋಬೇಕಾ, ನಾವ್ ಬೇಸ್ಮೆಂಟ್ ಹೋಗ್ಬೇಕಾ. ಅವಾಗ ಆ ನ್ಯೂಕ್ಲಿಯರ್ ಭಯ ಇರೋವಾಗ ಇದು ನಮ್ ಕಣ್ಮೇಲೆ ಕಣ್ಮುಂದೆನೆ ನಮ್ ಮೇಲೆ ಇದೆ ಎನ್ನುವಾಗ ತುಂಬಾನೇ ಭಯ ಬಂತು, ಆಮೇಲೆ ಆ ಭಯ ಹೋಯ್ತಲ್ವಾ ಸದ್ಯ.
ಸೊ ಈ ತರ ಎಲ್ಲ ಏನಿದೆ ಕಲ್ಚರಲಿ ಈ ತರ ಟೈಮ್ ಚೇಂಜ್ ಆಗಿದೆ ಅಲ್ವಾ. ಇವಾಗ ಎಲ್ಲಾರು ನಾವೆಲ್ಲ ಓಕೆ ಯಾವ್ದೋ ಸ್ಯಾಟಲೈಟ್ ಹೋಗ್ತಿದೆ, ಇಂಟರ್ನ್ಯಾಷನಲ್ ಸ್ಪೆಕ್ಟ್ರಮ್ ಹೋಗ್ತಿದೆ ಅಂತ ಜಸ್ಟ್ ವಿ ಜಸ್ಟ್ ಟೇಕ್
ಕ್ಯಾಶುವಲ್ ಆಗಿ
ಹೇಳ್ತೀವಿ. ಬಟ್ ಆ ಟೈಮ್ಗೆ ಈ ತರ ಎಲ್ಲ ಯೋಚನೆ ಮಾಡೋರು ಇದ್ರು.
ಓಕೆ,
ನಾರಾಯಣ್ ಅವರೇ, ನನಗೆ ಸಡನ್ ಇದ್ದಾಗಲಿಂದ ಸ್ಪೇಸ್ ಹೋಗ್ಬೇಕು ಅಂತ ತುಂಬಾ ಆಸೆ. ಟಿವಿಲಿ ಅಲ್ಲಿ ಇಲ್ಲಿ ನೋಡಿ ತಲೆಯಲ್ಲಿ ಯಾವಾಗ್ಲೂ ಕೂತಿದೆ ಒಂದು. ಈಗ್ಲೂ ಅದೇನೋ ಹೇಳ್ತಾರೆ, ವರ್ಜಿನ್ ಅಟ್ಲಾಂಟಿಕ್ ಎಲ್ಲೋ ಅನೌನ್ಸ್ ಮಾಡಿತ್ತು ಫಸ್ಟ್ ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್ ಗೆ, ಎಷ್ಟೋ ಲಕ್ಷ ಡಾಲರ್ ಆಗತ್ತೆ. ನಾನು ಆ ಹಣ ಹೇಗ್ ಕೂಡ್ಸೋದು ಅಂತಾನೆ ನೋಡ್ತಾ ಇದ್ದೀನಿ ಇವಾಗ್ಲೂ. ನಿಜ ಹೇಳ್ಬೇಕು ಅಂತಂದ್ರೆ, ನೀವ್ ಹೇಳಿದೆಲ್ಲ ನೋಡಿದ್ರೆ ರಾಕೆಟ್ ಬಲ್ಕ್ ಹೆಡ್, ಅದ್ರ ಫ್ಯೂಯಲ್ ಈ ತರದ್ದೆಲ್ಲ ನೋಡಿದ್ರೆ, ನೀವೊಂದ್ ಗಾಡಿಗೆ ಹೋಲಿಸಿದ್ರಿ ಅದನ್ನ. ಒಂದ್ ಗಾಡಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಪೆಟ್ರೋಲ್ ಬಂಕ್ ಇರ್ಬೇಕು, ಹತ್ರ ಹೋಗಿ ಫ್ಯೂಯಲ್ ತುಂಬಿಸ್ಕೊಂಡು ಹಿಂಗ್ ಹೊರಟೋಗೋ ತರ. ಸೊ ಸ್ಪೇಸ್ ಅಲ್ಲಿ ಇದೇ ತರ ಒಂದು ಫ್ಯೂಯಲ್ ಇದು ಪೆಟ್ರೋಲ್ ಪಂಪ್ ತರ ಏನಾರ ಬರ್ಬೇಕು, ಅದ್ರ ಇಕ್ವಲೆಂಟ್ ಬರ್ಬೇಕು ಅಂತಂದ್ರೆ ಏನ್ ಅಡಚಣೆ, ಹೇಗ್ ಆಗ್ಬಹುದು ಅದು ಮಾಡ್ಬೇಕು ಅಂತಂದ್ರೆ?
ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದೆ. ಯಾಕೆ ಅಂತಂದ್ರೆ, ಮುಂಚೆಯಿಂದ ಒಂದು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅಥವಾ ಒಬ್ಬ ವ್ಯಕ್ತಿ ಅಲ್ಲಿ ಸ್ಪೇಸ್ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಹೋಗೋರು ವಾಪಸ್ ಬರೋರು. ಬಟ್ ಈಗ ಸ್ಪೇಸ್ ಇಂದ ನಾವು ಮಾರ್ಸ್ ಹೋಗ್ಬೇಕು, ಮೂನ್ ಹೋಗ್ಬೇಕು, ಬೇರೆ ವೀನಸ್ ಗೆಲ್ಲ ಹೋಗ್ಬೇಕು ಅಂತಂದ್ರೆ ಕಷ್ಟ ಆಗೋದು, ಯಾಕಂದ್ರೆ ಫ್ಯೂಯಲ್ ಟ್ಯಾಂಕ್ಸ್ ಇಲ್ಲ ನೀವ್ ಹೇಳದಂಗೆ ಸ್ಪೇಸ್ ಅಲ್ಲಿ. ಇವಾಗ ಜನ ಏನ್ ಯೋಚನೆ ಮಾಡ್ತಿದಾರೆ, ಒಂದು ಸೋರ್ಸಸ್ ಆಫ್ ಫ್ಯೂಯಲ್ ಏನಿದೆ ಅರ್ಥ್ ಮೇಲೆ ಅದನ್ನ ಹುಡುಕೋದಕ್ಕೆ ಬೇರೆ ಬೇರೆ ತರ ಮಾಡ್ತಾರೆ. ಈಗ ಆಯಿಲ್ ಅಲ್ಲಿದೆ ಅದನ್ನೆಲ್ಲ ಹುಡುಕೋದಕ್ಕೆ. ಅದೇ ತರ ಈಗ ಜನ ಏನ್ ಹೇಳಿದಾರೆ, ರೀಸೆಂಟ್ ಆಗಿ ನಮ್ಮ ಚಂದ್ರಯಾನ ಅಲ್ಲೇನೆ ಚಂದ್ರನ ಮೇಲೆ ನೀರಿದೆ ಅಂತ ಗೊತ್ತಾಗಿದೆ. ಸೊ ನೀರಿದೆ ಅಂತಂತಂದ್ರೆ ಅಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಇದೆ ಅಂತ, ಯಾಕಂದ್ರೆ ನೀರಲ್ಲಿರೋದೇ ಆಕ್ಸಿಜನ್
ಹೈಡ್ರೋಜನ್ ಅಷ್ಟೇ.
ಸೊ ಇವಾಗಿನ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಏನ್ ಬರ್ತದೆ ಪ್ರೊಪಲ್ಷನ್ ಅಲ್ಲಿ, ನೀರಲ್ಲಿ ನಾವು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು ಅನ್ನೋದು. ನೀರನ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಆಕ್ಸಿಜನ್ ಹೈಡ್ರೋಜನ್ ಬರುತ್ತೆ,
ಸಿಗುತ್ತೆ.
ಆಕ್ಸಿಜನ್ ಹೈಡ್ರೋಜನ್ ಇಟ್ಕೊಂಡು ಪ್ಲಾಸ್ಮಾ ಮಾಡಬಹುದಾ, ಅಥವಾ ಅದನ್ನ ಇಟ್ಕೊಂಡು ಬೇರೆ ಕೆಮಿಸ್ಟ್ರಿನಲ್ಲಿ ಪ್ರೊಪಲ್ಷನ್ ಮಾಡಬಹುದಾ? ಒಂದು ರಾಕೆಟ್ ಆಗಲಿ ಏನೇ ಆಗ್ಲಿ, ಏನ್ ಅದ್ರದ್ದು ಫಂಡಮೆಂಟಲ್ ಐಡಿಯಾ ಏನು, ಅದು ಏನೋ ಒಂದು ಆಚೆ ಹಾಕ್ಬೇಕು, ಒಂದ್ ಮಾಸ್ ಆಚೆ ಹೋಗ್ಬೇಕು. ಅದು ಮಾಸ್ ಒಂದ್ ಆಚೆ ಹೋದಾಗ ಇನ್ನೊಂದ್ ಡೈರೆಕ್ಷನ್ ಆ ಆಬ್ಜೆಕ್ಟ್ ಹೋಗುತ್ತೆ.
ಹೋಗುತ್ತೆ,
ನ್ಯೂಟನ್ ಲಾ ಬೇಸಿಕಲಿ ಅಷ್ಟೇ.
ನೆಲದ ಮೇಲೆ ತರ ಅಲ್ಲ, ನೆಲದ ಮೇಲೆ ಆದ್ರೆ ನಾನ್ ನೆಲನ ತುಳಿದು ನಾವ್ ಮುಂದೆ ಹೋಗ್ತಿವಿ, ಇಲ್ಲೇನ್ ತುಳಿಯೋಕೆ ಏನಿಲ್ಲ.
ಮತ್ತೆ ಇನ್ನೊಂದೇನಂತಂದ್ರೆ, ಒಂದು ಆಚೆ ಹೋಗೋದಕ್ಕೆ ಕಷ್ಟ ನೆಲದ ಮೇಲಿಂದ, ಯಾಕಂದ್ರೆ ಅದಕ್ಕೆ ಗ್ರಾವಿಟಿ ಇದೆ, ಆಮೇಲೆ ಗಾಳಿ ಇದೆ, ಎಲ್ಲಾ ಇದೆ. ಬಟ್ ನಾವು ಸ್ಪೇಸ್ ಅಲ್ಲೇ ಪ್ರೊಪಲ್ಷನ್ ಮಾಡಬೇಕು ಅಂದ್ರೆ ಇನ್ನೂ ತುಂಬಾ ಈಸಿ, ಯಾಕಂದ್ರೆ ಅಲ್ಲಿ ಗಾಳಿ ಇಲ್ಲ, ಅಲ್ಲಿ ಗ್ರಾವಿಟಿ ಇಲ್ಲ, ಅಥವಾ ತುಂಬಾ ಕಡಿಮೆ ಗ್ರಾವಿಟಿ ಇದೆ. ಸೊ ಹಾಗಾಗಿ ಇದ್ರೂ ತುಂಬಾನೇ ಕಡಿಮೆ, ಅಟ್ಮಾಸ್ಫಿಯರಿಕ್ ಏನು ಅರ್ತ್ ಬೇಸ್ಡ್ ಗ್ರಾವಿಟಿ ಡ್ರಾಗ್ ಎಲ್ಲ ತುಂಬಾನೇ ಕಡಿಮೆ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪ್ಲಾಸ್ಮಾ ಇದ್ರೂ ಎಷ್ಟೋ ಮುಂದಕ್ಕೆ ಹೋಗ್ಬೋದು ನಾವು. ಹಾಗಾಗಿ ಈಗ ಹೊಸ ಸಿಸ್ಟಮ್ಸ್, ಹೊಸ ಟೆಕ್ನಾಲಜಿ ಏನ್ ಮಾಡ್ತಿದ್ರೆ ಎಷ್ಟೋ ಜನ, ಈವನ್ ಇಲ್ಲಿ ಬೆಂಗಳೂರಲ್ಲೇನೆ ಬೆಲಾಟ್ರಿಕ್ಸ್ ಅಂತ ಒಂದು ಐಎಸ್ಸಿ ನಲ್ಲಿ ಒಂದು ಸ್ಟಾರ್ಟ್ಅಪ್ ಇದೆ, ಅವರು ನೀರನ್ನ ಯೂಸ್ ಮಾಡ್ಕೊಂಡು ಪ್ರೊಪಲ್ಷನ್ ಮಾಡ್ತಿದಾರೆ.
ಓಕೆ,
ಚಂದ್ರ ಮೇಲೆ ನೀರಿದೆ ಹೌದು, ಬಟ್ ಎಷ್ಟು ನೀರಿದೆ ಗೊತ್ತಿಲ್ಲ ಅದಕ್ಕೆ. ಇನ್ನ ನೀರ್ ಮಾಲಿಕ್ಯೂಲ್ಸ್ ಇದೆ ಅನ್ನೋದು ಗೊತ್ತು, ಅದು ಎಲ್ಲೆಲ್ಲಿ ಇದೆ ಸ್ವಲ್ಪ ರೀಜನ್ ಸರ್ಫೇಸ್ ಮೇಲೆ ಅದು ಸ್ವಲ್ಪ ಗೊತ್ತು, ಬಟ್ ಈಗ ಎಷ್ಟು ಮೆಟ್ರಿಕ್ ಟನ್ ನೀರಿದೆ ಅದನ್ನ ನಮಗ್ ಕರೆಕ್ಟ್ ಆಗಿ ಗೊತ್ತಿಲ್ಲ.
ಎಷ್ಟು ಬೆಲೆಯಲ್ಲಿ ನಾವು ಅದನ್ನ ಎಳಿಬಹುದು ಅದೆಲ್ಲ,
ಆ ಟೆಕ್ನಾಲಜಿ ಎಷ್ಟು ಎಫಿಷಿಯಂಟ್ ಆಗಿದೆ ಇಳಿಯೋದಕ್ಕೆ ಇದು, ಆಮೇಲೆ ಆ ಫ್ಯೂಯಲ್ ಟ್ಯಾಂಕ್ಸ್ ಮಾಡೋದಕ್ಕೆ. ಸೊ ಇದೆಲ್ಲ ಈಗ ಸಾಲ್ವ್ ಮಾಡೋದಕ್ಕೆ ಜನ ಟ್ರೈ ಮಾಡ್ತಿದ್ದಾರೆ. ಏನಂತಂದ್ರೆ ಲಾಜಿಕ್, ಓಕೆ ನಾವೀಗ ಯಾವ್ದೋ ಸ್ಪೇಸ್ ಎಕ್ಸ್ ಆಗ್ಲಿ ಬೇರೆ ಯಾವ್ದೋ ಕಂಪನಿ ಆಗ್ಲಿ ಅಥವಾ ಗವರ್ಮೆಂಟ್ ಆಗ್ಲಿ ಒಂದು ರಾಕೆಟ್ ಇಲ್ಲಿಂದ ಕಳಿಸ್ತು ಅಂದ್ರೆ, ಅಕಸ್ಮಾತ್ ಈಗ ನಾವು ಫ್ಯೂಯಲ್ ಬೇಕು, ಇನ್ ಸ್ಪೇಸ್ ಫ್ಯೂಯಲ್ ಟ್ಯಾಂಕ್ಸ್ ಬೇಕು ಅಥವಾ ಯಾವ್ದೋ ಬೇರೆ ಚಂದ್ರನ ಮೇಲೆ ಫ್ಯೂಯಲ್ ಟ್ಯಾಂಕ್ಸ್ ಬೇಕು ಅಂತಂದ್ರೆ, ಈ ವಾಟರ್ ಬೇಸ್ಡ್ ಟೆಕ್ನಾಲಜಿನಲ್ಲಿ ಯೂಸ್ ಮಾಡ್ಕೊಂಡು ಅಲ್ಲಿರೋ ಜಾಗ ಏನಿದೆ ರಿಸೋರ್ಸಸ್ ಇದೆ ಅದನ್ನೇ ಯೂಸ್ ಮಾಡ್ಕೊಂಡು ನಾವೇನಾರ ಮಾಡಬಹುದಾ ಅನ್ನೋ ಒಂದು ಕಾನ್ಸೆಪ್ಟ್. ಎಲ್ಲಾನು ನಾವು ಇಲ್ಲಿಂದಾನೇ ತಗೊಂಡೋಗ್ಬೇಕು ಅಂತಂದ್ರೆ, ಅರ್ಥ ಮೇಲಿಂದಾನೇ ತಗೊಂಡೋಗ್ಬೇಕಂದ್ರು ಒಂದೊಂದು ಕೆಜಿಗೂ ಎಷ್ಟೋ ಲಕ್ಷ ಆಗುತ್ತೆ. ಬಟ್ ಅಲ್ಲೇ ಇರೋ ರಿಸೋರ್ಸಸ್ ನ ಯೂಸ್ ಮಾಡ್ಕೊಂಡು ಹೋದ್ರೆ, ಇದು ಇನ್ನೊಂದೇನ್ ಅನಾಲಜಿ ಅಂತಂದ್ರೆ, ಬೇರೆ ಕೊಲಂಬಸ್ ಎಕ್ಸ್ಪ್ಲೋರರ್ಸ್ ನಾವು ತಗೊಂಡ್ರೆ, ಅವರು ಏನೋ ಒಂದು ಬೇಕಾಗಿರೋ ಜರ್ನಿಗೆ ಸ್ವಲ್ಪ ಬೇಕಾಗಿರೋದನ್ನ ತಗೊಂಡೇ ಹೋಗ್ತಾ ಇದ್ರು ಹೊರತು ಅಲ್ಲಿ ಆ ಡೆಸ್ಟಿನೇಷನ್ ಹೋದ್ಮೇಲೆ ಏನಿದೆ ಅದನ್ನ ಯೂಸ್ ಮಾಡೋರು. ಇದೇ ಅನಾಲಜಿ ಇಲ್ಲೂ ಅಷ್ಟೇ. ಸೊ ನಾವ್ ಏನ್ ಮಾಡ್ತಿದೀವಿ, ಇಲ್ಲಿಂದ ಬೇಕಾಗಿರೋದಷ್ಟೇ ತಗೊಂಡು ಹೋಗ್ತಾರೆ, ಬಟ್ ಅಲ್ಲಿ ನಾವು ಹೋದಾಗ ಅಲ್ಲಿರೋದನ್ನ ಏನ್ ನಾವು ಯೂಸ್ ಮಾಡ್ಬೋದು ಅನ್ನೋ ಮೈಂಡ್ಸೆಟ್.
ಈ ವಿಷಯದಲ್ಲಿ ಜನರು ಅಟ್ಲೀಸ್ಟ್ ಇವಾಗ ಅರ್ತ್ ಹೆಜ್ಜೆಗೆ, ಅರ್ತ್ ಆರ್ಬಿಟ್ ಹೋಗೋದ್ರಲ್ಲಿ ಅದಿನ್ನೂ ಸುಲಭ ಆಗ್ತಾ ಇದೆಯಾ? ನೀವು ಪರ್ ಕೆಜಿ ಕಾಸ್ಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಮನುಷ್ಯರು ಹೋಗ್ಬೇಕು ಅಂದ್ರೆ ಸೇಫ್ಟಿ ವಿಷಯನೂ ತುಂಬಾ ಬೇರೆ ತರ ಬರುತ್ತೆ. ನೀವ್ ನೋಡೋ ಪ್ರಕಾರ ಇನ್ ಮುಂದ 10 ವರ್ಷದಲ್ಲೋ 15 ವರ್ಷದಲ್ಲೋ ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ ನಾವು? ಇದು ಟೂರಿಸಂ ಅಂತ ಹೋಗ್ತೀವಾ, ಇಲ್ಲ ಸ್ಪೇಸ್ ಹೋಗಿ ಜಸ್ಟ್ ಫಾಸ್ಟರ್ ಟ್ರಾವೆಲ್ ಅಂತ ಆಗತ್ತಾ, ಇಲ್ಲಿಂದ ನಾವ್ ನ್ಯೂಯಾರ್ಕ್ 2.5 ಗಂಟೆ ಕಾಲದಲ್ಲಿ ಹೊಟ್ಟೋಗ್ ಬಿಡ್ಬೋದು ಅಂತ ಯಾವ ದಿಕ್ಕಲ್ಲಿ ಜನ ನೋಡ್ತಾ ಇದಾರೆ?
ಸೊ ಇದು ಅಂದ್ರೆ ಮಾರ್ಕೆಟ್ ಮೆಕ್ಯಾನಿಕ್ಸ್ ನೋಡ್ಬೇಕಾಗತ್ತೆ ಇದರಲ್ಲಿ. ಯಾಕಂದ್ರೆ ಇನಿಷಿಯಲಿ ಸ್ವಲ್ಪ ಬಜ್ ಇರುತ್ತೆ ಎಲ್ಲಾದ್ರಲ್ಲೂ, ಎಲ್ಲಾರು ಏನೋ ಎಕ್ಸ್ಕ್ಲೂಸಿವ್ ಅಂದ್ರೆ ಯಾರೋ ಕಂಪ್ಯೂಟರ್ ಮಾಡಿದಾಗ ನನ್ನ ಹತ್ರನೇ ಏನೋ ಎಲ್ಲದಕ್ಕಿಂತ ದೊಡ್ಡ ಕಂಪ್ಯೂಟರ್ ಇರೋದು, ಎಲ್ಲಾ ಫಾಸ್ಟೆಸ್ಟ್ ಕಂಪ್ಯೂಟರ್ ಇರೋದು ಎಲ್ಲಾ ಹೇಳೋರು ಆತರ ಆತರ. ಅಥವಾ ಫೋನ್ ಬಂದಾಗ್ಲೂ ಅದೇ ತರನೇ, ಎಲ್ಲದಕ್ಕಿಂತ ನಾವ್ ಹೊಸ ಫೋನ್ ನಮ್ಮ ಹತ್ರನೇ ಇರೋದು.
ಅದಕ್ಕೆ ಒಂದು ಹೊಸ ಐಫೋನ್ ಬಂದಾಗ ಎಷ್ಟಂದ ತಗೊಳ್ಳೋರು ಇದೇ ಕಾರಣಕ್ಕೆ ತಾನೆ.
ಸೊ ನಾವೆಲ್ಟಿ ಆತರ ಏನಾಗುತ್ತೆ ಇನಿಷಿಯಲಿ ಆತರ ಇರುತ್ತೆ. ಈಗ ಡೆನ್ನಿಸ್ ಟಿಟೋ ಎಷ್ಟು 14 ಮಿಲಿಯನ್ ಏನೋ ಕೊಟ್ಟು ಹೋಗಿದ್ದು, ಅದೇ ತರ ಎಲ್ಲರಿಗೂ ದುಡ್ಡು ಕೊಡೋದಕ್ಕೆ ರೆಡಿ ಇಲ್ಲ, ಮತ್ತೆ ಅವ್ನು ಹೋಗಿದ್ದೆ 3-4 ದಿನಕ್ಕೆ ವಾಪಸ್ ಬಂದಿದ್ದ ಅಷ್ಟೇ. ಅದು ನಾವೆಲ್ಟಿನೇ ಹೊರತು ಅದು ಯುಟಿಲಿಟಿ ಅಂತ ಅನ್ನೋದು ಏನು ಇಲ್ಲ. ಈ ನಾವೆಲ್ಟಿಗೆ ಖರ್ಚು ಮಾಡೋರು ಇದ್ರು, ಈ ವರ್ಜಿನ್ ಗ್ಯಾಲಕ್ಟಿಕ್ ಅನ್ನೋದ್ರಲ್ಲಿ ಒಂದು 200 ಜನ $200,000 ಎಷ್ಟು 1.3 crore ಆತರ ಕೊಟ್ಟು ಸುಮ್ನೆ ನಾವು ಒಂದ್ 20 ನಿಮಿಷಕ್ಕೆ ಹೋಗಿ ಬರೋದಕ್ಕೆ ಅಷ್ಟು ದುಡ್ಡು ಕೊಡ್ತೀವಿ ಅನ್ನೋದಕ್ಕೆ ಇದ್ರು. 200 ಜನ ಮಿಲಿಯನೇರ್ಸ್ ಇರ್ತಾರೆ, ಅವ್ರು ಕೊಟ್ಟಿದ್ದಾರೆ. ಬಟ್ ಇದು ಯಾರೇ ಒಬ್ರಿಗೆ ನಾರ್ಮಲ್ ಸಿಟಿಸನ್ ಕೆಲಸ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅವ್ರಿಗೇನೋ ಅದ್ರ ಮೇಲೆ ಒಂದ್ ವ್ಯಾಲ್ಯೂ ಬಿಲ್ಡ್ ಆಗ್ಬೇಕಾಗುತ್ತೆ, ಅದ್ರ ಮೇಲೆ ಒಂದು ಎಕನಾಮಿಕ್ಸ್ ಬಿಲ್ಡ್ ಆಗೋದಕ್ಕೆ ಒಂದ್ ವ್ಯಾಲ್ಯೂ ಬಿಲ್ಡ್ ಆಗ್ಬೇಕು. ಈಗ ನಾವು ಇಲ್ಲಿಂದ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಹೋಗೋದಕ್ಕೆ ಟ್ರೈನ್ ಅಲ್ಲಿ ಹೋಗೋದಕ್ಕೆ 2 ದಿನ ಬೇಕಾಗತ್ತೆ ನಾವು. ಸೊ ಫ್ಲೈಟ್ ಅಲ್ಲಿ ಹೋದ್ರೆ 2.5 ಗಂಟೆಲಿ ಹೋಗ್ಬೋದು ಅನ್ನೋದಕ್ಕೆ ಹೋಗ್ತಿವಿ ಅಲ್ವಾ. ಸೊ ಅದೇ ತರನೇ ಮುಂದಕ್ಕೆ ಇಲ್ಲಿಂದ ನಾವು ನ್ಯೂಯಾರ್ಕ್ ಹೋಗ್ಬೇಕು ಅಂತಂದ್ರೆ 18 ಗಂಟೆ ಬೇಕು. ಸೊ ನಾವ್ ಅದನ್ನ 2 ಗಂಟೆಲಿ ಹೋಗ್ಬೋದಾ ಅನ್ನೋದು ಇದು ಕ್ವೆಶ್ಚನ್. ನಾವು ಅದೇ ಈಗ ಫ್ಲೈಟ್ ಅಲ್ಲಿ ನಾವು ಹೆಂಗ್ ಕುತ್ಕೊಂಡು ಹೋಗ್ತಿವಿ ಆರಾಮಾಗಿ, ನಮ್ಗೇನು ವರಿ ಇಲ್ಲದೆ ಅಷ್ಟೇ ಸೇಫ್ಟಿನಲ್ಲಿ ಅಂತ ಪ್ರೈಸ್ ಲೆವೆಲ್ಸ್ ಅಲ್ಲಿ ನಾವು ಅಕಸ್ಮಾತ್ ಓಕೆ ನಾವೀಗ ಟ್ರೈನ್ ಕಾಸ್ಟ್ ತಗೊಳ್ಳೋಣ, ಟ್ರೈನ್ ಅಲ್ಲಿ ನಾವ್ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಎಷ್ಟೊಂದು 2,000-3,000 ರೂಪಾಯಿ ಆಗ್ಬೋದಾ? ಓಕೆ ನಾವ್ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಒನ್ ವೇ ಒಂದು 5,000 ರೂಪಾಯಿ ಆಗ್ಬೋದಾ? ಓಕೆ ಸೊ ಅಲ್ಲಿ ಡಬಲ್ ಆಯ್ತು ಕಾಸ್ಟ್. ಅಕಸ್ಮಾತ್ ಫ್ಲೈಟ್ ಅಲ್ಲಿ 5,000 ರೂಪಾಯಿ ಕಾಸ್ಟ್ ಆಗ್ತದೆ, ಅದ್ರಲ್ಲಿ 18 ಅವರ್ ಆಗ್ತದೆ, ಟ್ರೈನ್ ಅಲ್ಲಿ 2 ದಿನ ಆಗ್ತಾ ಇದೆ. ಸೊ ನಮ್ಗೆ ಟೈಮು ಕೂಡ ಈಗ 2.5 ಗಂಟೆ ಆಯ್ತು 2 ದಿನದಿಂದ. ಸೊ ಆ ಟೈಮ್ ನಾವೇನ್ ಸೇವ್ ಮಾಡ್ತಿದೀವಿ ಅದು ಫ್ಯಾಕ್ಟರ್ ಜಾಸ್ತಿ ಇದೆ ಪ್ರೈಸ್ಗೆ. ಸೊ ಅದೇ ಟೈಮು ಕಾಸ್ಟ್ ಫ್ಯಾಕ್ಟರ್ ಅಲ್ಲಿ ಸ್ಪೇಸ್ಗೆ ಹೋಗ್ಬೇಕಾರೆ ಈಗ 20,000 ರೂಪಾಯಿ ಡೆಲ್ಲಿಗೆ ಹೋಗೋ ತರ ಅದೇ ಅನಾಲಜಿನಲ್ಲಿ ಅಕಸ್ಮಾತ್ ತಿರ್ಗಾ ಏನು 10 times ಬೆಟರ್ ಟೈಮಿಂಗ್ ಅಲ್ಲಿ ಹೋಯ್ತು ಅಂತಂದ್ರೆ ಜನ ಅವಾಗ ಅಫೋರ್ಡ್ ಮಾಡಬಹುದು, ಯಾಕಂದ್ರೆ ಟೈಮು ಕಾಸ್ಟ್ ಸೇವಿಂಗು ಬರ್ತಾ ಇದೆ ಅಲ್ಲಿ ಜನಕ್ಕೆ.
ಅಂಡ್ ಅದು ಸ್ಕೇಲ್ ಬಂದ ಮೇಲೆ ಸ್ವಲ್ಪ ಪರ್ ಸೀಟ್ ಕಾಸ್ಟ್ ಎಲ್ಲ ಕಡಿಮೆ ಆಗ್ಬಹುದು.
ಹೌದು, ಇದರಲ್ಲಿ ಎಷ್ಟು ಫಸ್ಟ್ ಯೂಸರ್ಸ್ ಎಷ್ಟೋ ಜನ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಶದ ಪೊಲಿಟಿಷಿಯನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ನೇ ಇಂಡಿಯಾ ಇಂದ US ಹೋಗ್ಬೇಕು ಅಂತಂದ್ರೆ ಅವ್ರಿಗೂ ಒಂದಿನ ಆಗೇ ಆಗುತ್ತೆ, ಎಷ್ಟು ಎಲ್ಲಾ ಜನಕ್ಕೂ ಅಷ್ಟೇ ಆಗೇ ಆಗುತ್ತೆ. ಈಗ ಅಕಸ್ಮಾತ್ ನಮ್ಮ ಪ್ರೈಮ್ ಮಿನಿಸ್ಟರ್ ಹೋಗಿ ಅಲ್ಲಿ ವಾಷಿಂಗ್ಟನ್ಗೆ ಹೋಗ್ಬೇಕು, ಇವತ್ತೇನೆ ಹೋಗಿ ಇವತ್ತೇನೆ ಬಂದ್ಬಿಡ್ಬೇಕು ಅಂತಂದ್ರೆ ಬೆಳಿಗ್ಗೆ ಊಟ ಮಧ್ಯಾಹ್ನ ಊಟಕ್ಕೆ ಹೋಗಿ ಸಾಯಂಕಾಲ ವಾಪಸ್ ಡೆಲ್ಲಿನಲ್ಲಿ ಇರಬೇಕು ಅಂತಂದ್ರೆ ಇಂಥ ಟೆಕ್ನಾಲಜಿ ಬರಬೇಕಾಗತ್ತೆ.
ನಮ್ಮ ಪರ್ಸೆಪ್ಷನ್ ಆಫ್ ಟೈಮ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ಒಂದ್ ದೊಡ್ಡ ಪ್ರಶ್ನೆ ಅಲ್ವಾ? ಯಾಕಂತಂದ್ರೆ ಟೈಮ್ ಝೋನ್ ವ್ಯತ್ಯಾಸ, ನೀವ್ ಇವತ್ ಬೆಳಗ್ಗೆ ಹೊರಟಿ ನಿನ್ನೆ ರಾತ್ರಿ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತೀರಾ.
ಇನ್ನೊಂದೇನಂದ್ರೆ ಜಟ್ಲಾಗಿರಲ್ಲ
ಜಟ್ಲ.
ಹೌದು, ಬೆಳಗ್ಗೆ ತಿಂಡಿ ತಿನ್ಬಿಟ್ಟು ಇಲ್ಲಿ US ಅಲ್ಲಿ ತಿಂಡಿ ತಿಂದ ಇಂಡಿಯಾಕ್ಕೆ ಊಟಕ್ ಬರ್ಬೇಕು ಅಂದ್ರೆ ತಿಂಡಿ ತಿನ್ನೋದು ನಿಮ್ ಹೊಟ್ಟೆಲೆ ಕೂರ್ಬೇಕಲ್ಲ ನೀವು ಸ್ಪೇಸ್ ಹೋಗಿ ವಾಪಸ್ ಬರುವಾಗ, ಅಲ್ಲಿ ತೊಂದ್ರೆ ಆದ್ರೇನೆ.
ಮುಂಚೆ ಅದು ಹೇಳೋರಲ್ಲ, ಒಂದ್ 30 ವರ್ಷದಿಂದ ಯಾರು ಇಂಡಿಯಾ ನಲ್ಲಿ ಫ್ಲೈಟ್ ಅಲ್ಲಿ ಹತ್ಕೊಂಡು ಹೋಗ್ದಿರೋರು ತುಂಬಾ ಕಡಿಮೆ ಜನ ಇದ್ದಿದ್ದಾರೆ. ಮುಂಚೆ ಅವರು ಸೇ ಇನ್ ಪ್ರೈಡ್ ಅಲ್ವಾ, ನಾನು ಡೆಲ್ಲಿನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ, ಹೈದರಾಬಾದ್ ಅಲ್ಲಿ ಬಂದು ಲಂಚ್ ಮಾಡ್ತಾ ಇದೀನಿ, ಬೆಂಗಳೂರಿಗೆ ಬಂದು ಡಿನ್ನರ್ ಮಾಡ್ತಾ ಇದೀನಿ ಅಂತಂದ್ರೆ ದಟ್ ಇಸ್ ಒಂಥರ, ಇಟ್ ಇಸ್ ಸೋ ಗ್ರೇಟ್ ಅನ್ನೋತರ.
ಬಾಲಿವುಡ್ ಮೂವೀಸ್ ಅಲ್ಲೂ ನಾನು ಪ್ಯಾರಿಸ್ ಗೆ ಊಟಕ್ಕೆ ಕರ್ಕೊಂಡು ಹೊರಟೋಗ್ತೀನಿ ಅನ್ನೋದೇ ಒಂದು ದೊಡ್ಡ ವಿಷಯ. ಇದು ಟ್ರಾವೆಲ್, ಬಟ್ ಇದ್ರ ಜೊತೆಗೆ ಒಂದು ಟೂರಿಸಂ ಅನ್ನೋ ಒಂದು ಅವಕಾಶನೂ ಇದೆಯಾ? ಜಸ್ಟ್ ಅಂತರಿಕ್ಷಕ್ಕೆ ಹೋಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಗೆ ದುಡ್ಡು ಕೊಡೋದು, ಇದು ಟೈಮ್ ಸೇವ್ ಮಾಡೋ ಕೊಡೋ ದುಡ್ಡು, ಅದು ಬೇರೆ ವಿಷಯ. ಈಗ ಫ್ಲೈಟ್ ಅಲ್ಲಿ ಅಂದ್ರೆ ಮೊದಲನೇ ಸತಿ ಫ್ಲೈಟ್ ಹತ್ತಬೇಕು ಅಂದ್ರೆ ತುಂಬಾ ಜನ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಖರ್ಚು ಮಾಡೋಕ್ ರೆಡಿ. ನಾವು ಹೋಗೇ ಇಲ್ಲ, ಫಸ್ಟ್ ಟೈಮ್ ಹೋಗ್ಬೇಕು ಅನ್ನೋವಾಗ ಸ್ವಲ್ಪ ಎಕ್ಸ್ಟ್ರಾ ಕೊಡೋಕ್ ರೆಡಿ ನಾವು.
ಐ ತಿಂಕ್ ಇಂಡಿಯಾ ಎಲ್ಲರೂ ಹಾಗೆ ಫ್ಲೈಟ್ ಶುರು ಮಾಡ್ಕೊಂಡಿರೋದು
ತುಂಬಾ ಸತಿ. ಸೊ ಅದು ಅವಕಾಶ ಇದೆಯಾ?
ಇದಕ್ಕೆ ತಿರ್ಗಾ ಅನಾಲಜಿ ತಗೊಳ್ಳೋಣ ಬೇರೆ ಇಂಡಸ್ಟ್ರೀಸ್ ಅಲ್ಲಿ, ಯಾಕಂದ್ರೆ ಅದೇನೇ ಆಗುತ್ತೆ ಇಲ್ಲೂ. ಈಗ ಒಂದು ಏರ್ಕ್ರಾಫ್ಟ್ ಪ್ಯಾನ್ ಆಮ್ ಏರ್ಕ್ರಾಫ್ಟ್ ಆಗ್ಲಿ ಬೇರೆ ಏನೋ, ಈಗ ವರ್ಲ್ಡ್ ವಾರ್ 2 ಆದಾಗ ಎಷ್ಟೋ ಜನ ಫೈಟರ್ ಪೈಲಟ್ಸ್ ಇದ್ರು US ಅಲ್ಲಿ. ಅಂತ ಕೇಸ್ ಅಲ್ಲಿ ಫೈಟರ್ ಪೈಲಟ್ಸ್ ಪೀಸ್ ಟೈಮ್ ಬಂತಲ್ಲ ವಾರ್ ಆದ್ಮೇಲೆ, ಅವ್ರೇನ್ ಮಾಡ್ಬೇಕು? ಯಾಕಂದ್ರೆ ಅಷ್ಟು ಡ್ರಿಲ್ಸ್ ಇರಲ್ಲ, ಅಷ್ಟು ಸರಿ ಹೋಗಿ ಬಾಂಬ್ ಮಾಡ್ಬೇಕಾಗಲ್ಲ, ಅಷ್ಟು ಇದಿಲ್ಲ. ಸೊ ಎಲ್ಲಾ ಫೈಟರ್ ಪೈಲಟ್ಸ್ ದೇ ವರ್ ಲುಕಿಂಗ್ ಫಾರ್ ಕಮರ್ಷಿಯಲ್ ಆಪರ್ಚುನಿಟೀಸ್. ಆಗ ಅವರು ಏನಾದ್ರೂ ಏರ್ಕ್ರಾಫ್ಟ್ ಸಿವಿಲಿಯನ್ ಏರ್ಕ್ರಾಫ್ಟ್ ಪೈಲಟ್ಸ್ ಆಗ್ಬಿಟ್ರು ಎಷ್ಟೊಂದ್ ಜನ, ಮೆಜಾರಿಟಿ ಆಫ್ ದಮ್ ಸಿವಿಲಿಯನ್ ಏರ್ಕ್ರಾಫ್ಟ್ ಪೈಲಟ್ಸ್ ಆಗ್ಬೋದು. ದೇ ವಾಂಟೆಡ್ ಟು ಫ್ಲೈ, ಅವ್ರು ಇನ್ನ ದಟ್ ವಾಸ್ ದರ್ ಪ್ಲಾಶನ್.
ಇಂಡಸ್ಟ್ರಿನೂ ಹಂಗೆ ಆಯ್ತಾ? ಇವಾಗ ಬೋಯಿಂಗ್ ಲಾಕ್ಹೀಡ್ ಅವರೆಲ್ಲ ಮಿಲಿಟರಿಗೂ ಮಾಡ್ತಾ ಇದ್ರು, ಅದೇ ಪ್ಲಾಂಟ್ ಅನ್ನ ಈಗ ಸಿವಿಲಿಯನ್.
ಹೌದು, ಮತ್ತೆ ಇನ್ನೊಂದೇನಂತಂದ್ರೆ ಯಾರು ಫಸ್ಟ್ ಪ್ಯಾಸೆಂಜರ್ಸ್ ಇದ್ರಲ್ಲಿ ಅದನ್ನ ಯೋಚನೆ ಮಾಡೋದು. ಯಾಕಂದ್ರೆ ಇವರೆಲ್ಲ ರೆಡಿ ಇದ್ರಲ್ಲ, ಬಟ್ ತಗೊಳ್ಳೋ ಸರ್ವಿಸ್ ತಗೊಳ್ಳೋದಕ್ಕೆ ರೆಡಿ ಇರ್ಬೇಕಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏರ್ಕ್ರಾಫ್ಟ್ ಯೂಸ್ ಮಾಡ್ಕೊಂಡು ಯುರೋಪ್ US ಮಧ್ಯೆ ಓಡೋರು ಬರೀ ಬಿಸ್ನೆಸ್ ಮೆನ್ ಆಗಿದ್ರು. ಏನಕ್ಕೆ ಅಂತಂದ್ರೆ ಬಿಸ್ನೆಸ್ ಮೆನ್ ಗೆ ಕೆಲ್ಸ ಇತ್ತು, ಅವ್ರಿಗೆ ಟೈಮ್ ಇಂಪಾರ್ಟೆಂಟ್ ಆಗಿತ್ತು, ಅವ್ರಿಗೆ ದುಡ್ಡಿತ್ತು. ಸೊ ಇದೆಲ್ಲಾನು ಇರೋದು ನಾರ್ಮಲಿ ಬಿಸ್ನೆಸ್ ಮನ್ ಇಂದ. ಬಟ್ ಆ ಕ್ಲಾಸ್ ಅಲ್ಲಿ ಸರ್ವಿಸ್ ಶುರು ಆದಾಗ, ಮತ್ತೆ ಮುಂಚೆ ಏನಿರ್ತದೆ, ಮುಂಚೆ ಹೆಂಗಿತ್ತು ಅಂತಂದ್ರೆ ಏರ್ಕ್ರಾಫ್ಟ್ ಅಲ್ಲಿ ಎಕಾನಮಿ ಕ್ಲಾಸ್ ಅನ್ನೋದೇ ಇರಲಿಲ್ಲ, ಎಲ್ಲಾನು ಬಿಸ್ನೆಸ್ ಕ್ಲಾಸ್ ಅನ್ನೇ, ಯಾಕಂದ್ರೆ ಇದ್ದವರೆಲ್ಲ ಬಿಸ್ನೆಸ್ ಪೀಪಲ್ ಏನೆ. ಎಕಾನಮಿ ಕ್ಲಾಸ್ ಯಾವಾಗ ಬಂತು, ಈ ಎಲ್ಲಾ ಎಕನಾಮಿಕ್ಸ್ ವರ್ಕ್ಔಟ್ ಆಗಿ ಪವರ್ ಆಫ್ ಎಕನಾಮಿಕ್ಸ್ ಬಂದು ಲೋ ಕಾಸ್ಟ್ ಏರ್ಲೈನ್ ಬಂದಾಗ ಅವಾಗ ಚೇಂಜ್ ಆಯ್ತು ಫಸ್ಟ್ ಕ್ಲಾಸ್ ಇದು ಬಿಸ್ನೆಸ್ ಕ್ಲಾಸ್ ಆಮೇಲೆ ಎಕಾನಮಿ. ಇವಾಗ ಎಕಾನಮಿ ಪ್ರೀಮಿಯಂ ಏನೇನೋ ಬಂದ್ಬಿಟ್ಟಿದೆ ಆತರ. ಸೊ ಮಾರನೇ ನಾಳೆ ದಿನ ಇನ್ನೊಬ್ಬ ನಿಂತ್ಕೊಂಡು ಬೇಕಾದ್ರೆ ಕರ್ಕೊಂಡು ಹೋಗ್ಬೋದೇನೋ ಏರ್ಕ್ರಾಫ್ಟ್ ಅಲ್ಲಿ, ಹೇಳೋದಕ್ಕಾಗಲ್ಲ. ಸೊ ಆತರ ಡಿಫ್ರೆನ್ಸಿಯೇಷನ್ ಎಲ್ಲ ಬಂತು ಏರ್ಕ್ರಾಫ್ಟ್ ಇಂಡಸ್ಟ್ರಿನ, ಅದು ಬರೋದಕ್ಕೆ 100 ವರ್ಷ ಆಗಿದೆ ಏರ್ಲೈನ್ ಇಂಡಸ್ಟ್ರಿನಲ್ಲಿ. ಈಗ ಏರ್ಲೈನ್ ಇಂಡಸ್ಟ್ರಿನಲ್ಲೇನೆ ಅವ್ರು 100 ವರ್ಷ ಆಗಿದೆ ಅಲ್ವಾ, ಅಂದ್ರೆ ಒಂದು ಲೋ ಕಾಸ್ಟ್ ಎಕಾನಮಿ ಏರ್ಲೈನ್ ಇಂಡಿಗೋ ಅಂತ ಏರ್ಲೈನ್ ಇಂಡಿಯಾನಲ್ಲಿ ಬಂದು ಫಂಕ್ಷನ್ ಆಗೋದಕ್ಕೆ, ಟು ದ ಟೈಮ್ ರೈಟ್ ಬ್ರದರ್ಸ್ ಡಿಸ್ಕವರ್ ಆಗಿ ಅವ್ರ ಇಂಡಸ್ಟ್ರಿ ಮೆಚೂರ್ ಆಗೋದಕ್ಕೆ 100 ವರ್ಷ ಆಗಿದೆ. ಈ ಅನಾಲಜಿನಲ್ಲಿ ಆಬ್ವಿಯಸ್ಲಿ ನನ್ಗೆ ಅನ್ಸದ್ ಏನಂತಂದ್ರೆ, ಇಂಥ ಸರ್ವಿಸ್ ಬಂತು ಅಂದ್ರೆ 2 ಅವರ್ಸ್ ಅಥವಾ ಟೂರಿಸಂ ಬಂದ್ರು, ಈಗ ನಾವು ಟೂರಿಸಂ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಗೋವಾಗ ಹೋಗ್ಬೇಕು ಅಂತಂದ್ರೆ ನಾವು ಏರ್ಲೈನ್ ಚೂಸ್ ಮಾಡಿದ್ರೆ ಅದು ನಾವು ಚೂಸ್ ಮಾಡೋದು ಓಕೆ, ಅದು ಸ್ವಲ್ಪ ಕಂಫರ್ಟ್ ಇದೆ ನಮ್ಗೆ, ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬೇಗ ಹೋಗ್ಬೋದು ಅಂತ ಯೋಚನೆನಲ್ಲಿ ಹೋಗ್ತೀವಿ ಹೊರತು ನಾವು ಸ್ಕೈ ಡೈವಿಂಗ್ ಮಾಡೋ ತರ ಹೋಗಲ್ಲ. ಮತ್ತೆ ಇನ್ನೊಂದೇನಾದ್ರೆ ರಿಪೀಟಬಿಲಿಟಿ, ಯಾಕಂದ್ರೆ ನಾನು ಇವತ್ ಸ್ಕೈ ಡೈವಿಂಗ್ ಮಾಡಿದೀನಿ, ಮಾರನೇ ದಿನನೂ ಸ್ಕೈ ಡೈವಿಂಗ್ ಮಾಡ್ತೀನಿ, ಮಾರನೇ ದಿನ ಸ್ಕೈ ಡೈವಿಂಗ್ ಮಾಡ್ತೀನಿ ಅಂತ ಆಗಲ್ಲ. ಒಂದ್ಸರಿ ಮಾಡಿದ್ಮೇಲೆ ಅದ್ರದ್ದು ಮಜಾ ಬಂತು ಮುಗೀತು ಅಂತ ಹೋಗ್ಬಿಟ್ಟು ಆತರ ಮಾಡ್ತೀವಿ ಹೊರತು, ಬಟ್ ನಾವೇನು ಅದ್ರ ಮೇಲೆ ಸೀಸ್ ಮೇಲೆ ಇಂಡಸ್ಟ್ರಿ ನಾವು ಶುರು ಮಾಡೋದಕ್ಕೆ ಆಗದೆ ಇರ್ಬೋದು. ಯಾಕಂದ್ರೆ ಕಸ್ಟಮರ್ ಲೈಫ್ ಟೈಮ್ ಇಸ್ 1 ಟೈಮ್ ಅಂತಂದ್ರೆ ಅದು ಒಳ್ಳೆ ಬಿಸ್ನೆಸ್ ಅಲ್ಲ ಅದು. ನಾವು ಅಕಸ್ಮಾತ್ ಫೇಸ್ಬುಕ್ ಒಂದು ಆಪ್ ಮಾಡ್ಬಿಟ್ಟು ಅವ್ರು ಒಂದೇ ಸರಿ ಲಾಗಿನ್ ಮಾಡ್ಬಿಟ್ಟು ನಾಳೆ ದಿನ ಎಕ್ಸಿಟ್ ಆಗ್ಬಿಡ್ತಾರೆ ಅಂತಂದ್ರೆ ಅವ್ನ್ ಏನಿದೆ ಬಿಸ್ನೆಸ್ ಅಲ್ಲಿ. ಹಾಗಾಗಿ ಇದು
ಒಳ್ಳೆ ಇಕನಾಮಿಕ್ಸ್ ಅಂದ್ರೆ ರಿಪೀಟ್ ಕಸ್ಟಮರ್ಸ್ ಬೇಕು,
ರಿಪೀಟ್ ಕಸ್ಟಮರ್ಸ್ ಇರಬೇಕು, ಅವ್ರ ರೆಪ್ಯುಟೇಷನ್ ಇರಬೇಕು. ಸೊ ಅದೇ ತರನೇ ಈಗ ಥೀಮ್ ಪಾರ್ಕ್ ತರನೇ, ಯಾವ್ದೋ ಒಂದ್ ಥೀಮ್ ಪಾರ್ಕ್ ಹೋಗ್ತೀವಿ ಅಂತಂದ್ರೆ ಅದ್ ಹೆಂಗಿದೆ, ಒಂದ್ ಫ್ಯಾಮಿಲಿ ಹೋಗ್ತಾರೆ ಓಕೆ ಎಂಜಾಯ್ ಮಾಡ್ತಾರೆ, ಬಟ್ ಅವ್ರ ವರ್ಷಕ್ ಒಂದ್ಸರಿ ಹೋಗ್ತಾರೆ ಹೊರತು ಅದ್ ಸ್ಟಿಲ್ ಇಸ್ ಅ ವೆರಿ ನೀಷ್ ಇಂಡಸ್ಟ್ರಿ, ಅದು ಇಟ್ ಇಸ್ ನಾಟ್ ಬ್ಲೋನ್ ಅಪ್ ಲೈಕ್.
ಅದು ಮತ್ತೆ ನಾವು ಮೂವಿ ಥಿಯೇಟರ್ ಕಂಪೇರ್ ಮಾಡಿದ್ರೆ ಅರ್ಥ ಆಗೋಗತ್ತಲ್ಲ, ಮೂವಿ ಅಂದ್ರೆ ಪ್ರತಿ ವಾರ ಹೋಗೋದು ರೆಡಿ ನಾವು, ಅದಕ್ಕೆ ವರ್ಷಕ್ಕೊಂದ್ಸತಿ ಹೋದ್ರೆ ಸಾಕು. ಓಕೆ ಗಣೇಶ್ ಅವರೇ, ಅದೇ ಪ್ಯಾರಲಲ್ ಆಗಿ ಸ್ವಲ್ಪ ಲೈಫ್ ಎಕ್ಸ್ಟೆನ್ಷನ್ ಟೆಕ್ನಾಲಜಿ ಅದೆಲ್ಲ ಬಂದ್ರೆ ಮೇ ಬಿ ನೀವು ಹೋಗ್ಬೋದು ಅನ್ಸುತ್ತೆ. ನಾರಾಯಣ್ ಅವರೇ ತುಂಬಾನೇ ಧನ್ಯವಾದ ನಮ್ಮ ತಲೆರಟೆ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ತಿರುಗಿ ಅಂತೂ ಖಂಡಿತ ನಾವು ಈ ಬೆಂಗಳೂರಿನ ಸ್ಪೇಸ್ ಸೆಕ್ಟರ್ ಬಗ್ಗೆ ಜಸ್ಟ್ ಒಂದು ಗ್ಲಿಂಪ್ಸ್ ಕೊಟ್ಟಿದ್ದೀರಾ ನೀವು. ಬೆಂಗಳೂರು ಇಸ್ರೋ ಮತ್ತೆ ನಮ್ಮ ಭಾರತದ ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡಲೇಬೇಕು. ತುಂಬಾನೇ ಧನ್ಯವಾದ.
ಧನ್ಯವಾದಗಳು.
ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡಿ.
ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @HarateePod HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com.
ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ.
Hi, I'm Satyajit.
Hi, I'm Rachita.
We are from the Open Library Project and we host a podcast called Paperback.
Paperback is a podcast where we engage with stalwarts and experts from various industries, suggesting non-fiction titles that contributed to their journey in a big way.
We've had guests like Anjali Rana, Dr. Marcus Rani, Dr. Swati Lodha, Ambi Parmeswaran, Apurva Damani, and many more on our show Paperback. Find new episodes every Wednesday on IVM Podcast app, website, or wherever you listen to podcasts.
Hey guys, this is me, Eva Bhatt, your host for the podcast 9XM Soundcast. This podcast is produced by India's largest music network, 9X Media. We have been catering music and you have been enjoying. And now we bring you a podcast where music inspires. Every week, I interact with some of the best minds from the music industry to understand their creative discipline. Every new episode will feature artists who will share inspiring notes from their journey, some valuable tips for budding artists. So do subscribe to the podcast where music inspires. Enjoy a brand new episode of 9XM Soundcast every Tuesday on IVM Podcast app or website or wherever you get your podcast from.